ವೈಕುಂಠ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಶ್ರುತಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕಾ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತ ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀಮನ್ ಮಹಾಭಾರತ ಲೋಕದಲ್ಲೇ, ಇಡೀ ವಾಂಗ್ಮಯ ಪ್ರಪಂಚದಲ್ಲೇ, ಶಾಸ್ತ್ರ ಪ್ರಪಂಚದಲ್ಲೇನೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಗ್ರಂಥ. ಶ್ರೀಮದ್ ಆಚಾರ್ಯರು ಅದನ್ನ ವೇದೋತ್ತಮ ಅಂತ ಕರೀತಾರೆ. ವೇದಗಳಿಗಿಂತಲೂ ಶ್ರೇಷ್ಠವಾದದ್ದು ಮಹಾಭಾರತ. ಮಹಾಭಾರತದ ಶ್ಲೋಕಗಳ ಸಂಖ್ಯೆ 100,000,000. ವೇದಗಳು ಅನಂತ, ಅನಂತ ವೇದಗಳು ಅಪೌರುಷೇಯ, ಮಹಾಭಾರತ 100,000,000 ಪೌರುಷೇಯ. ಆದರೆ 100,000,000 ಶ್ಲೋಕದ ಗ್ರಂಥ ಅನಂತ ವೇದಗಳಿಗಿಂತ ದೊಡ್ಡದು ಅಂತ ಆಚಾರ್ಯ ಹೇಳಬೇಕಾದ್ರೆ ನಮಗೆ ಆಶ್ಚರ್ಯ ಅನಿಸ್ತಾ, ಅದು ಹೇಗೆ ಸಾಧ್ಯ? ಅನಂತ ಎಲ್ಲಿ, ಲಕ್ಷ ಎಲ್ಲಿ ಅಂತ ಕೇಳಿದರೆ ಬರೆದವರು ಯಾರು ನೋಡಿ ಅಂತ ಹೇಳ್ತಾರೆ. ಅದೆಲ್ಲ ವೇದಗಳು, ವೇದ ಪ್ರತಿಪಾದ್ಯ ಬರೆದಿದ್ದು ಅಂದ ಮೇಲೆ ಎಷ್ಟು ಮಹತ್ವ ಅದಕ್ಕೆ. 16 ಪುಟ ಬರೆದಿರುತ್ತೆ, ಬರೀ ಸಿಗ್ನೇಚರ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ? ಸಿಗ್ನೇಚರ್ ಇರೋದು 8 ಲೆಟರ್, 2-3 ಅಕ್ಷರ, 4-5 ಅಕ್ಷರ, ಅದಿರೋ 100,000 ಪುಟಗಳಿಗಿಂತ ಆ ಒಂದು 4-6 ಅಕ್ಷರದ ಸಿಗ್ನೇಚರ್ಗೆ ಹೇಗೆ ಬೆಲೆ ಇರ್ತದೋ. ವೇದವ್ಯಾಸ ದೇವರು ವೇದ ಪ್ರತಿಪಾದ್ಯರಾದ್ದರಿಂದ ಅದಕ್ಕಿರೋ ಮಹತ್ವ ಬೇರೆ ಯಾವ ಶಾಸ್ತ್ರಕ್ಕೂ ಇಲ್ಲ. ನಿರ್ಣಾಯಕದಲ್ಲಿ ಬ್ರಹ್ಮಸೂತ್ರ ಭಾರಿ ಶ್ರೇಷ್ಠ, ನಿರ್ಣಯಗಳಲ್ಲಿ ವೇದಗಳು ಭಾರಿ ಶ್ರೇಷ್ಠ. ಇದು ಬಹಳ ಶ್ರೇಷ್ಠವಾದ ಅಂಶ. ಮಹಾಭಾರತ ಶ್ರೇಷ್ಠವಾಗಲಿಕ್ಕೆ 1,000,000 ಕಾರಣಗಳು, ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಆಚಾರ್ಯ ಹೇಳುತ್ತಾರೆ, ಅದರ ಇಲ್ಲದೆ ಇರೋ ವಿಚಾರಣೆ ಇಲ್ಲ, ಅದಕ್ಕೆ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ ಕ್ವಚಿತ್. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ 4 ಪುರುಷಾರ್ಥಗಳು ಅಂತ ಹೆಸರು. 4 ಪುರುಷಾರ್ಥಗಳಲ್ಲಿ ಇನ್ನೇನಿದ್ರೂ 4ಕ್ಕೆ ಸೇರಿವೆ, ಬೇರೆ ಇಲ್ಲ. ಧರ್ಮ, ಅರ್ಥ, ಅರ್ಥ ಅಂದ್ರೆ ಸಂಪತ್ತು, ಹಣಕಾಸುಗಳು. ಕಾಮ ಅಂದ್ರೆ ಬಯಸಿದ್ದು ಸಿಗೋದು. ಆಮೇಲೆ ಮೋಕ್ಷ. ಎಲ್ಲಾ ಪುರುಷಾರ್ಥಗಳು 4ಕ್ಕೆ ಸೇರ್ತವೆ. ಈ 4 ಪುರುಷಾರ್ಥಗಳಿಗೆ ಸಂಬಂಧಪಟ್ಟಂತೆ ಏನೇ ವಿಚಾರ ಬೇಕಿದ್ರು ಕೂಡ ಮಹಾಭಾರತದಲ್ಲಿ ಸಿಗ್ತದಾದ್ರಿಂದ ಇದು ಧರ್ಮಾದಿಗಳ ಪುರುಷಾರ್ಥ ಕೋಶ ಇತ್ತು. ಅದಕ್ಕೆ ಇದಕ್ಕೆ ಸಮನಾದ ಮತ್ತೊಂದು ಗ್ರಂಥ ಇಲ್ಲ. ಅದರಲ್ಲಿ ಯಾವ ವಿಷಯ ಬೇಕಾದರೂ ಸಿಗುತ್ತೆ. ಪ್ರಸ್ತುತ ವಿವಾಹದ ವಿಷಯ ಬೇಕು ಅಂತ ತಿಳ್ಕೊಂಡ್ರೆ ವಿವಾಹದ ವಿಷಯ ಕೂಡ ಮಹಾಭಾರತದಲ್ಲಿ ಅನೇಕ ರೀತಿಯಲ್ಲಿ ಬರುತ್ತೆ. ಅನೇಕರ ವಿವಾಹಗಳು, ಅನೇಕ ಬಗೆಯ ವಿವಾಹಗಳು, ವಿವಾಹದ ಪರಿಣಾಮ, ಅದರಿಂದ ಜಗತ್ತಾಗ್ತಕ್ಕಂಥ ಉಪಯೋಗ, ಹೀಗೆಲ್ಲ ತಿಳ್ಕೊಳ್ಳೋದ್ರಿಂದ ಇವತ್ತು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ ತುಂಬಾ ಮುಖ್ಯ. ಇವತ್ತು ಎಲ್ಲಾ ಸಂಸ್ಕಾರಗಳು ಬಿಟ್ಟು ಹೋಗ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಕೆಟ್ಟೋಗಿರೋ ಸಂಸ್ಕಾರ ಅಂದ್ರೆ ವಿವಾಹ ಸಂಸ್ಕಾರ. ಇಲ್ಲ, ವಿವಾಹ ಆಗೋದೇ ಇಲ್ಲ ಅಥವಾ ಆಗಬಾರದು ವಿವಾಹ ಆಗತ್ತೆ, ಎರಡೂ ತಪ್ಪೆ. ಅದರಿಂದಾಗಿ ವಂಶ ಮನೆ ಹಾಳಾಗೋದಿಲ್ಲ, ದೇಶನೇ ಹಾಳಾಗ್ತದೆ ಅಂತ ಹೇಳ್ತಾರೆ. ದೇವತಾ ಪ್ರತಿಷ್ಠಾಪನೆ ಇತ್ಯಾದಿಗಳನ್ನ ಸರಿಯಾಗಿ ನಡೆಸ್ತಾ ಹೋದ್ರೆ ಆ ವಿಗ್ರಹ ಪ್ರತಿಷ್ಠಾಪನೆಯಿಂದ ಹಿಡಿದು ಸುತ್ತಮುತ್ತ ವಾಸ ಮಾಡೋ ಜನಗಳೆಲ್ಲ ಇಡೀ ಜಗತ್ತಿಗೆ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ದೇವತಾ ಪ್ರತಿಷ್ಠೆ ಭಾರಿ ಒಳ್ಳೆ ಕೆಲಸ, ವಿದ್ಯುಕ್ತವಾಗಿ ಆಗಬೇಕು. ಇವತ್ತು ಕರೆಂಟ್ ಕೊಡೋದು ಭಾರಿ ಒಳ್ಳೆ, ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಬ್ಲಾಸ್ಟ್ ಆಗಿಬಿಡ್ತಾರೆ ಆ ಟೈಪ್. ಅದೇ ಎಲ್ಲರೂ ಕೊಟ್ಟರೆ ಮಾಡಲಿಕ್ಕೆ ಬರೋದಿಲ್ಲ, ಅದರ ತಜ್ಞನಾದವನು ಎಕ್ಸ್ಪರ್ಟ್ ಎಲೆಕ್ಟ್ರಿಷಿಯನ್ ಕೊಟ್ಟಾಗ ಮಾತ್ರ ಕನಿಷ್ಠ ಸರಿಯಾಗಿರ್ತದೆ. ಯಾರನ್ನ ಸ್ವಲ್ಪ 10 ರೂಪಾಯಿ ದುಡ್ಡು ಉಳಿಸಕ್ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಅದೇ ರೀತಿ ತಜ್ಞನಾದವನು ಹೇಗೆ ವೈರಿಂಗ್ ಎಲ್ಲ ನೋಡ್ಕೋಬೇಕು, ಹಾಗೆ ತಜ್ಞರಾದ ಯಾಜ್ಞಿಕರು ಬೇಕು. ಅದು ಇವತ್ತು ಬಿಟ್ಟು ಹೋಗ್ತಾ ಇದೆ. ವಧು ಸರಿ ಇರೋದಿಲ್ಲ, ವರ ಸರಿ ಇರೋದಿಲ್ಲ, ಮಾಡೋ ಸ್ಥಳ ಸರಿ ಇರೋದಿಲ್ಲ, ಮಾಡಿಸೋ ಪುರೋಹಿತ ಸರಿ ಇರೋದಿಲ್ಲ, ವಿಧಿವಿಧಾನಗಳು ಸರಿ ಇರೋದಿಲ್ಲ. ಹೀಗೆ ಬರೀ ಇಷ್ಟು ಸರಿ ಇಲ್ಲದರ ಮಧ್ಯೆ ಹೇಗೆ ಜಗತ್ತು ಬೆಳಿಬೇಕು? ಮತ್ತು ವಂಶ ಬೆಳೆಯೋದ್ರೆ ಜಗತ್ತು ಬೆಳೆಯೋದು ಅಂತ ಜಗದ್ ವೃಕ್ಷ ಅಂತ ಹೇಳಿದ್ರು. ಜಗತ್ತಿಗೆ ವೃಕ್ಷ ಅಂತ ಭಗವದ್ಗೀತೆ ಕರೆದಿದೆ. ಊರ್ಧ್ವ ಮೂಲ ಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷದ ಕವರುಗಳು ಎಲ್ಲೆಲ್ಲೋ ಹರಡು ಹೋಗಿರೋ ಹಾಗೆ ಜಗತ್ತಿನ ತುಂಬಾ ಈ ವಂಶಾವಳಿ ಹರಡು ಹೋಗಿಬಿಡುತ್ತೆ. ಆದರೆ ಎಷ್ಟೇ ಆದರೂ ಅದು ಅಶ್ವತ್ಥ ವೃಕ್ಷದ ಬೀಳಲು ಅಂತ ಕರೀತೇವೋ ಹಾಗೆ ಇವತ್ತು ಸದ್ವಂಶವಾಗಿ ಬೆಳಿಬೇಕು. ಆಗ ಜಗತ್ತಿಗೆ ಹಿತ, ವಂಶಕ್ಕೆ ಹಿತ ಅನ್ನೋದನ್ನ ಮಹಾಭಾರತ ಹೇಳೋದಕ್ಕೆ ಹೊರಟು ಅನೇಕ ಅಂತ ದುಷ್ಟಾತಗಳನ್ನೆಲ್ಲ ಹೇಳ್ತಾರೆ. ನಮಗೆ ಪ್ರಶ್ನೆ ಬರುವ ವಿವಾಹಗಳು ಇವೆ, ಪ್ರಶ್ನೆ ಪರಿಹಾರ ಮಾಡುವ ವಿವಾಹಗಳು ಇವೆ. ಮೊದಲ ದೊಡ್ಡ ವಿವಾಹ ಅಂದ್ರೆ ಶಂತನು ಮತ್ತು ಸತ್ಯವತಿಯರ ವಿವಾಹ. ಮಹಾಭಾರತದ ಒಂದು ವಿವಾಹದ ಘಟ್ಟ. ಸತ್ಯವತಿ ದೇವಿ ಈಗಾಗಲೇ ಕನ್ಯಾವಸ್ಥೆಯಲ್ಲಿದ್ದಾಗ ವೇದವ್ಯಾಸರನ್ನ ಪಡೆದ ಸಾಕ್ಷಾತ್ ಒಬ್ಬ ಆಕೆ ಹೆಸರು ಹೇಳುತ್ತಾರೆ ಅಚ್ಚೋದ ಅಂತ. ಆಕೆ ಒಬ್ಬ ವಸುವಿನ ಪತ್ನಿ, ಆಕೆ ಅಚ್ಚೋದ ಅಂತ ಹೆಸರು. ಒಬ್ಬ ವಸುವಿನ ಇದಾಗಿದ್ದವಳು, ಅಗ್ನಿಶ್ವಾತರು ಅಂತ ಅಮೃತ ಪಿದರುಗಳಲ್ಲಿ ಒಬ್ಬರು, ಅವರ ಮಗಳವಳು. ಅವಳು ಮಾಡಿದ ಒಂದು ತಪ್ಪಿಗೋಸ್ಕರವಾಗಿ ಭೂಲೋಕದಲ್ಲಿ ಸತ್ಯವತಿಯಾಗಿ ಹುಟ್ಟಿದ್ರು. ಆದರೆ ಆಕೆ ಮಾಡಿದ ಪುಣ್ಯ ಕಾರ್ಯಗಳ ಪ್ರಭಾವದಿಂದಾಗಿ ಸಾಕ್ಷಾತ್ ವೇದವ್ಯಾಸ ರೂಪದ ಭಗವಂತನಿಗೆ ತಾಯಿ ಎನಿಸಿಕೊಳ್ಳತಕ್ಕಂಥ ಯೋಗ ಬಂದಾಗಿ ಬಹಳ ದೊಡ್ಡ ಯೋಗ ಪಡೆದರು. ಪರಾಶರ ಮತ್ತು ಸತ್ಯವತಿಯ ನಿಮಿತ್ತ ಭಗವಂತ ಅವತಾರ ಮಾಡ್ತಾರೆ. ವೇದವ್ಯಾಸರಿಗೆ ಬೇರೆ ಹುಟ್ಟೇ ಇಲ್ಲ, ಲೋಕಮೋಹನಕ್ಕೋಸ್ಕರ ಹುಟ್ಟಿದಂತೆ ಮಾಡ್ತಾರೆ. ಸಾಕ್ಷಾತ್ ರೂಪ ಅಂತೂ ಒಳ್ಳೆ ಭಾಗ್ಯವತಿ ಅಂದು ಸತ್ಯವತಿ. ಮುಂದೆ ಕನ್ಯಾತ್ವವನ್ನು ಮತ್ತೆ ವೇದವ್ಯಾಸರು ಪರಾಶರ ಮುನಿಗಳೇ ಕೊಟ್ಬಿಟ್ರು. ಶಂತನು ಮದುವೆ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ದೃಷ್ಟಿಯಿಂದ ಮದುವೆ ಅದು ದೊಡ್ಡ ಸಮಸ್ಯೆ ಮದುವೆ ಮೇಲ್ನೋಟಕ್ಕೆ. ಅವಳೊಬ್ಬ ಬೆಸ್ತರ ಹುಡುಗಿ, ದಾಶಕನ್ಯಾ ಅಂತ ಕರೆದಿದ್ದಾರೆ, ದಾಸರಾಜನ ಮಗಳು. ಈತ ಕ್ಷತ್ರಿಯ, ಹೇಗೆ ಮದುವೆ ಆಯಿತು? ನಮ್ಮ ಜನ ರಾಮಾಯಣ ಮಹಾಭಾರತ ಕೇಳೋದಿಲ್ಲ, ಕೇಳಿದ ಇಂಥವ್ ಕೇಳಿಬಿಡ್ತಾರೆ, ಬಜೀತಾಯ್ಬಿಡ್ತಾರೆ. ಸೊ ಮಹಾಭಾರತ ರಾಮಾಯಣದಲ್ಲೇ ಇಂಥದ್ದಾಗೋಗಿದೆ, ನಮ್ಮನ್ನ ಯಾಕೆ ಬೈತೀರಿ ಅಂತ ಕೇಳೋ ಪ್ರಸಂಗ. ಅರೆ ಮಹಾಭಾರತ ಉತ್ತರ ಕೊಡ್ತದೆ, ಆಚಾರ್ಯ ಉತ್ತರ ಕೊಡ್ತಾರೆ ಅದಕ್ಕೆ. ಅವಳು ಬರೀ ದಾಸರಾಜನಲ್ಲಿ ಬೆಳೆದವಳೆ ಹೊರತು ಹುಟ್ಟಿದವಳಲ್ಲ, ಅದು ಮುಖ್ಯ. ವಿವರ್ಧಿತ ದಾಶಗೃಹೇ ವಿವರ್ಧಿತ, ಅವಳು ಜನಿತ ಅಲ್ಲ, ವಿವರ್ಧಿತ ದಾಶಕುಲದಲ್ಲಿ ಬೆಳೆದವಳು. ಅದು ಮೂಲತಃ ಒಬ್ಬ ಕ್ಷತ್ರಿಯ ರಾಜನ ಮಗಳೇ, ಒಬ್ಬ ವಸು ಇದ್ದ, ವಸುವಿನ ಮಗಳೇ ಈ ಸತ್ಯವತಿ ದೇವಿ. ವಸುವಿಗೆ ಒಂದು ಮೀನಿನಲ್ಲಿ ಸಂತಾನ ಇತ್ತಂತೆ ನೆನಪಡ್ತಾರೆ. ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳು ಮಿಥುನ, ಅವಳಿ ಟ್ವಿನ್ಸ್ ಅವರು ಹುಟ್ಟುತ್ತಾರೆ. ಆ ಮೀನಿನ ಉದರದಲ್ಲಿ ಕಂಡಂತ ಅದನ್ನು ನೋಡಿ ದಾಸರಾಜ, ಬೆಸ್ತರ ರಾಜ, ಒಂದು ನಮ್ಮ ನಿಯಮಗಳುಂಟು, ಯಾವುದೇ ನಿಧಿ ಏನೇ ಸಿಕ್ಕರೂ ಕೂಡ ನಮ್ಮ ಸೈಟ್ ಆಗಿರಬಹುದು, ನಿಧಿ ಸಿಕ್ಕರೆ ನಮ್ಮ ಓನರ್ಶಿಪ್ ನಮ್ಮದಲ್ಲ, ಸರ್ಕಾರಕ್ಕೆ ಕೊಡಬೇಕಲ್ಲ. ಪೇಪರ್ಲ್ಲಿ ಬರ್ತಾನೆ ಇರ್ತೀವಿ, ಅವ್ರನ್ನ ಅರೆಸ್ಟ್ ಮಾಡಿ ಹಾಕೊಂಡು ಹೋಗ್ಬೋದು. ನಮಗೇನಿದ್ರು ಕಟ್ಕೊಳ್ಳೋ ಅಧಿಕಾರ ಹೊರತು ವಲಸೆಗೆ ವಸ್ತು ತಗೊಳ್ಳೋ ಅಧಿಕಾರ ಇಲ್ಲ. ಅಲ್ಲಿ ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ಪದಾರ್ಥ ಕೊಟ್ಟು ಸಿಕ್ಕರೇನೆ ರಾಜನ ಕೊಡಬೇಕು. ಹೇಳಿ ಕೇಳಿ ಅವು ಶಿಶುಗಳು, ಒಳ್ಳೆ ಲಕ್ಷಣ ಭರಿತವಾದ ಮಕ್ಕಳು, ಕಷ್ಟ ತಂದು ರಾಜನಿಗೆ ಒಪ್ಪಿಸ್ತೆ. ಆದ್ರೆ ರಾಜನ ಮಕ್ಕಳೇ ಈ ಮಧ್ಯ, ಅವರು ರಾಜನ ಮಕ್ಕಳೇ. ರಾಜ ಭಾರಿ ಸಂತೋಷಪಟ್ಟ, ಅವನ ಪ್ರಾಮಾಣಿಕತೆ ಮೆಚ್ಚಿದೆ. ಯಾಕಂದ್ರೆ ಗೌರ್ಮೆಂಟ್ ಆರ್ಡರ್ ಕೊಟ್ಟು ಹಿಡ್ಕೊಂಡು ಬಂದು ಆಮೇಲೆ ಸರೆಂಡರ್ ಆಗೋದು ಬೇರೆ, ತಾನಾಗಿ ಕೊಡೋದು ಬೇರೆ. ತಾನಾಗಿ ಕೊಟ್ಟಿದ್ದು ಖುಷಿಯಾಗಿ ಆತ ಏನ್ ಮಾಡ್ತಾನೆ, ಗಂಡು ಮಗುವನ್ನು ತಾನೇ ಇಟ್ಕೋತಾನೆ ಮುಂದೆ ವಿರಾಜನಾಗಬೇಕು ಅಂತ ಹೇಳಿ, ಹೆಣ್ಣು ಮಗುವನ್ನು ಅವನಿಗೆ ಕೊಟ್ಬಿಟ್ಟು ನೀನೇ ಸಾಕು ಅಂತ ಕೊಟ್ಬಿಡ್ತಾನೆ. ಅದು ಅಲ್ಲಿ ಬೆಳೀತಾಳೆ. ಅಂದಮೇಲೆ ಅವಳು ಕ್ಷತ್ರಿಯ ಸ್ತ್ರೀನೇ ಹೊರತು ಅವಳು ದಾಸಸ್ತ್ರೀ ಅಲ್ಲ ಅಂತಾಯ್ತು. ಅಂದ್ರೆ ವಿವಾಹ ಅಂತರ್ಜಾತಿ ವಿವಾಹದ ಗುಂಪಿ ಸೇರೋದಿಲ್ಲ. ಇನ್ನೊಂದು ಪ್ರಶ್ನೆ ಬರಬಹುದು ಹಾಗಿದ್ರೆ, ಕರ್ಣ ಕ್ಷತ್ರಿಯನೇ, ಬೆಳೆದಿದ್ದು ಒಬ್ಬ ಸೂತಪುತ್ರನಾಗಿ ಬೆಳೀತಾನೆ, ಅವನ ಜಾತಿ ಹೋಯ್ತು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಹೋಯ್ತು ಯಾತಕ್ಕೆ ಅಂತ ಕೇಳಿದರೆ ವ್ರಾತ್ಯ ಅಂತ ಕರೀತಾರೆ. ಆ ರೀತಿ ಕ್ಷತ್ರಿಯೋಚಿತವಾದ ಹೇಳ್ತಾರೆ ಆಚಾರ್ಯರು. ಅಕ್ಷತ್ರ ಸಂಸ್ಕಾರ ಯುತಃ ಜಾತವೋಪಿ ಕ್ಷತ್ರಿಯೇ ಕುಲೇ ನಕ್ಷತ್ರಿಯೋ ಹಿ ಭವತಿ ಯಥಾವ್ರಾತ್ಯೋ ಜುಜೋತ್ತಮ. ನಿರ್ಣಯದಲ್ಲಿ ಆಚಾರ್ಯರ ಮಾತು, ಕ್ಷತ್ರಿಯನ ಹುಟ್ಟಿದ ಮಾತ್ರಕ್ಕೆ ಕ್ಷತ್ರಿಯಾಗಿ ಬಿಡೋದಿಲ್ಲ, ಕ್ಷತ್ರಿಯೋಚಿತ ಸಂಸ್ಕಾರ ಅವನಿಗಾಗಬೇಕು. ಅದೇ ರೀತಿ ಬ್ರಾಹ್ಮಣನಾಗಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣನಾಗೋದಿಲ್ಲ, ಬ್ರಾಹ್ಮಣೋಚಿತ ಸಂಸ್ಕಾರ ಆಗ್ಬೇಕು ಅವ್ರಿಗೆ, ಇಲ್ದ ಹೋದ್ರೆ ಆಗೋದಿಲ್ಲ. ಮತ್ತೆ ಅವನಿಗೆ ಆಗ್ಲಿಲ್ಲ ಅಂದ್ರೆ ಸೂತ್ರದ ಪುತ್ರ ಆದ ಅಂತ ಆಚಾರ್ಯ ನಿರ್ಣಯ ಕೊಟ್ಬಿಡ್ತಾರೆ. ಹಾಗಿದ್ರೆ ಇವಳು ಅಲ್ಲಿ ಬೆಳಲ್ಲ, ಅಲ್ಲೇ ಆಗ್ಬೇಕಲ್ಲ ಹಾಗಿದ್ರೆ. ಇದೊಳ್ಳೆ ಪ್ರಶ್ನೆ ಇದೆ, ಅದಕ್ಕೆ ಒಳ್ಳೆ ಉತ್ತರವನ್ನು ಕೊಡ್ತಾರೆ ಆಚಾರ್ಯರು. ವಿವರ್ಧಿತ, ವರ್ಧಿತ, ವಿವರ್ಧಿತ, ಬರೀ ಬೆಳೆಯಲಿಲ್ಲ, ವಿಶೇಷವಾಗಿ ಬೆಳದ್ಲು. ಅದಕ್ಕೆ ಅರ್ಥವನ್ನು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ದಾಶರಾಜ ನೋಡ್ದ, ಅವನಿಗೆ ಗೊತ್ತು ಇವಳು ನನ್ನ ಮಗಳಲ್ಲ ಇತರ ಮಗಳು ಅಂತ ಹೇಳಿ ಯೋಚನೆ ಮಾಡಿದ. ಇವಳು ರಾಜಕುಮಾರಿ, ನನ್ನ ಮನೇಲಿ ಬೆಳೆದ ಮಾತ್ರಕ್ಕೆ ಅವಳ ಜಾತಿ ಹೋಗಬಾರದು ಅಂತ ಏನ್ ಮಾಡಿದನಂತೆ, ವಿವರ್ಧಿತ ಪ್ರತ್ಯೇಕ ವ್ಯವಸ್ಥೆ ಮಾಡಿಬಿಟ್ಟಂತೆ. ಅವಳ ಅಡಿಗೆ ಊಟ ಎಲ್ಲ ಬೇರೆ, ಅವಳು ಕ್ಷತ್ರಿಯ ಸ್ತ್ರೀ ಆಗಬೇಕು ಹಾಗೆ ಬೆಳೆಸ್ತಾರೆ. ಆದ್ರಿಂದಾಗೇನೆ ಅವಳ ಜಾತಿ ಕೂಡ ಬದಲಾಗಲಿಲ್ಲ, ಸಂಸ್ಕಾರ ಕೆಡಲಿಲ್ಲ. ಹಿಂದಿನ ಕಾಲಕ್ಕೆ ಪದ್ಧತಿ ಇರ್ತಿತ್ತು. ಯಾವ್ದಾದ್ರು ಹಳ್ಳಿಗಳಿಗೆ ಹೋದ ಕಾಲಕ್ಕೆ ಬ್ರಾಹ್ಮಣರು ಇಲ್ಲದ ಊರಿಗೆ ಹೋದಕ್ಕೆ ಊರಿನ ಜನಗಳಲ್ಲಿ ಸೇರಿ ಅಡಿಗೆ ಮಾಡೋ ವ್ಯವಸ್ಥೆ ಮಾಡಿಕೊಡ್ತಿದ್ರು. ನೋಡೋದಕ್ಕೆ ಹಳ್ಳಿಯಲ್ಲಿ ಊಟ ಮಾಡಿದಾಗ ಬ್ರಾಹ್ಮಣರೇ ಇಲ್ಲ, ವ್ಯವಸ್ಥೆ ಮಾಡಿಕೊಟ್ಟಾಗ ದೋಷ ಇಲ್ಲ. ಸ್ವಾಮಿಗಳು ಮನೆ ಬರ್ತಾರೆ, ಅವ್ರದೇ ಅಡಿಗೆ ಇರುತ್ತೆ, ಇವ್ರದ್ದಲ್ಲ. ಯಾರ ಮನೆ ಊಟ ಮಾಡಬೇಕು ಅಡಿಗೆ ಅವ್ರದೇ ಹೊರತು ಇವ್ರದ ಅಡಿಗೆ ಆಗೋದಿಲ್ಲ. ಆದ್ರಿಂದ ಅವ್ರಿಗೆ ಯಾರೋ ಮನೆಯಲ್ಲಿ ಊಟ ಮಾಡೋಣ ಅಂತ ಅಪಖ್ಯಾತಿ ಬರೋ ಸಂಭವನೇ ಇರೋದಿಲ್ಲ. ಆ ರೀತಿಯಲ್ಲಿ ಇವಳು ಬೆಳೆದಿದ್ದು ಆ ರೀತಿ ಬೆಳೆದಿದ್ದರಿಂದ ಅವಳ ಕ್ಷತ್ರಿಯತ್ವ ಹೋಗಿರಲಿಲ್ಲ, ಸರಿಯಾಗಿ ಆಯಿತು. ಇದೆಲ್ಲ ಉತ್ತರ ಗೊತ್ತಾದಾಗ ನಮಗೆ ಇದನ್ನು ಆರೋಪ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಕ್ಷೇಪಿಸೋದಿಲ್ಲ. ಇದನ್ನು ನಾವು ಸರಿಯಾದ ಮದುವೆ ಅಂತ ಗೊತ್ತಾಗ್ತದೆ. ಆಚಾರ್ಯನೆಲ್ಲ ಬರೀತಾರೆ, ಆತ ಇಷ್ಟೆಲ್ಲ ಮಾಡಿ ಮದುವೆಗೆ ಒಪ್ಕೊಂಡ ಸಂತಂದ್ರರಾಜ. ಆಮೇಲೆ ಯೋಚನೆ ಬಂತು, ಇವಳೊಡೆ ದಾಶಕನ್ಯಾ, ನಾಳೆ ಜನ ಏನನ್ನೋ ಒಂದು ಯೋಚನೆ ಮಾಡಿ ವಿಚಾರ ಮಾಡಿದ, ಎಲ್ಲ ಗೊತ್ತಾಯ್ತು. ಆಮೇಲೆ ಮದುವೆ ಅದನ್ನೇ ಹೊರತು ಮೊದಲು ಮದುವೆ ಆಗಲಿಲ್ಲ, ಅದನ್ನು ಹೇಳ್ತಾರೆ. ದುಷ್ಯಂತ ಶಕುಂತಲೆ ಇರಬಹುದು ಇನ್ನೊಂದು, ಅದು ಮಹಾಭಾರತ ಮುಖ್ಯ ಕಥೆಯಲ್ಲ, ಉಪಾಖ್ಯಾನದಲ್ಲಿ ಬರ್ತಕ್ಕಂತ ಕಥೆ. ಶಕುಂತಲೆಯನ್ನು ನೋಡ್ತಾರೆ, ಇದು ಉಲ್ಟಪಟ್ಟ ಕಥೆ. ಈತ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಸ್ತ್ರೀ ಆ ಲೆಕ್ಕದಲ್ಲಿ. ಇಲ್ಲಿ ನೋಡಿದರೆ ಕ್ಷತ್ರಿಯ, ಅವಳು ದಾಶಸ್ತ್ರೀ, ಅಂದ್ರೆ ಗಂಡು ಉತ್ತಮ ಜಾತಿಯವನು, ಇವಳು ಕಡಿಮೆ. ಇಲ್ಲಿ ಹಾಗಲ್ಲ, ಗಂಡು ಕ್ಷತ್ರಿಯ, ಅವಳು ಬ್ರಾಹ್ಮಣಳು, ಅದು ಅಂತ ತಪ್ಪೇನೆ. ಯಾವಾಗ ಸವರ್ಣೀಯ ವಿವಾಹ ಆಗಬೇಕು ಅಂತ ಶಾಸ್ತ್ರ ಹೇಳೋದು, ವರ್ಣದಲ್ಲೇ ವಿವಾಹ ಆಗಬೇಕಾದ್ರೂ ಉತ್ತಮ ವರ್ಣನೂ ಆಗಬಾರ್ದು, ಕಡಿಮೆ ವರ್ಣನೂ ಆಗಬಾರ್ದು. ಹಾಗಿದ್ರೆ ಇಲ್ಲಿ ಹೇಗಾಯ್ತು ಅಂತ ಪ್ರಶ್ನೆ. ಆಗ ನೋಡ್ತಾನಾತ ದುಷ್ಯಂತ, ನೋಡ್ತಾನೆ ಮದುವೆ ಆಗಬೇಕು ಅಂತ ಅನಿಸ್ತದೆ. ತಕ್ಷಣ ಯೋಚನೆ ಮಾಡ್ತಾನೆ, ಆದರೆ ಇದು ಸರಿ ಹೋಗ ಹೇಗೆ ಸರಿ ಹೋಗುತ್ತೆ, ನಾನು ರಾಜ, ಯಾರೇ ಮಾಡಿದರೂ ತಪ್ಪು, ರಾಜ ಮಾಡಿದರೆ ಯಥಾ ರಾಜ ತಥಾ ಪ್ರಜಾ, ಇಡೀ ಸರ್ಕಾರದ ವ್ಯವಸ್ಥೆನೇ ಕೆಟ್ಟು ಹೋಗ್ತದೆ. ಹಾಗೆ ಯೋಚನೆ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ ಇದನ್ನ. ನಮೇ ಅನ್ಯತ್ ಕ್ಷತ್ರಿಯ ಮನೋಜಾತು ಪ್ರವರ್ತತೆ, ಮಹಾಭಾರತ ದುಷ್ಯಂತನ ಮಾತಿದೆ. ನನ್ನ ಮನಸ್ಸು ಇವಳಲ್ಲಿ ಆಸಕ್ತವಾಗಿದೆ ಅಂದ್ರೆ ಕ್ಷತ್ರಿಯಳಾಗಿರಲೇಬೇಕು ಅಂತ ಒಂದು ಜನ ಇದ್ರಾಗಿನ ಕಾಲಕ್ಕೆ. ಇದನ್ನು ಶಾಸ್ತ್ರ ಒಪ್ತದೆ, ವೇದ ಸ್ಮೃತಿ ಸದಾಚಾರ ಸ್ವಶ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. ಧರ್ಮ ತೀರ್ಮಾನ ಮಾಡೋದಕ್ಕೊಂದು ನಾಲ್ಕು ಆಧಾರಗಳಲ್ಲಿ ಒಂದು ಅಲ್ಟಿಮೇಟ್ ಆಧಾರ ಯಾವುದು ಅಂದ್ರೆ ಮನಸ್ಸು ಒಪ್ಪೋದು ಅಂತ ಹೇಳ್ತಾರೆ. ಮನಸ್ಸಿಗೆ ಒಪ್ಪಿರೋ ಧರ್ಮ ಆಗಿರಬೇಕು ಅಂತಾನೆ ಅರ್ಥ. ನಮಗೆಲ್ಲ ಅಪ್ಲೈ ಆಗೋದಿಲ್ಲ, ಅದು ನಮ್ಗೆ ನಿಷಿದ್ಧವಾದ ಮನಸ್ಸು ಸಾಮಾನ್ಯ ಬರ್ತದೆ. ಆದ್ರಿಂದ ನಮಗಲ್ಲ, ಯಾರಿಗಿದು? ಋಷಿಮುನಿಗಳಿಗೆ. ವೇದ ಓದಿರಬೇಕು, ಸದಾಚಾರ ಇರಬೇಕು, ಅನಂತರದ ಕೊನೆಯ ಹಂತದೊಳಗೆ. ಉದಾಹರಣೆಗೆ ಹಾಗೆ ಅಂದ್ರೆ ಬಡಿಸಿಬಿಟ್ಟಿರ್ತಾರೆ, ಏನ್ ಬೇಕಾದ್ರೆ ತಿನ್ನಿ ಅಂತಾರಲ್ಲ, ಹಾಗೆ ಏನ್ ಬೇಕು ಬಡಿಸಿದ್ರಲ್ಲಿ ಏನ್ ಬೇಕಾದ್ರೆ ತಿನ್ನಿ ಅಷ್ಟೇ ಹೊರತು ಬೇರೆ ಹೊರಗಿಂತ ಒಂದು ಕ್ಯಾರಿಯರ್ ತೆಗೆದು ಹಾಕೊಂಡ್ರೆ ಬರೋದಿಲ್ಲ. ಅಲ್ಲಿ ಬಡಿಸಿದ್ರಲ್ಲಿ ಏನ್ ಬೇಕಾದ್ರೆ ತಗೊಳ್ಬಹುದು. ಧರ್ಮ ಹೇಳಿದ್ರಲ್ಲಿ ಅಲ್ಲಿ ಛಾಯಿಸುವನಿಗೆ. ಇದನ್ನು ರಾಯರು ಗೀತಾವಿರುತ್ತೆಯಲ್ಲೂ ಬರೀತಾರೆ. ಆಚಾರ್ಯ ಮಾತನ್ನ ತಿಳಿಸಿ, ಎಲ್ಲೆಲ್ಲಿ ನೀವು ಇಷ್ಟ ಬಂದಿದ್ದು ತಿನ್ನು ಅಂತ ಹೇಳ್ತಾರೋ, ವಿಹಿತವಾದ ವಸ್ತುಗಳು ಇಷ್ಟ ಬಂದಿದ್ದು ಅಂತ ಅರ್ಥನೇ ಹೊರತು ತಲೆ ಚುಚ್ಚಿದ್ದು ಅಂತ ಅರ್ಥ ಅಲ್ಲ. ಅವರು ಆ ಗುಂಪಿನ ಇಂಟ್ಯೂಷನ್ ಅಂತ ಕರೀತಾರೆ. ಇಂಟ್ಯೂಷನ್ ಅನ್ನ ಪದ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಬ್ಬನು ಹೇಳಿದ್ರು ಅದಕ್ಕೆ ಇಡೀ ಸಾವಿರ ಹೇಳಿದಷ್ಟು ಮಹತ್ವ. ಯಾಕೆ ಎಕ್ಸ್ಪರ್ಟ್ ಕಮಿಟಿ ಇದ್ದವನು, ಉಳಿದವರು ಸಾವಿರ ಇವತ್ತು ಎಲೆಕ್ಟ್ ಆಗ್ತಾರೆ. ಈಗ ಅವ್ರು ಒಬ್ಬೊಬ್ರು ಕೂಡ ಒಂದು ಲಕ್ಷಾಂತರ ಜನ ಪ್ರತಿನಿಧಿಸ್ತಾರೋ, ಪ್ರತಿನಿಧಿಗಳು ಅಂತ ಹೆಸರು. ಅವನು 100,000 ಜನ ಒಟ್ಟು ಒದರಿದ್ರು ಉಪಯೋಗ ಇಲ್ಲ, ಅವನೊಬ್ಬರು ಮಾತೇ ಬೆಲೆ ಇರ್ತದೆ. ಆ ರೀತಿ ಇರತಕ್ಕಂಥವರಿಗೆ ಇಂಟ್ಯೂಷನ್ ಅಂತ ಉಪಯೋಗಿಸ್ಬೇಕು. ಆ ಹಂತದಲ್ಲಿ ಆ ಯೋಚನೆ ಮಾಡಿದ. ಇದರ ಕಾಳಿದಾಸ ಬರೀತಾರೆ ಅಭಿಜ್ಞಾನ ಶಾಕುಂತರದಲ್ಲಿ, ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಯದಾರ್ಯ ಮಶ್ಯಾಂ ಅಭಿಲಾಷಿ ಮೇ ಮನಃ. ನಿಜವಾದ ಕ್ಷತ್ರಿಯ ಸ್ತ್ರೀನೇ ಆಗಿರಬೇಕು, ಯಾಕೆಂದ್ರೆ ಮೇ ಮನಃ ಆರ್ಯಂ ಮೇ ಮನಃ, ನಂದು ವೆಲ್ ಟ್ರೈನ್ಡ್ ಮನಸ್ಸು, ಇದು ದಾರಿ ತಪ್ಪೋ ಚಾನ್ಸೇ ಇಲ್ಲ. ಆದ್ರಿಂದ ಇವಳು ಕ್ಷತ್ರಿಯಳೇ ಆಗಿರ್ಬೇಕು ಅನ್ಕೊಂಡ. ವಿಚಾರಿಸಿದ, ಗೊತ್ತಾಯ್ತು ಕಣ್ವರ ಮಗಳಲ್ಲ, ಕಣ್ವರ ಸಾಕು ಮಗಳು. ಇಲ್ಲಿ ಹಾಗೆ ದಾಶರಾಜನ ಸಾಕು ಮಗಳು, ಅಲ್ಲಿ ಕಣ್ವರ ಸಾಕು ಮಗಳು ಮತ್ತೆ. ಆದ್ರಿಂದ ಅವಳು ನಿಜವಾಗ್ಲೂ ಕೂಡ ಅಪ್ಸರಿಯ ಮಗಳಾದ್ರಿಂದಾಗಿನೆ ವಿಶ್ವಾಮಿತ್ರರ ಮಗಳು. ವಿಶ್ವಾಮಿತ್ರನು ಬ್ರಾಹ್ಮಣರಾಗಿದ್ದಿಲ್ಲ, ಹಾಗೆ ಕ್ಷತ್ರಿಯರಾಗಿದ್ರು. ಆ ಹುಟ್ಟಿದ ಮಗಳ ಅವಳು ಕ್ಷತ್ರಿಯಳ ಅಂತ ಸರಿಗೋಯ್ತು. ಮತ್ತೆ ಇಲ್ಲಿ ದಾಶಸ್ತ್ರೀ ಅಂತ ಕಂಡು ಕ್ಷತ್ರಿಯಳು ಅಂತ ಪ್ರೂವ್ ಆಯ್ತು. ಅಲ್ಲಿ ಋಷಿಕುಮಾರಿ ಅಂತ ತಿಳಿದು ಆಮೇಲೆ ಕ್ಷತ್ರಿಯಳು ಅಂತ ಪ್ರೂವ್ ಆಯ್ತು. ಅಂದ್ರೆ ಮಹಾಭಾರತ ಮೊದಲು ಒಗಟನ್ನು ಕೊಟ್ಟಾಗ ಕೊಟ್ಟು ಸೊಲ್ಯೂಷನ್ ಅಲ್ಲೇ ಕೊಟ್ಬಿಟ್ಟಿರೋದ್ರಿಂದ ಮಹಾಭಾರತ ಎಷ್ಟೆಷ್ಟು ಮದುವೆಗಳನ್ನು ಹೇಳ್ತಾರೋ ಎಲ್ಲ ಮದುವೆಗಳು ಕೂಡ ಶ್ರೇಷ್ಠವಾದಂತಹ ಶಾಸ್ತ್ರ ವಿಹಿತವಾದ ಮದುವೆಗಳು. ಬ್ರಾಹ್ಮ ವಿವಾಹ ಅಂತ ಒಂದು ಮಾತಿದೆ, 8 ವಿಧ ವಿವಾಹಗಳಲ್ಲಿ ಬ್ರಾಹ್ಮ ವಿವಾಹ ಅಂತ ಕರೀತಾರೆ. ಅನೇಕರು ತಪ್ಪು ತಿಳ್ಕೊಂಡು ಬ್ರಾಹ್ಮಣರು ಮಾಡಿಕೊಂಡ್ರೆ ಬ್ರಾಹ್ಮಣ ವಿವಾಹ ಅಂತ ಹೇಳಿ, ಹಾಗಲ್ಲ. ಬ್ರಾಹ್ಮ ವಿವಾಹ ಅಂದ್ರೇನು? ಹುಡುಗನ ತಂದೆ ತಾಯಿ ಒಪ್ಪಿರಬೇಕು, ಹುಡುಗಿ ತಂದೆ ತಾಯಿ ಒಪ್ಪಿರಬೇಕು, ಹುಡುಗ ಹುಡುಗಿನ ಒಪ್ಪಿರಬೇಕು. ಆ ರೀತಿ ಶಾಸ್ತ್ರೋಕ್ತವಾದ ಮಂತ್ರಗಳ ಸಮೇತ ಮದುವೆ ಮಾಡಿಕೊಟ್ರೆ ಅದು ಬ್ರಾಹ್ಮ ವಿವಾಹ. ಯಾರೇ ಮಾಡಿಕೊಂಡ್ರು ಬ್ರಾಹ್ಮ ವಿವಾಹನೇ. ನಾ ಗೌರ್ಮೆಂಟ್ ಒಪ್ಕೊಂಡ್ರೆ ಹೇಗೆ ಅಂತ ಹೇಳ್ತೀವಲ್ಲ ಆ ಥರ ಬ್ರಾಹ್ಮ ಅಂತೇಳಿ ಬ್ರಹ್ಮದೇವರು ವಿಧಿಸಿದ ರಾದಿಯಲ್ಲಿ ನಡೆಯತಕ್ಕಂಥ ವಿವಾಹಗಳು ಇವೆಲ್ಲ ಆಗುಂಪಿ ಸೇರ್ತಕ್ಕಂಥ ವಿವಾಹಗಳಾದ್ರಿಂದ ತಪ್ಪಾಗಲೇ ಇಲ್ಲ. ಅನಂತರದ ಘಟ್ಟ, ಭೀಷ್ಮರು ತಮ್ಮ ವಿಚಿತ್ರ ವೀರಣಿಗೋಸ್ಕರವಾಗಿ ಕಾಶಿರಾಜನ ಮೂರು ಮಕ್ಕಳಿರ್ತಾರೆ, ಅಂಬಾ, ಅಂಬಿಕಾ, ಅಂಬಾಲಿಕಾ. ಅವ್ರ ಮೂರು ಜನರನ್ನು ಸಹ ಸ್ವಯಂವರದಲ್ಲಿ ಘೋಷಣೆ ಮಾಡಿರ್ತಾರೆ. ಭೀಷ್ಮರಲ್ಲಿ ಹೋಗ್ತಾರೆ, ಹೋಗಿಬಿಟ್ಟು ಇದ್ದ ಗೆದ್ದು ಮೂರು ಜನ ಕರ್ಕೊಂಡು ಬಂದ್ಬಿಡ್ತಾರೆ. ಅಂಬೆ ಒಪ್ಪೋದಿಲ್ಲ, ಅಂಬಿಕಾ ಅಂಬಾಲಿಕಾ ಒಪ್ತಾರೆ, ಅವರಿಬ್ಬರನ್ನು ಮದುವೆ ಮಾಡ್ತಾನೆ. ಕ್ಷತ್ರಿಯರೇ ಮುಂದೆ ವಂಶ ಬೆಳೀತಾ ಹೋಗ್ತದೆ. ಅದು ಕೂಡ ಕ್ಷತ್ರಿಯರಿಗೆ ಮಾತ್ರ ವಿಹಿತ, ಆ ರೀತಿ ಬೇರೆಯವರು ಮಾಡಾಗಿಲ್ಲ. ಒಬ್ಬ ಸ್ವಯಂವರದ ಕಾನ್ಸೆಪ್ಟ್ ಬ್ರಾಹ್ಮಣರಿಗಿಲ್ಲ, ಕ್ಷತ್ರಿಯರಿಗೆ ಮಾತ್ರ ಇರತಕ್ಕಂಥ ವಿವಾಹ ಪದ್ಧತಿ ಅದು. ಅದನ್ನು ಮಾಡಿಕೊಂಡು ಇನ್ನು ದೈವ ವಿವಾಹ ಅಂತ ಬ್ರಾಹ್ಮಣರಿಗೆ ಹೊಸ್ತಾಗಿದೆ. ದೈವ ವಿವಾಹ ಅಂದ್ರೆ ಏನು? ಬಹಳ ಯೋಗ್ಯವರನಾಗಿದ್ರೆ, ಶಾಸ್ತ್ರಾರ್ಥ ಪಾರಂಗತನಾಗಿದ್ರೆ, ಒಬ್ಬ ಯಜ್ಞಾಗಾದಿಗಳನ್ನು ಮಾಡಿದ ಯಜಮಾನ ತನ್ನ ಮಗಳನ್ನು ಅಂಥವನ್ನ ಧಾರೆ ಎರೆದು ಕೊಟ್ಟು ಬಿಡ್ಬೋದು. ಅದು ದೈವ ವಿವಾಹ ಅಂತ ಹೆಸರು. ತಾನಾಗಿ ಧಾರೆ ಎರೆದು ಕೊಡ್ತಾನೆ, ಅದೇ ಆ ಕ್ಷಣ ಕೊಟ್ಟು ಕಳಿಸಿಬಿಡ್ತಾನೆ. ಅದು ದೈವ ವಿವಾಹ. ಅದು ಕ್ಷತ್ರಿಯರಿಲ್ಲ, ಬ್ರಾಹ್ಮಣರಿಗೆ ಮಾತ್ರ ಬರತಕ್ಕಂಥ, ಕೆಲವು ಕಾಮನ್, ಕೆಲವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಈ ರೀತಿ ಆದ್ರಿಂದ ಅದು ದೋಷವಾಗಲಿಲ್ಲ. ಅದರ ಫಲ ಮುಂದೆ ವಿಚಿತ್ರ ವೀರಡಿ ಮಕ್ಕಳಾಗದೆ ಹೊರಟೋಗ್ತಾನೆ. ವೇದವ್ಯಾಸರ ಅನುಗ್ರಹದಿಂದ ಧೃತರಾಷ್ಟ್ರ ಪಾಂಡು ವಿದುರ ಹುಟ್ಟುತ್ತಾರೆ. ಆ ಧೃತರಾಷ್ಟ್ರ ಹಿರಿಯ, ಪಾಂಡುರಾಜ ಕಿರಿಯ, ಮುಂದೆ ಅದರಿಂದ ಮಹಾಭಾರತಕ್ಕೆ ನಾಂದಿ ಆಯಿತು. ಅದೆಲ್ಲ ನಮಗೆ ಗೊತ್ತಿರುತ್ತೆ. ಇದು ಇನ್ನೊಂದು ಮದುವೆಯ ಪ್ರಸಂಗ. ಅನಂತರದ ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳಿದರೆ ಮಹಾಭಾರತದಲ್ಲಿ ಸೂಚನೆ ಮಾಡ್ತಾರೆ, ಭಾಗವತ ಹರಿವಂಶದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ, ಅದು ರುಕ್ಮಿಣಿ ಕಲ್ಯಾಣ. ರುಕ್ಮಿಣಿ ಕಲ್ಯಾಣ ಬಹಳ ದೊಡ್ಡ ವಿವಾಹದ ಘಟ್ಟ. ಅದಕ್ಕಿಂತ ಮೊದಲು ನಡೆದಿದ್ದು ರೇವತಿ ಕಲ್ಯಾಣ. ರೇವತಿ ಕಲ್ಯಾಣ ಬಲರಾಮದೇವರ ಜೊತೆಗೆ ಮತ್ತು ಕೃಷ್ಣ ರುಕ್ಮಿಣಿಯರ ವಿವಾಹ. ಇಲ್ಲಿ ಆಚಾರ್ಯರು ರೇವತಿ ಕಲ್ಯಾಣ ಫಸ್ಟ್ ಹೇಳುತ್ತಾರೆ. ಲೋಕದೃಷ್ಟಿಯಲ್ಲಿ ಅಣ್ಣನ ಮದುವೆ ಮೊದಲಾಗಬೇಕು, ಅಕ್ಕನ ಮದುವೆ ಮೊದಲಾಗಬೇಕು, ಆಮೇಲೆ ತಮ್ಮ ತಂಗಿಯರ ಮೇಲೆ ಆಮೇಲೆ ಆಗಬೇಕು ಅಂತ ನಿಯಮವು. ಅದಕ್ಕಾಗಿ ಕೃಷ್ಣ ಲೋಕದೃಷ್ಟಿಯನ್ನು ಅನುಸರಣೆ ಮಾಡೋಕ್ಕೋಸ್ಕರನೇ ಅಣ್ಣನ ಮದುವೆ ಆದ್ಮೇಲೆ ತಾನು ಮದುವೆ ಆಗ್ತಾನೆ. ಅದ್ರ ಒಂದು ಮದುವೆ ಮೊದಲೇ ಆಗಿಬಿಟ್ಟಿರ್ತಾನೆ, ಇದರಲ್ಲಿದ್ದಾಗಲೇ ಚಿಕ್ಕ 7-8 ವರ್ಷ ಕೃಷ್ಣನಿಗೆ ಆಲೆ ಮದುವೆ ಆಗಿಬಿಟ್ಟಿರ್ತಾನೆ. ಅದು ಜಗತ್ತು ಪ್ರಶ್ನೆ ಮಾಡೋ ಮದುವೆ ಅಲ್ಲ ಅದು. ಯಾಕಂದ್ರೆ 5-6 ವರ್ಷ ಮದುವೆ ಒಳಗೆ ಬೊಂಬೆ ಮದುವೆ ಅಂತ ತಿಳ್ಕೊಂಡ್ಬಿಟ್ರೆ ಬೊಂಬೆ ಮದುವೆ ಅದಾಗಿತ್ತು. ನಿಜವಾಗ್ಲೂ ಬೊಂಬೆ ಮದುವೆ ಅಲ್ಲ, ನಿಜಾದ ಮದುವೆನೆ. ಜನಕ್ಕೆ ಅದು ದೌಟೆ ಬರಲಿಲ್ಲ ಆ ಬಗ್ಗೆ. ಆದ್ರೆ ಆಮೇಲೆ ಮಾತ್ರ ಕೃಷ್ಣ ಮದುವೆ ಆಗಿದ್ದು ಈ ರೀತಿ ಮದುವೆ ಆಗ್ತಾನೆ. ಆದ್ರಿಂದ ಕೃಷ್ಣನಿಗೆ ನಮ್ಮ ನಿಯಮಗಳು ಅಪ್ಲೈ ಆಗೋದಿಲ್ಲ. ಹೇಳಲಿಲ್ಲ ರೋಡ್ ಟ್ರಾಫಿಕ್ ಏರಿಗೆ ಅಫೆಕ್ಟ್ ಆಗೋದಿಲ್ಲ. ಸೊ ದೇವತೆಗೆ ನದೇವ ಚರಿತಂ ಚರೆಯಿತ್ತು ಅಂತ ಹೇಳಿದ್ದಾರೆ. ದೇವತೆಗಳ ನಡವಳಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಅದನ್ನು ಫಾಲೋ ಮಾಡಕ್ಕೆ ಹೋಗಬಾರದು. ಅದು ದೈವ ವಿರೀತಿ, ಭಗವಂತನದೇ ವಿಚಿತ್ರವಾದಂಥ ಮದುವೆ. ರೇವತಿ ಕಲ್ಯಾಣದ ಕಥೆ ನಾವು ಕೇಳಿರ್ತೇವೆ. ಮದುವೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅದೊಂದು ಸೂಚನೆ. ಮತ್ತೆ ಎಷ್ಟೋ ಜನ ಒಂದು ತಪ್ಪು ಮಾಡಿಬಿಡ್ತಾರೆ, ಸಕಾಲಕ್ಕೆ ಮದುವೆ ಮಾಡ್ತೇವೆ ಅಂತೇಳಿ 8 ವರ್ಷಕ್ಕೆ ಮದುವೆ ಆಗಿಬಿಡ್ತಾರೆ. ಯಾರು ಸಿಕ್ಕರು ಮದುವೆ, ಅಬ್ಬ ಕನ್ಯಾಸೆರೆ ಬಿಡ್ತು, ಅವಳು ಸೆರೆ ಸಿಕ್ಕಲಿ, ಬತ್ತಿ ಇವಳೇನು ಸೆರೆ ಬಿಡಿಸಿಕೊಂಡ, ಆ ಕನ್ಯಾಸೆರೆ ಸಿಕ್ಕಾಗಾಯ್ತು, ಜೀವನ ಪೂರ್ತಿ ನರಕ ಆಗಿಬಿಡ್ತದೆ. ಅಂತ ಮದುವೆ ಮಾಡಬಾರ್ದು. ನಮ್ಮ ಜನಕ್ಕೆ ಶಾಸ್ತ್ರಗಳು ಗೊತ್ತಿಲ್ಲ. ಒಂದು ಭಾಗ ಗೊತ್ತು ಶಾಸ್ತ್ರಕ್ಕೆ, ಸಕಾಲಕ್ಕೆ ಮದುವೆ ಮಾಡಬೇಕು ಅಂತ ಅಷ್ಟೇ ಗೊತ್ತೇ ಹೊರತು ಮುಂದಿನ ಭಾಗ ಗೊತ್ತಿಲ್ಲ. ವರ ಅನುರೂಪನಾಗಿರಲೇಬೇಕು ಅಂತ ಹೇಳ್ತಾರೆ. ಅನುರೂಪ ವರ ಆಗದೆ ಹೋಗಿದ್ರೆ ಸಕಾಲಕ್ಕೆ ಮದುವೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ, ಸಕಾಲಕ್ಕೆ ಮದುವೆ ಮಾಡಬೇಡಿ, ಕಾಯ್ತಾ ಹೋಗಿ. ಹಾಗೇನೆ ಅಲ್ಲಿಗೂ ಮದುವೆ ಆಗಲಿಲ್ಲ ಹೋದಲ್ಲೋ, ಅವಳು ದೊಡ್ಡವಳಾಗಲಿ ತಪ್ಪಲ್ಲ. ಆಮೇಲೆ 3 ವರ್ಷ ಅವಳಿ ಚಾಯ್ಸ್. ಆಮೇಲೆ ಸಾವಿತ್ರಿ ಮದುವೆ ಹಾಗಾಗ್ತದೆ, ಗೊತ್ತಾಯ್ತು. ಸಾವಿತ್ರಿ ಕಲ್ಯಾಣನೂ ಬರ್ತದೆ ಮಹಾಭಾರತದಲ್ಲಿ. ಅವಳಿಗೆ 18 ವರ್ಷ ಆಗೋಯ್ತು. ಯಾರು ಅವಳು ಮದುವೆ ಆಗಲು ಮುಂದೆ ಬರಲೇ ಇಲ್ಲ. ಯಾಕಂದ್ರೆ ಅವಳು ಗಾಯತ್ರಿ, ಸಾವಿತ್ರಿ, ಬ್ರಹ್ಮದೇವರ ಸಾಕ್ಷಾತ್ ಭಾವಿ ಭಾರತಿ, ಹಿಂದಿನ ಸರಸ್ ಭಾರತಿ ಇವರು. ಅವಳನ್ನು ತಪಸ್ಸು ಮಾಡಿದ್ದೆ ಕೊಟ್ಟಿರ್ತಾಳೆ. ಬಹಳ ತೇಜಸ್ವಿ ಅವಳು. ಮದುವೆ ಆಗಲು ಬಂದ ವರಗಳು ಅವಳು ನೋಡಕ್ ಆಗ್ತಿದ್ದಿಲ್ಲ, ಅಂತ ತೇಜಸ್ಸು. ಸೂರ್ಯನ ನೋಡಿದ್ರೆ ಕಣ್ಣು ಕೂಗುತ್ತಲ್ಲ ಹಾಗೆ. ಮದುವೆಗೆ ಯಾರು ಕ್ಯಾಂಡಿಡೇಟ್ ಸಿಗಲೇ ಇಲ್ಲ. ಕೊನೆಗೆ ಹೇಳಿದ, ಯಾವ್ದು ಪ್ರೌಢೆ ಆಗಿಬಿಟ್ಲವಳು ಆಗ್ಲೇ. ಇದೆಲ್ಲ ತಿಳ್ಕೊಂಡಿದ್ರೆ ನಮಗೆ ಡೌಟ್ಗಳೇ ಬರೋದಿಲ್ಲ. ಇವತ್ತು ಎಷ್ಟೋ ಮದುವೆ ಬ್ರೇಕ್ ಆಗ್ಲಿಕ್ಕೆ ಅದೊಂದು ಕಾರಣ. ಅತಿ ಪ್ರೌಢ ವಿವಾಹ ಬ್ರೇಕ್ ಆಗ್ತವೆ, ಅತಿ ಬಾಲ್ಯ ವಿವಾಹನೂ ಬ್ರೇಕ್ ಆಗ್ತವೆ. ಕಾರಣ, ಹುಡುಗ ಹುಡುಗಿ ಮನಸ್ಸೇ ಗೊತ್ತಿರೋದಿಲ್ಲ ಆ ಸಮಯಕ್ಕೆ. ಅವಳು ಆ ಸಮಯದಲ್ಲಿ ರಾಜ ಹೇಳ್ತಾ, ನಮ್ಮ ಶಾಸ್ತ್ರ ಹೇಳ್ತದೆ, ಪ್ರೌಢೆಯಾದ ಮೇಲೆ 3 ವರ್ಷದವರೆಗೂ ಕೂಡ ತಂದೆಯ ಜವಾಬ್ದಾರಿ. ಅದಾಗದೆ ಹೋದ್ರೆ ಆಗ ಒಬ್ಬ ಕನ್ಯೆಗೆ ಸ್ವಾತಂತ್ರ್ಯ ಇದೆ. ಎಂಥ ಸ್ವಾತಂತ್ರ್ಯ? ತಂದೆ ತಾಯಿ ಅಪ್ಪಣೆಯಂತೆ ಇಷ್ಟಪಟ್ಟು ಹುಡುಗ ಮದುವೆಯಾಗು. ಇಷ್ಟಪಟ್ಟ ಅಂತ ಹೇಳಿ ಮರಿಬಾರದು. ಮತ್ತೆ ಜಾತಿ ಎಲ್ಲ ಸೇರಬೇಕು. 5-6 ಒಪ್ಪಿದ್ರಲ್ಲಿ ಇಷ್ಟಪಟ್ಟಿದ್ದೆ ಹೊರತು ಬೇರೆ ಅಲ್ಲ. ಉದಾಹರಣೆಗೆ PCM ತಗೊಂಡು BSc ಮಾಡಿರ್ತಾನೆ ತಿಳ್ಕೊಂಬೋಣ. PCM ತಗೊಂಡು ಇದು ಮಾಡಿರ್ತಾನೆ, PUC ಮಾಡಿರ್ತಾನೆ. ಅವನು ಇಷ್ಟಪಟ್ಟು ಕೋರ್ಸ್ ಓದಬೇಕು ಅಂದ್ರೆ PCM ಅಲ್ಲಿ ಮಾತ್ರ ಜ್ವಾಲಜಿ ಒಲ್ಲಕ್ಕೆ ಬರೋದಿಲ್ಲ. ಮತ್ತೆ ಅವನು ಓದಿದ್ರಲ್ಲೇ ಆಪ್ಷನ್ನೇ ಹೊರತು ಹೊಸದಲ್ಲಿ ಆಪ್ಷನ್ ಸಿಗೋದಿಲ್ಲ. ಅದಕ್ಕೆ ಕಳಿಸಿಕೊಡ್ತಾನೆ, ಹಾಗೆಲ್ಲ ಸಂಚಾರ ಮಾಡಿದ್ರೆ ಆಗ ಸತ್ಯವನ್ನ ಒಪ್ಪಿಕೊಂಡು ಬರ್ತಾನೆ, ಸತ್ಯವನ್ನ ಒಪ್ಪಿದ್ದಾನೆ ಅಂತೇಳಿ. ಇದು ಇನ್ನೊಂದು ಪ್ರಸಂಗ. ಈ ಪ್ರಸಂಗ ಎಲ್ಲ ತಿಳಿದವರಿಗೆ ನಮಗೆ ಒಂಥರ ಧರ್ಮವನ್ನ ಅರ್ಥ ತಿಳಿದು ಆಚರಣೆ ಮಾಡೋದು ಬೇರೆ. ಯಕ್ಷ ಪ್ರಶ್ನೆಯಲ್ಲಿ ಹೇಳ್ತಾರೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ. ಧರ್ಮ ಮೇಲ್ನೋಟಕ್ಕೆ ಕಾಣೋದೊಂದು, ಅದು ರಹಸ್ಯ ಒಳಗಿರುತ್ತೆ ಅಂತ ಹೇಳ್ತಾರೆ. ರಹಸ್ಯ ಒಳಗಿರುತ್ತದೆ, ಆ ರಹಸ್ಯ ಅರಿದೆ ಮಾಡಿದಾಗ ಹೇಳಿದನಲ್ಲ ಎಳ್ನೀರನ್ನ ಅಥವಾ ಹಲಸಿನ ಹಣ್ಣಿನ ಮೇಲಿನ ಭಾಗ ತಿಂದು ಹೊರಗಿನ ಭಾಗ ಎಸ್ತ್ರ ಹೇಗಾಗ್ತದೆ ಅಷ್ಟೇ. ತಿರುಳು, ಧರ್ಮದ ತಿರುಳು ಅಂತಾರಲ್ಲ ಮುಖ್ಯ, ಅದು ಸಾವಿತ್ರಿ ಕಲ್ಯಾಣವಾಗ್ತದೆ. ಮುಂದೆ ಸತ್ಯಗಂಡನ ಬದುಕುತ್ತಾಳು ಮಹಾನುಭಾವಳು, ಲೋಕಮಾನ್ಯಳಾಗಿ ಬಿಡ್ತಾಳೆ ಅವಳ ಕಥೆ. ಇಲ್ಲಿ ರೇವತ ರಾಜ ಮಗಳು ರೇವತಿ ಮದುವೆ ಆಗಬೇಕಾಗಿದೆ, ನೋಡ್ದ ಉಯೋಗ್ಯ ಹೊರಗಡೆ ಸಿಗ್ಲಿ, ಎಲ್ಲಿ ನೋಡಿದ್ರು ಕೂಡ ಅಚ್ಚರಿ ಮುಂದೆ ಯಾವ ರಾಜಕುಮಾರರು ಆಗ್ಲೇ ಇಲ್ಲ. ಅದು ಯೋಚನೆ ಮಾಡದ, ಅನುರೂಪ ಹೊರ ಸಿಗದೆ ಹೇಗೆ ಮದುವೆ ಮಾಡಿಕೊಡೋದು ಅಂತ ಹಾಗೆ ಕಾದ. ಯಶಸ್ಸು ಅಂತ ಕಾಯೋದು, ಕೊನೆಗೆ ಆತ ಯೋಚನೆ ಮಾಡಿದ. ಮದುವೆ ಅಂದ್ರೆ ಬ್ರಹ್ಮ ಘಟನೆ, ನಮಗೆ ಗೊತ್ತು ಬ್ರಹ್ಮ ಘಟನೆ ಅಂತ ಮದುವೆ. ಅವೇನು ಫೇಲ್ ಆದ್ಮೇಲೆ ಅಂತಾರೆ ಬ್ರಹ್ಮ ಘಟನೆ ಅಂತ, ಮೊದಲು ಅನ್ನೋದಿಲ್ಲ, ಫೇಲ್ ಆದ್ಮೇಲೆ ಬ್ರಹ್ಮ ಘಟನೆ ಅಂತ ತಪ್ಪಿಸ್ಕೊಂಡ್ಬಿಡ್ತು. ಬ್ರಹ್ಮದೇವ್ರ ಮನೆ ಕೂತ್ ಬಿಡ್ತಾರೆ, ಹಾಗೆ ಮಾಡಬಾರದು, ಮೊದಲೇ ಯೋಚನೆ ಮಾಡ್ಬೇಕು. ಬ್ರಹ್ಮ ಘಟನೆ ನಾನು ಕಂಡಾಗೆ ಭಾರಿ ಕಷ್ಟ ಆಗ್ತಾ ಇದೆ, ಏನ್ ಮಾಡ್ಲಿ ಅಂತೇಳಿ ಬ್ರಹ್ಮದೇವ್ರನ್ನ ಕೇಳಿದ್ರೆ ಹೇಗೆ? ಅಂತ ಕಾಲ ಇತ್ತು ಬ್ರಹ್ಮದೇವ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್. ಇವತ್ತೆಲ್ಲ ಮೊಬೈಲ್ ಇಂದ ಏನೇನೋ ಕಾಂಟ್ಯಾಕ್ಟ್ ಮಾಡ್ತಾರೆ ಗೊತ್ತು ನಮಗೆ. ಅವರಿಗೆಲ್ಲ ಇವರಿಗೆಲ್ಲ ಇದು ಯಂತ್ರ, ಇದು ಯಂತ್ರ ಅದು ಮಂತ್ರ. ಬ್ರಹ್ಮಲೋಕಕ್ಕೆ ಹೊರಟಂತೆ ಮಹಾನುಭಾವ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಹಾಗೊಂದು ಸಂಗೀತ ನಡೆದಿರ್ತಾರೆ ಬ್ರಹ್ಮದೇವರ ಸತ್ಯಲೋಕದಲ್ಲಿ, ಬ್ರಹ್ಮದೇವರ ಸಭೆಯೊಳಗೆ. ಆತ ಮಧ್ಯೆ ಹೋಗಿ ಆಭಾಸ ಮಾಡೋದು ಬೇಡ, ಒಂದು ಹಾಡು ಕಾರ್ಯಕ್ರಮ ಮುಗಿಲಿ ಅಲ್ಲ, ಒಂದು ಹಾಡು ಮುಗಿಲಿ ಅಂತೇಳಿ. ಮತ್ತೆ ಗ್ಯಾಪ್ ಇರ್ತದಲ್ಲ, ಅವ ಮಾತಾಡಿಸ್ಬೇಕು ಅಂತೇಳಿ ಕಾಯ್ತಾರೆ. ಒಂದು ಹಾಡು ಎಷ್ಟೊತ್ತಾಗ್ತದೆ? ಎರಡು ಮೂರು ನಿಮಿಷ ಅಷ್ಟೇ, ಮುಗೀತು. ಆಮೇಲೆ ಬ್ರಹ್ಮದೇವರ ಕರೆದು ಏನು ವಿಷಯ ಅಂತ, ಯಾವ ಸರ್ವಜ್ಞರು ಪೂರ್ಣಪ್ರಜ್ಞರು ಏನು ಅಂತ ಕೇಳಿದ್ರು. ಎಲ್ಲ ಹೇಳ್ಕೊಂಡ, ಈಗೆಲ್ಲ ಮದುವೆ ಮಾಡಿ ವಿಚಾರ ಮಾಡಿದ್ದೇನೆ, ಏನು ಯೋಚನೆ ತೀರ್ಮಾನ ಆಗ್ತಾ ಇಲ್ಲ, ದಯವಿಟ್ಟು ತಾವು ಹೇಳಬೇಕು ಅಂತ ಹೇಳಿದ ತಕ್ಷಣ ಬ್ರಹ್ಮದೇವರು ತಮಾಷೆ ಮಾಡಿದರು. ನಿಮ್ಮ ಯಾರು ಹೊರಗಡೆ ಬಂದು ಲಿಸ್ಟ್ ಕೊಡು, ಹೊರಗಡೆ ಲಿಸ್ಟ್ ಅಂತ ಕೇಳಿದರು. ರಾಜಕುಮಾರ ಲಿಸ್ಟೇ ಕೊಟ್ಬಿಟ್ಟ, ಸಾವಿರಾರು ಜನ ಪಟ ಹಿಡಿದ. ಅವ್ರು ನಕ್ರು, ಇವರೆಲ್ಲ ಹೊರಗಳ ಅಂತ ಕೇಳಿದ್ರು. ಹೂ ಅಂದ್ರೆ ಅವರಲ್ಲ, ಅವ್ರ ವಂಶನೇ ಇಲ್ಲ ಭೂಲೋಕ, ಎಲ್ಲ ಸತ್ತೋಗಿದ್ದಾರೆ ಅಂತ ಹೇಳಿ ಗಾಬರಿಯಾಗಿ ಎರಡು ಮೂರು ನಿಮಿಷಕ್ಕೆ ಏನಾಯ್ತು ಅಂತ ಕೇಳಿದ್ರೆ, ಸುನಾಮಿ ಒಂದು ಹೋಗ್ಬಿಟ್ರ ಅಂತಲ್ಲ, ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ, ಇಲ್ಲಿ ಎರಡು ನಿಮಿಷ ಆಯ್ತು ನೋಡು, ಭೂಲೋಕದಲ್ಲಿ ಎಷ್ಟೋ ನೂರಾರು ಯುಗ ಆಗೋಗಿದೆ ಅಂತ ಹೇಳುತ್ತಾರೆ. ಬ್ರಹ್ಮದೇವರ ಕಾಲಮಾನಕ್ಕೆ, ಆ ಲೋಕದ ಕಾಲಮಾನಕ್ಕೆ ಈ ಲೋಕದ ಭಾರಿ ವ್ಯತ್ಯಾಸ ಉಂಟು. ಆದ್ದರಿಂದ ಅವ್ರು ಯಾರು ಇಲ್ಲೇ ಇಲ್ಲ. ಈಗ ಅವಳು ಇರ್ತಿದ್ದಲ್ಲ ಜೊತೆ ಕರ್ಕೊಂಡೋಗಿದ್ದಂತ ಇದ್ಲ ಅಷ್ಟೇ, ಮಗಳನ್ನ ಕರ್ಕೊಂಡೋಗಿದ್ದೆ ಜೊತೆಗೆ. ಯಾತಕ್ಕೆ ವರ ಹೇಳ್ಬೇಕಾದ್ರೆ ಹುಡುಗಿ ಹೇಗಿದ್ದಾಳೆ ನೋಡ್ಬೇಕಲ್ಲ, ಅದಕ್ಕೆ ಹುಡುಗಿನ ತೋರಿಸಿ ಅನುರೂಪರ ನೋಡೋಣ ಅಂತ ಕೇಳ್ಬಿಟ್ಟು ಕರ್ಕೊಂಡೋಗಿರ್ತಾನೆ. ಅವಳಿರ್ತಾಳೆ, ಅವ ಇವನ್ ಹೆಂಡತಿ ಮಕ್ಕಳು ಎಲ್ಲ ಹೋಗ್ಬಿಟ್ಟಿರ್ತಾರೆ ರೆಡಿಯಂತೆ. ಆಗ ಗಾಬರಿ ಆಗತ್ತ ಅವನಿಗೆ, ಯೋಚನೆ ಮಾಡಬೇಡ, ಹೇಳ್ತೇನೆ. ಇವಳು ಸಾಕ್ಷಾತ್ ವಾರುಣಿ ದೇವಿ, ಶೇಷದೇವರ ಹೆಂಡತಿ. ಈಗ ಶೇಷದೇವರು ಬರೋದು, ಬಲರಾಮದೇವರು ಹುಟ್ಟಿದ್ದಾರೆ. ನೀನು ಹೋದ್ರೆ ಮತ್ತೆ ಹೋಗೋತಿಗೆ ಅದು ಹೋಗಿರ್ತದೆ, ಆಮೇಲೆ ನಾನೇ ಕಳಿಸ್ಕೊಡ್ತೀನಿ ಹೋಗು ಅಂತ ಹೇಳ್ತಾರೆ. ಅವ್ರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ ತಕ್ಷಣ ಅಲ್ಲಿ ಕಳಿಸ್ಕೊಡ್ತಾರೆ, ಮದುವೆ ಮಾಡ್ತಾರೆ. ಇದು ವಿಚಿತ್ರವಾದ ಮದುವೆ. ಈ ಮದುವೆಗೆ ಒಂದು ಡೌಟ್ ಇದೆ ನಮಗೆ, ಏನ್ ಗೊತ್ತಾ? ಹುಡುಗಿ ನೋಡಿದ್ರೆ ಯಾವ ಕಾಲದವಳು ಗೊತ್ತಾ? ಅವಳು ಯಾವ ಕಾಲದವಳು? ಕೃತಯುಗ, ಅದು ಭಾರಿ ಹಿಂದಿನ ಕೃತಯುಗದವಳು. ಇದು 28ನೇ ದ್ವಾಪರ ಯುಗ ಅಂದ್ರೆ ಹುಡುಗಿ ಕೋಟ್ಯಂತರ ವರ್ಷ ಆಗಿದೆ. ಹುಡುಗಿಗೆ ಕೋಟ್ಯಂತರ ವರ್ಷ ಆಗಿದೆ ಅವಳು ಹುಡುಗಿ. ಇಲ್ಲಿ ಈ ಲೋಕದಲ್ಲಿದ್ದರೆ ಅವಳು ಇರ್ತಾನೆ, ಅವಳಿಗೆ ಹೋಗ್ಬಿಡ್ತಿದ್ದ ಅಲ್ಲೇ. ಮುದುಕಿ ಅಂದ್ರೆ ಎಂಥ ಮುದುಕಿ? ಬದುಕಿದ್ದೆಲ್ಲ ಬದುಕಿದ್ರೆ ಜಾಂಬವಂತ ಅದಾಗಿರ್ತಿಲ್ಲ, ಇನ್ನು ಹೇಳೋದಾದ್ರೆ ಆಗಿರ್ತಿಲ್ಲ. ಹಾಗಾಗಿಲ್ಲ ಯಾತಕ್ಕೆ ಅಂದ್ರೆ ಸತ್ಯಲೋಕದಿಂದ ಇರೋದ್ರಿಂದ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸತ್ಯಲೋಕದ ಒಳಗಿದ್ದರಿಂದ ಈ ಏಜ್ ಅವಳಿಗೆ ಕೌಂಟ್ ಆಗಲಿಲ್ಲ. ನಮ್ಗೆ ಅರ್ಥ ಆಗ್ತದೆ, ಇವತ್ತೆಲ್ಲ ಫ್ರಿಡ್ಜ್ ಒಳಗೆ ಇಟ್ಟಿರ್ತಾರೆ, ಹೊರಗಿನ ವಾತಾವರಣ ಬೇರೆ ಆಗಿಬಿಡ್ತದೆ. ಎರಡು ದಿವಸದ ಹಾಲು ಸರಿ ಇರ್ತದೆ, ತರಕಾರಿ ಸರಿ, ಹೊರಗೆ ಇಟ್ಟರೆ ಕೊಳ್ತೋಗಿರ್ತದೆ. ಅದ್ರ ಫ್ರಿಡ್ಜ್ನೊಳಗಿದ್ರೆ ಎಷ್ಟು ಡಿಫರೆನ್ಸ್ ಆಗ್ತದಲ್ಲ, ಬ್ರಹ್ಮಲೋಕದಲ್ಲಿ ಎಷ್ಟು ಡಿಫರೆನ್ಸ್ ಆಗಬಹುದು? ಬ್ರಹ್ಮಲೋಕ ಅಂಬುದು ಅದು ಅಮಾನವ ಲೋಕ. ಅದು ಒಂದು ಸತ್ಯಲೋಕೇಶ್ವರ ಪ್ರಾಣ ಯತ್ರಾವಾತರ ದುತ್ಸುಕ ಭೂಹು ಭುವ ಸ್ವಹ ಮಹ ಜನ ತಪ ಸತ್ಯಂ ಅಂದು ಎಲ್ಲೆಷ್ಟು ಲೋಕ. ಆದ್ದರಿಂದ ಅವಳ ಏಜ್ನಲ್ಲಿ ಏನು ವ್ಯತ್ಯಾಸ ಆಗಿರಲಿಲ್ಲ, ಆದರೆ ವಯಸ್ಸು ಮಾತ್ರ ಭಾರಿ ಜಾಸ್ತಿ ಇತ್ತು. ಇದನ್ನು ಒಪ್ಪುವುದಾ ಅಂತ ಕೇಳಿದ್ರೆ ಅದಕ್ಕೆ ದೋಷ ಇಲ್ಲ. ಯಾಕೆ ಇವೆಲ್ಲ ಎಂಥ ಕೇಸುಗಳಿವು? ದೈವಿಕ ಅಂತ ಅಲ್ಲೇ ಪ್ರೂವ್ ಆಗ್ತಾ ಇದೆ, ಅದಕ್ಕೆ ದೋಷ ಇಲ್ಲ. ಹುಡುಗವ್ರು ಇವತ್ತು ಅಂತ ಮದುವೆ ಆಗ್ತಿದ್ದಾರೆ. ಆಕ್ಚುಲಿ ಹುಡುಗಿ 40 ವರ್ಷ, ಹುಡುಗಿ 25 ವರ್ಷ ಅಂತವೆಲ್ಲ ನಡೀತಿರ್ತಾರೆ. ಸ್ಟೂಡೆಂಟ್ ಇರುತ್ತೆ ಹುಡುಗ, ಇವಳು ಹೊರ ಕನ್ಯಾ ಅಂತವು ಎಷ್ಟೋ ನಡೆದೋಗ್ಬಿಟ್ಟಿದೆ. ಆ ಎಂತ ಎಕ್ಸಾಂಪಲ್ ಕೊಡೋಕೆ ಹೋಗ್ತಾರೆ, ಹೇಳ್ತಾರೆ ನೀವು ದೇವತೆಗಳಾದ್ರೆ ಅಪ್ಲೈ ಆಗುತ್ತೆ, ನೀವು ದೇವಗಳು ದೇವತೆಗಳು ಅಲ್ಲೇ ಅಲ್ಲ, ಆದ್ರಿಂದ ನಿಮ್ಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ. ಸ್ವಲ್ಪ ಒಂದು ಕನಿಷ್ಠ ತೀರಾ 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 ಎಕ್ಸೆಪ್ಷನಲ್ ಕೇಸ್ ಇದ್ರೆ ಒಂದು ದಿವಸ ಆದರೂ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿದ್ರೆ, ತೀರಾ ಎಕ್ಸೆಪ್ಷನ್ ಕೇಸ್ ಆಗಿದೆ. ಎಲ್ಲಾ ರೀತಿಯಲ್ಲೂ ಸರಿ ಹೋಗಿತ್ತು. ಇನ್ನು ಮದುವೆ ಬೇರೆ ಕಾರಣಕ್ಕೆ ಎಲ್ಲ ನಿಲ್ಲಿಸಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಸ್ಥಿತಿಯಲ್ಲಿ ಸಮಾನ ವಯಸ್ಸು ಕೂಡ ಆಗಬಾರ್ದು. ಒಂದು ದಿವಸಾರ ವ್ಯತ್ಯಾಸ ಇರಬೇಕು, ಇಲ್ಲದೆ ಹೋದ್ರೆ ಆ ಮದುವೆಗೆ ಮನ್ನತೆ ಮನ್ನಣೆ ಸಿಗೋದಿಲ್ಲ. ಇದೆಲ್ಲ ಅನೇಕ ಡಿಫರೆಂಟ್ ಮದುವೆ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಆ ಪ್ರಾಬ್ಲಮ್ಸ್ ಎಲ್ಲ ಡಿಫರೆಂಟ್ ಆಗಿರ್ತವೆ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಯಾವ ಕಾಲಕ್ಕೂ ಕೂಡ ಇವತ್ತು ಎಷ್ಟೋ ಜನ ಸಹೋದರ ವಿವಾಹ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಗೊತ್ತ ಹುಡುಗಿ ದೊಡ್ಡವಳು, ಮತ್ತೆ ಅದರಲ್ಲೂ ಹುಡುಗಿ ದೊಡ್ಡವಳು, ತಪ್ಪುಗಳಲ್ಲಿ ತಪ್ಪುಗಳು, ಮತ್ತೆ ಎಷ್ಟನ್ನೇ ಆಗ್ತದೆ ಯೋಚನೆ ಮಾಡಿ. ಇಡೀ ವಂಶ ವಂಶನ ಹಾಳೆ, ಅವರಿಬ್ಬರ ಒಂದು ಆಸೆ ಆಕಾಂಕ್ಷೆಗೋಸ್ಕರ ಸಮಾಜನ ಹಾಳಾಗಿ ಹೋಗ್ತದೆ. ನಾಳೆ ಯೋಚನೆ ಮಾಡಬೇಕು, ಯಾವುದು ಬೋಟ್ ಸರಿ ಇರೋದಿಲ್ಲ, ಕುತ್ಕೊಂಡು ಹೊರಟು ಬಿಡ್ತಾರೆ, ಮತ್ತೆ ಮುಡಿಗೆ ಹೋಗ್ತಾರೆ. ಆ ಥರ ಅದು ಸಂಸ್ಕಾರ ಇಲ್ಲದ ಒಂದು ವಿವಾಹಾದಿಗಳೆಲ್ಲ ವಂಶನಾಶಕ ಲೋಕನಾಶಕ. ಇದು ದೈವ ವಿವಾಹವಾದ್ದರಿಂದ ಇಲ್ಲಿ ಎರಡು ತತ್ವ ಇದೆ. ಒಂದು ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ಅದು ಮೋಸ್ಟ್ ವ್ಯಾಲಿಡ್. ಇನ್ನೊಂದು ಭಾಗ ಇದೆ, ದೇವತೆಗಳಿಗೆ ವಯಸ್ಸಿನ ನಿರ್ಬಂಧ ಇಲ್ಲ. ಅದು ತೋರ್ಸಕ್ಕೊಂದು ಕೆಲಸ ಮಾಡ್ತಾರೆ. ಮತ್ತೆ ಏನು ಕೆಲಸ ಅಂದ್ರೆ, ಬ್ರಹ್ಮ ಅವ್ರ ವಯಸ್ಸು ಅವು ಆಕೆ ನೋಡಿದ್ರೆ ಅಷ್ಟು ಹಿಂದಿನ ಕೃತಯುಗದವಳು, ಭಾರಿ ಹಿಂದಿನ ಕೃತಯುಗದವಳು, ಎತ್ತರ ಭಾರಿ ಜಾಸ್ತಿ. ಪಚ್ಚಾಕ್ಷಣ ನಾಳೆ ಕೇಳ್ತೇವೆ ಅಲ್ಲ, 28 ಮೊಳ, ಇವರಿರೋದು 7 ಮೊಳ, ಎಷ್ಟು ಡಿಫರೆನ್ಸ್ ಆಗೋಯ್ತು. ಮತ್ತೆ ಹೇಗೆ ಮದುವೆ ಆಗುತ್ತೆ ಅದು ಹೇಳ್ತಾರೆ ಮನುಸ್ಮೃತಿಯಲ್ಲಿ. ಹೇಳಬೇಕಾದ್ರೆ ಅವಳು ಹುಡುಗನಿಗಿಂತ ಎತ್ತರದಲ್ಲಿ ಸಮನೂ ಇರಬಾರದು, ಜಾಸ್ತಿ ಇರಬಾರ್ದು, ಸಮಾನ ಕೂಡ ಇರಬಾರದು, ಕಡಿಮೆನೇ ಇರಬೇಕು ಅಂತ ಹೇಳಿದ್ದಾರೆ. ಈ ಲಕ್ಷಣ ಶಾಸ್ತ್ರದಲ್ಲೂ ಕೂಡ ಗಂಡಸರಿಗೆ ಹೇಳೋ ಲಕ್ಷಣ ಶಾಸ್ತ್ರಕ್ಕೂ ಹೆಂಗಸರಿಗೆ ವ್ಯತ್ಯಾಸ ಇದೆ. ಇವರು ಮುಖಮಾನದಿಂದ 8 ಹತ್ತಿದ್ರೆ ಅವ್ರು 7 ಮಾತ್ರ ಇರಬೇಕು, ಒಂದು ಅಷ್ಟು ವ್ಯತ್ಯಾಸ ಎಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದಮೇಲೆ ಹೇಗೆ ಮದುವೆ ಆದ್ರು ಅಂತ ಇನ್ನೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಬಲರಾಮದೇವರು. ನೋಡಿದ್ರು ಹುಡುಗಿ ಎಲ್ಲೋ ಆಕಾಶದಲ್ಲಿ ಕಂಡ ಕಾಣ್ತಿದ್ದಾಳೆ, ಇವರಿಷ್ಟು ಇದ್ದಾರೆ. ಅವ್ರೇನ್ ಮಾಡಿದ್ರಂತೆ, ತಕ್ಷಣ ತಮ್ಮ ನೇಗಿಲು ತಲೆಗೆ ಹಾಕಿ ಎಳೆದರಂತೆ, ಎಳೆದ ತಮ್ಮ ಸೈಜ್ ಕರೆಕ್ಟ್ ಅಡ್ಜಸ್ಟ್ ಮಾಡಿಬಿಟ್ರು. ಉಳಿದವರು ಯಾರಿಗೆ ಇಂಥ ಕೆಪಾಸಿಟಿ ಇದ್ದಾರೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಮರ್ಡರ್ ಮಾಡಬಹುದು ಅಷ್ಟೇ, ಅವ್ರು ಹಾಗೆಲ್ಲ ಮಾಡಕ್ ಬರೋದಿಲ್ಲ. ಅವರ ಸಾಮರ್ಥ್ಯ ಇರು ಸಾಮ, ನಮ್ಮಲ್ಲಿ ಯಾವ್ದೋ ಚೇರ್ ಕೆಟ್ಟೋಗಿರುತ್ತೆ, ಕಂಪನಿ ಕೊಟ್ಟರೆ ಮಾಡ್ಕೊಡ್ತಾರೆ, ನಾವು ಮಾಡಿದ್ರೆ ಒಡೆದು ಹೋಗುತ್ತೆ ಅಷ್ಟೇ. ಅವ್ರು ಹೇಳಿ ನೀವು ಮುಟ್ಟಿದ್ದಕ್ಕೆ ನಾವು ಏನು ಜವಾಬ್ದಾರಲ್ಲ ಅಂತ ಹೇಳ್ಬಿಡ್ತಾರೆ. ಅವರು ಮಾಡಕ್ ಬಂದ್ರೆ ನಮಗೆ ಮಾಡಕ್ ಬರೋದಿಲ್ಲ, ಅವರಿಗಿರೋ ಸಾಮರ್ಥ್ಯ ನಮಗಿರೋದಿಲ್ಲ. ಅದರಿಂದಾಗಿನೇ ಬಲರಾಮದೇವರು ಆ ರೀತಿ ಮಾಡೋದ್ರಿಂದ ಎತ್ತರ ಇದ್ದ ಹುಡುಗಿನ ಮದುವೆ ಆಗಿ ಪ್ರೊವೈಡೆಡ್ ಚಿಕ್ಕ ಮಗಳ ಸಾಮರ್ಥ್ಯ ಇರಬೇಕು. ಆ ಎತ್ತರ ಇನ್ನೊಂದು ಅರ್ಥದಲ್ಲಿ ಕೋರ್ಸು ಬದಲಾದಲ್ಲೂ ಕಡಿಮೆ ಇರಬೇಕು ಅಂತ ಅರ್ಥ. ಕೋರ್ಸು ಬದಲಾದ ಹೆಚ್ಚು ಹೋದ್ರೆ ಗಲಾಟೆ ಶುರುವಾಗ್ತವೆ, ನಾನೇನು ಕಡಿಮೆ ನೀನು ಕಡಿಮೆ ಶುರು ಮಾಡ್ತಾರೆ. ಸಂಬಳ ಇಬ್ಬರದು ಒಂದೇ, ಇದು ಒಂದು ಗಲಾಟೆ ಶುರು ಮಾಡ್ತಾರೆ. ಬರೀ ಎತ್ತರ ಅಂದ್ರೆ ಫಿಸಿಕಲ್ ಅಷ್ಟೇ ಅಲ್ಲ, ಈ ಎತ್ತರದಲ್ಲೂ ವ್ಯತ್ಯಾಸ ಇರಬೇಕು, ಸಂಪಾದನೆಯಲ್ಲೂ ವ್ಯತ್ಯಾಸ ಇರಬೇಕು. ಇವತ್ತು ಮದುವೆ ಬೇಕಾದ್ರೆ ಹುಡುಗಿಗೆ 1 ಲಕ್ಷ ಸಂಬಳ, ಹುಡುಗ 50,000 ಸಂಬಳ, ಮೂದಲ್ಲ ಕತೆ. ಅವ್ನು ಹೇಳ್ಕೊಂಡು ಮನೆಯ ಕೆಲಸ ಅಡಿಗೆ ಮಾಡ್ಕೊಂಡಿರ್ತಾನೆ, ಇವಳು ಆಫೀಸ್ಗೆ ಹೋಗ್ಬಿಡ್ತಾಳೆ. ಹಾಗಾಗಬಾರ್ದು, ಅದಕ್ಕೆ ಅಲ್ಲೂ ಕೂಡ ವ್ಯತ್ಯಾಸ ತೋರಿಸ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹುಡುಗನಿಗೆ ತಕ್ಕಂತೆ ಹುಡುಗಿ ಇರಬೇಕೇ ಹೊರತು ಹುಡುಗಿಗೆ ತಕ್ಕಂತೆ ಹುಡುಗ ಆಗಬಾರ್ದು. ಅದ್ರ ತಾವು ಹೈಟ್ ಮಾಡಿ ಜಾಸ್ತಿ ಮಾಡ್ಕೊಳ್ಳಿಲ್ಲ, ಅವಳು ಇಟ್ಟು ಕಡಿಮೆ ಮಾಡಿಲ್ಲ. ಅಂದ್ರೆ ಗಂಡ ತನ್ನ ಇಷ್ಟಕ್ಕೆ ತಕ್ಕಂತೆ ಹೆಂಡತಿ ನಡೆಸ್ಕೋಬೇಕೇ ಹೊರತು ಅವಳಿಗೆ ಮಾತ್ರ ತಕ್ಕಂತೆ ಬದಲಾಗಬಾರದು. ನಮ್ಮಲ್ಲಿ ಉಲ್ಟಾ ಪಟ್ಟಣೆ ಆಗೋದು ಜಾಸ್ತಿ. ಏನು ಪಾಠ ಪ್ರವಚನ ತಪ್ಪದೇ ಬರ್ತಿರ್ತಾರೆ ಪಾಪ, ಆಮೇಲೆ ಪತ್ತಿಲ್ದ ಹೋಗ್ಬಿಡ್ತಾರೆ, ಅದಕ್ಕೆ ಮದುವೆ ಆಯ್ತು ಅಂತಾರೆ, ಮುಗೀತು. ಅದು ಹೆಂಡತಿ ಮಾತು ಬಿಡ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ತನ್ನ ಅವಳು ಕರ್ಕೊಂಬರಾಗಿರ್ಬೇಕೇ ಹೊರತು ತಾನು ಕ್ಯಾನ್ಸಲ್ ಮಾಡ್ಕೊಂಡಾಗಿರ್ಬಾರ್ದು. ಎಷ್ಟೊಂದೇನು ಅವಾಂತರಗಳು ಮಾಡ್ತಾ ಇರ್ತಾರೆ. ಬಲರಾಮದೇವರ ಕಥೆಯಲ್ಲಿ ಎಷ್ಟು ಅರ್ಥ ಇದೆ ಅದ್ರೊಳಗೆ. ಆ ಸಾಮರ್ಥ್ಯ ನಿಮಗಿಲ್ಲ ಅಂದ್ರೆ ಅಂತ ಮದುವೆ ಆಗಬೇಡಿ ಅಷ್ಟೇ. ಮದುವೆ ಉದ್ದೇಶ ಏನು, ನಿಮಗೆ ಯಾವ್ದು ಡ್ರೈವ್ ಮಾಡಕ್ ಬರೋದಿಲ್ಲ, ವೆಹಿಕಲ್ ಉಪಯೋಗಿಸ್ಬೇಡಿ ಅಷ್ಟೇ. ಡ್ರೈವಿಂಗ್ ಲೈಸೆನ್ಸ್ ಇದ್ದ ಹೇಗೆ ವೆಹಿಕಲ್ ಉಪಯೋಗಿಸ್ಬೇಕೋ ಆ ರೀತಿ ಸಂಸಾರ ನಡೆಸತಕ್ಕಂತ ಸಾಮರ್ಥ್ಯ ಅವನಿಗೆ ಇರಬೇಕು. ಈ ಹಿನ್ನೆಲೆಯಲ್ಲಿ ಆ ಒಂದು ಸಾಲವಾಗ್ತದೆ. ಇನ್ನು ರುಕ್ಮಿಣಿ ಕಲ್ಯಾಣದ ಪ್ರಸಂಗ, ಅದು ವಿಚಿತ್ರ ಕಲ್ಯಾಣ, ಅದು ಒಂದೇನೆ ಗಂಟೆಗಟ್ಟೆ ಆಗ್ತದೆ, ಅವೆಲ್ಲ ಹೇಳೋದಿಲ್ಲ. ಸಾರಾಂಶ ಇಷ್ಟೇ, ಭಾಗವತದಲ್ಲಿ ಬರೋ ರೀತಿ ಬೇರೆ, ಹರಿವಂಶದಲ್ಲಿ ಬರೋ ರೀತಿ ಬೇರೆ, ಮಹಾಭಾರತದಲ್ಲಿ ಬರೋ ರೀತಿ ಬೇರೆ, ವಿಷ್ಣು ಪುರಾಣದಲ್ಲಿ ಬರೋ ರೀತಿ ಬೇರೆ, ಎಲ್ಲದನ್ನು ಸೇರಿ ಶಾಸ್ತ್ರ ಒಟ್ಟಿಗೆ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ರುಕ್ಮಿಣಿ ವಿಚಿತ್ರ ಪ್ರಸಂಗದ ಮದುವೆ ಅದು. ಬಂತು ತಂದೆ ಭೀಷ್ಮಕರಾಜ ಭಾರಿ ಒಳ್ಳೆಯವರು, ಅದು ಮಿತ್ರನಾಮಕ ಸೂರ್ಯನ ಅವತಾರ. ಆದರೆ ಒಳಗೆ ರಾಹುವಂಶ ಯುಕ್, ನವಗ್ರಹದಲ್ಲಿ ರಾಹು ಇದ್ದಾನಲ್ಲ, ಅವನ ಆವೇಶದಿಂದಾಗಿ ತಲೆ ಕೆಡ್ತಾ ಇತ್ತು. ಆಗಾಗಲೇ ಆತನಿಗೆ ಹಿರಿಯ ಮಗ ರುಗ್ಮಿ ಅಂತ ಹೆಸರು. ರುಗ್ಮಿ ಅವನು ಮಹಾರಾಕ್ಷಸ, ನರಹ ಇಲ್ವಲಾಖ್ಯ, ವಾತಾಪಿ ಇಲ್ವಲರ ಕಥೆ ಕೇಳಿದ್ದೆ ನಾವು. ನರಹತ್ಯೆ ಮಾಡಿತಂತಕ್ಕಂಥ ರಾಕ್ಷಸರು ಅವರು. ಅವನ ಅವತಾರ ಮಗ, ಇವನು ನೋಡಿದ್ರೆ ದೇವತೆ, ಅವನು ನೋಡಿದ್ರೆ ಮಗ ಹಾಕಿದ್ದಾನೆ. ಒಳಗೆ ರಾಹುವಿನ ಆವೇಶ, ಹೊರಗೆ ಮಗ ಕೆಟ್ಟವನಿದ್ದಾನೆ. ಆಮೇಲೆ ರುಗ್ಮಿಣಿ ಅವತಾರ ಮಾಡಿ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬೇರೆ ಬೇರೆ ಇದ್ರೆ ಏನ್ ಮಾಡ್ಬೇಕು ಅಂತ ಮುಂದಿನ ಪ್ರಶ್ನೆ. ಈಗ ವಿವಾಹದ ಹೊಸ ಪ್ರಸಂಗ ಇದೆ, ಎಲ್ಲರ ಒಳ್ಳೆಯವರಿದ್ದ ಪ್ರಸಂಗ ಹಿಂದಿನವೆಲ್ಲ. ಇಲ್ಲಿ ಹಾಗಲ್ಲ, ದುಷ್ಟದ ಅಣ್ಣ ಇದ್ದಾನೆ, ಒಳ್ಳೆ ಸಾಕ್ಷಾತ್ ಮಹಾಲಕ್ಷ್ಮಿ ತಂಗಿ ಇದ್ದಾನೆ. ಅಲ್ಲಿ ಮದುವೆಯಲ್ಲಿ ಏನೇನೋ ನಡೀತಾ ಇದೆ, ಅವರಿಗೆಲ್ಲ ಏನು ಇವತ್ತಿನ ಕೆಲವು ಮದುವೆಗಳು ನಡೆದ ಹಾಗೆ ಹುಡುಗಿಗೆ ಇಷ್ಟ ಇಲ್ಲದ ಮದುವೆ ಮಾಡೋ ಪ್ರಸಂಗ ಇದೆ. ರುಗ್ಮಿಣಿಗೆ ಇಷ್ಟ ಇಲ್ಲ, ಆದರೆ ಅವರಿಗೆ ಅಣ್ಣನಿಗೆ ಇಷ್ಟ ಇದೆ. ಏನಕ್ಕೆ ಶಿಶುಪಾಲನೆ ಕೊಡಬೇಕು ಅಂತ ಅವನ ಪ್ಲಾನ್. ಕಾರಣ ಏನು, ಜರಾಸಂದನ ಶಿಷ್ಯ ಇವನು. ಜರಾಸಂದನ ದತ್ತು ಮಗ ಶಿಶುಪಾಲ, ಅದು ಸ್ವಂತ ಮಗ ಬೇರೆ ಇದ್ದ, ಸಹದೇವ ಅಂತ ಹೆಸರು. ಪಾಂಡವರ ಸಹದೇವ ಬೇರೆ, ಆ ಸಹದೇವ ಬೇರೆ. ಆದ್ರೆ ಏನು ಸ್ವಾರಸ್ಯ ಗೊತ್ತಾ, ಈ ಸಹದೇವ ಭಾರಿ ಒಳ್ಳೆಯವನು, ಸ್ವಂತ ಮಗ ಅವನು ಹಿಡಿಸಲಿಲ್ಲ. ಒಳ್ಳೆ ಮಡಿ ಮಡಿ ಅಂತ ಮಗ ಹುಟ್ಟುಬಿಟ್ಟಿದ್ದಾನೆ, ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಕೆಟ್ಟ ಮಗ ಬೇಕು ಅಂತ ಯೋಚನೆ ಮಾಡಿದ. ಶಿಶುಪಾಲ ಸಿಕ್ಕ, ಅವನಿಗೆ ಒಂದೇ ಬೇಕು, ಕೃಷ್ಣ ದ್ವೇಷಿ ಆಗಿರ್ಬೇಕು ಅಂತಾನೆ. ನಮ್ಮಲ್ಲಿ ಹುಡುಕ್ತಾರಲ್ಲ, ಹುಡುಗ ಸಂಧ್ಯಾಂದಿ ಮಾತ್ರ ಮಾಡಬಾರದು ಅಂತಾರಲ್ಲ ಹಾಗೆ, ಆ ದೇವ್ರ ಗುಡಿಗೆ ಹೋಗಬಾರ್ದು. ಹಾಗೆ ಒಳ್ಳೆ ವರ ಅವನು, ಭಾರಿ ಒಳ್ಳೆ ವರ ಅಂತ ದೇವ್ರನ್ನ ಬಿಟ್ಟವನು. ನಾಸ್ತಿಕ ಆಗಿರ್ಬೇಕು, ಸ್ವಲ್ಪ ಸಂಧ್ಯಾನೆ ಮಾಡ್ತಾರ ಅಂದ್ರೂ ಬೇಡ. ಯಾರೋ ಹೇಳಿದ್ರಂತೆ, ಮೊನ್ನೆ ಹೇಳಿದ್ದೆ ನಾನು, ಕರ್ಕೊಂಡೋಗಿದ್ರು ಶಿವಮೊಗ್ಗ ಒಂದು ಬರೀ ಕರ್ಕೊಂಡೋಗಿದ್ರು. ಆಚಾರ್ಯ ಮಗನ ಮದುವೆ ಭಾರಿ ಕಷ್ಟ ಆಗಿಬಿಟ್ಟಿದೆ ನಮಗೆ ಅಂದ್ರೆ, ಯಾಕೆ ಅಂದ್ರೆ ನಿಮ್ಮ ಹೆಸರು ಕೇಳ್ತಾರೆ, ಅವರ ಹೆಸರು ಕೃಷ್ಣಾಚಾರ್ಯಂತೆ. ಕೃಷ್ಣಾಚಾರ್ಯ ಹೇಳ್ತಾ ಫೋಟೋ ಇಟ್ಬಿಡ್ತಾರೆ, ಆಚಾರ ಮಾಡಿದ್ದಾರೆ ಕೊಡೋದಿಲ್ಲ ನಾವು ಅಂತ ಹೇಳಿಬಿಟ್ಟು ಕಷ್ಟ ಇಟ್ಬಿಡ. ಹುಡುಗಿಗೆ ಹಾಗೆಲ್ಲ ಮಾಡರ್ನ್ ಇದ್ದಾಳೆ, ಕೊಡೋದಿಲ್ಲ ನಾವು. ನಾ ಹೆಸರಿಗೆ ಆಚಾರ್ಯ, ನಿಜವಾದ ಅನಾಚಾರ ಅಂತ ಹೇಳಿದ್ರೆ ಪಾಪ ಅವರು. ನಿಜವಾದ ಅನಾಚಾರ, ನಾವು ಹೆಸರಿಗೆ ಆಚಾರ ಅಷ್ಟೇ, ಬೇಡ ಬೇಡ ರಿಸ್ಕ್ ಅಂತ ರಿಸ್ಕ್. ಅಕಸ್ಮಾತ್ ಆಚಾರ ಶುರು ಮಾಡಿದ್ರೆ ಏನ್ ಮಾಡೋದು, ಹೀಗಾಗಿ ಮದುವೆನೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪಾಪ ಎಂಟತ್ತು ವರ್ಷ ಹುಡುಕ್ತಾ ಇದ್ದೇವೆ, ಬಂದ ಮೇಲೆ ಇಂಥ ಕೆಸ ಆಗಿಬಿಡ್ತೇವೆ ಅಂತ ಹೇಳಿದಾಗ ಜಲಸನ್ನ ಆ ಗುಂಪಿನವನು ಸಹದೇವ ಒಳ್ಳೆ ಸಾತ್ವಿಕವಾಗ ಬೇಡ ಅವನಿಗೆ. ಆದರೆ ಶಿಶುಪಾಲನ ದತ್ತ ಗೊತ್ತಾನೆ ಕೃಷ್ಣನ್ ಬಯೋ ಗುಣ ಬೇಕಿತ್ತು ಅವನಿಗೆ. ಅವನಲ್ಲಿ ಫಸ್ಟ್ ಕ್ಲಾಸ್ ಹುಟ್ಟುತ್ತಾನೆ ಬೈತಾ ಹುಟ್ಟಿದವನು. ಬಾಲ್ಯಾದಿಪಿತ ಚೇದೀಪ ಅಂತ ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ. ದತ್ತಮಗನ್ ಮಾಡ್ಕೊಂಡಿದ್ದ ರುಕ್ಮಿಣಿ ಅವನೇ ತರಬೇಕು ಅಂತೇಳಿ. ರುಕ್ಮಿಗೇನು ಜರಾಸಂದ್ರ ಪ್ಲೀಸ್ ಮಾಡ್ಬೇಕಂತೆ. ಇವತ್ತು ಎಲೆಕ್ಷನ್ ಬಂತಲ್ಲ, ಪ್ಲೀಸ್ ಮಾಡೋದೇ ದೊಡ್ಡ ಉದ್ದೇಶ ಅವರಿಗೆ. ವಾಸಗಳನ್ನ ಪ್ಲೀಸ್ ಮಾಡಬೇಕು. ಇದು ಕೊಟ್ಬಿಟ್ಟ ರಾಜ್ಯ ತನಗೇನೋ ಜರಾಸಂದ ಕೊಡ್ತಾನೆ ಅಂತ ಹೆಸರು. ಸರಿ, ಏನೋ ಕೊಡಬಹುದು ಅಂತ ಹೇಳಿಬಿಟ್ಟು ರುಕ್ಮಿಣಿ ದೇವಿಯನ್ನು ಕೊಟ್ಟು ಮದುವೆ ಮಾಡಬೇಕು ತೀರ್ಮಾನ ಮಾಡ್ತಾ ಇದ್ದಾನೆ. ಆ ಹೊತ್ತಿಗೆ ಅಪ್ಪ ಅಪ್ಪನ ಮಾತು ನಡೆಯೋದಿಲ್ಲ, ಅದು ಕಾಮನ್ ಫ್ಯಾಕ್ಟ್ರಿ. ಅವ್ರ ಕಾಲಕ್ಕೆ ಅಪ್ಪನ ಮಾತು ನಡೆದೇ ಅದು ಅಪ್ಪಂದ್ರಿದ್ರು. ಭೀಷ್ಮಕರಾಜ ಅಪ್ಪ ಆತನ ಮಾತು ನಡೀತಿದ್ದಿಲ್ಲ, ಧೃತರಾಷ್ಟ್ರ ಅಪ್ಪ ಆತನ ಮಾತು ನಡೀತಿದ್ದಿಲ್ಲ, ಕಂಸ ಉಗ್ರಸೇನ ಅಪ್ಪ ಆತನ ಮಾತು ನಡೀತಿದ್ದ ಎಲ್ಲ ಇವತ್ತು ಕಲಿಯುಗದಲ್ಲಿ ಅಪ್ಪ ಅಂದ್ರೆ ಆಗೋ ಹಾಗೆ. ಅವ್ರ ಮಾತು ನಡೆಯೋದಿಲ್ಲ, ಅವರು ಊಟ ತಿಂಡಿ ಹಾಕ್ಬೇಕು, ಅವ್ರದ್ದು ಮಾತು ನಡೆಸಾಗಿಲ್ಲ. ಅಂತ ಕಾಲ ಶುರುವ ಕಲಿಯುಗ ಹತ್ರ ಬಂತಲ್ಲ ಅಂತ ವಾತಾವರಣ ಬಂದಿತ್ತು. ಇದು ಫ್ಯಾಗ್ ಎಂಡ್ ಆಫ್ ದ್ವಾಪರ ಯುಗ, ಇದು ಕಲಿಯುಗದ ಇಂಪ್ಯಾಕ್ಟ್ ಬಂದ್ಬಿಟ್ಟಿತ್ತಾಗಲೇ. ಇದು ಸಾಯಂಕಾಲದ ಹೊತ್ತಿಗೆ ಆಗಲೇ ಡಲ್ ಆಗುತ್ತಲ್ಲ, ಆ ರೀತಿ ವಾತಾವರಣ ಬಂದಿತ್ತು. ಮಾತು ಕೇಳಾಗಿಲ್ಲ, ಏನ್ ಮಾಡ್ಬೇಕಾಗ. ಆ ಸ್ಥಿತಿಯಲ್ಲಿ ಹತಾಶನಾಗಿಬಿಡ್ತಾನೆ. ಅಪ್ಪ ಸಂಕಲ್ಪ ಮಾಡಿದ್ದೇವೆ, ರುಕ್ಮಿಣಿನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಆಗಲೇ ಅಂತ ಒಪ್ಕೊಂಡ್ಬಿಟ್ಟವನು. ಆಗ ಕೃಷ್ಣ ತಾನಲ್ಲಿಗೆ ಬರ್ತಾನೆ ಭಗವಂತ. ರುಕ್ಮಿಣಿ ದೇವಿ ಪತ್ರ ಬರೆಯುವ ಕಥೆ ಎಲ್ಲ ಸಿಗ್ತದೆ. ಕೃಷ್ಣ ತೋರಿಸಿಕೊಡ್ತಾರೆ ಇಂಥ ಹೊತ್ತಿನಲ್ಲಿ ಹೆಣ್ಣು ಹುಡುಗಿ ಎಷ್ಟು ಸ್ವಾತಂತ್ರ್ಯ ತಗೋಬಹುದು ಅಂತ ಹೇಳ್ತಾರೆ. ಇವೆಲ್ಲ ಬಹಳ ಜನ ಗೊತ್ತಿಲ್ಲ, ಇವೆಲ್ಲ ಪ್ರೌಢ ವಿವಾಹ. ಮತ್ತೆ ರುಕ್ಮಿಣಿದ ಬಾಲ್ಯ ವಿವಾಹ ಅಲ್ಲ, ಮಹಾಭಾರತ ಓದ್ತಿರ್ಬೇಕು. ರುಕ್ಮಿಣಿ ಪತ್ರವನ್ನು ಬರೆದು ಕಳಿಸ್ತಾಳೆ. ಅಂತ ತಿಳುವಳಿಕೆ ಇದ್ದ ಹುಡುಗಿ ಅಯೋಗ್ಯನಿಗೆ ತನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದನ್ನು ತಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ. ತಿಳಿದಿರಬೇಕು ಅದು ಹುಣ್ಣು ವ್ಯಾಖ್ಯಾನಿಕಲಿ ಒಪ್ಪಲಿಕ್ಕೆ ಹೋಗಬಾರ್ದು. ಮೊದಲನೇದಾಗ ಅವರೇ ಅಂತ ಮದುವೆ ಮಾಡಬಾರ್ದು ತಂದೆ ತಾಯಿಗಳು. ಅಕಸ್ಮಾತ್ ಮಾಡೋದಾದ್ರೆ ಹುಡುಗಿಯನ್ನು ತಪ್ಪಿಸ್ಕೊಳ್ಬೇಕು, ಇಲ್ಲದ ಹೋದ್ರೆ ಅದು ಜೀವನ ಹಾಳಾಗಿ ಹೋಗ್ತದೆ. ಆಮೇಲೆ ಗಂಡನ ಸ್ಥಾನ ಎಷ್ಟು ದೊಡ್ಡದು ಗೊತ್ತಾ? ಇವತ್ತು ಗಂಡನ ಸ್ಥಾನ ಅನ್ನೋದು ಹೆಸರೇ ಇಲ್ಲ. ಇವತ್ತು ಶಾಸ್ತ್ರ ಪ್ರಕಾರ ಪತಿರೇವ ಗುರು ಸ್ತ್ರೀ ನಾವ್. ಆ ಲೈಫ್ ಸೆಟ್ಲ್ ಆಗೋದು. ಅದರಿಂದ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಡೊನೇಷನ್ ಕೊಟ್ಟು ಸೇರಿಸ್ತಾರೆ ಒಳ್ಳೆ ಸ್ಕೂಲ್ ಆಗಬೇಕು ಅಂತೇಳಿ. ಯಾಕೆ ಟೀಚರ್ ಸರಿ ಇರಬೇಕು ಅಂತ ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಬೇರೆ ಗುರು ಇಲ್ಲ, ಗಂಡನೇ ಗುರು. ಆದ್ರಿಂದ ಅವಳೇನಾದ್ರು ಕೆಟ್ಟ ಗಂಡ ಸಿಕ್ಕ ಅಂತ ಹೇಳಿದ್ರೆ ಅವಳ ಬಾಹ್ಯ ಜೀವನ ಅಲ್ಲ, ಅವಳ ಆಧ್ಯಾತ್ಮಿಕ ಜೀವನನೇ ಕೆಟ್ಟ ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು ತೋರ್ಸಕ್ಕೆ ಈ ಮದುವೆ ಹೊರಟಿದೆ. ರುಕ್ಮಿಣಿ ದೇವಿಯ ಮದುವೆ, ಅವರೇ ಪತ್ರ ಬಿಡ್ತಾರೆ ಕೃಷ್ಣನಿಗೆ. ಆಗ ಭಗವಂತನಾದ ಕೃಷ್ಣ ತಾನು ಬರ್ತಾನೆ. ಯೋಗ್ಯ ಅಂತ ಹೇಳಿ ಮದುವೆ ಅಂತ ಯಾವುದೋ ವರ ಹುಡುಕಬಾರದು. ಕೃಷ್ಣ ಅಂದ್ರೆ ತಂದೆ ತಾಯಿ ಗುರ್ತು ಮಾಡಿದವರ ರಾಕ್ಷಸ, ಸಾಕ್ಷಾತ್ ಭಗವಂತ. ಇದಕ್ಕೆ ಒಳ್ಳೆ ಅವಕಾಶ ಇದೆ. ಎಷ್ಟೊತ್ತು ಒಳ್ಳೆ ಹುಡುಗ ಗುರ್ತು ಮಾಡಿರ್ತಾರೆ, ಇವಳು ಮಾಡ ಓಡೋಗ್ಬಿಡ್ತಾಳೆ ಅವನ ಜೊತೆಗೆ. ಅಂತ ಮದುವೆ ಆಗಬಾರ್ದು, ಇವತ್ತು ಅಂತವೇ ಜಾಸ್ತಿ ಆಗೋದು. ಒಳ್ಳೆ ಮದುವೆ ನಿಶ್ಚಯ ಆಗಿರ್ತದೆ. ಪಾಪ ಹೇಳಿದ್ರು ಶಿವಮೊಗ್ಗಕ್ಕೆ ಹೋದ, ಭಾರಿ ಶ್ರೀಮಂತ ಆತ. ಅದು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾನೆ ಅಂದ್ರೆ ಎಷ್ಟು ಶ್ರೀಮಂತ ಇರ್ಬೇಕಾ ಇಟ್ಕೊಳ್ಳಿ ಅಂತ ಹೇಳಿದ ಆಚಾರ್ಯ. ಮಗ ಒಬ್ಬನೇ ಮಗ, ಭಾರಿ ಕಷ್ಟಪಟ್ಟು ಮದುವೆ ಮಾಡ್ಲಿಕ್ಕೆ ಹೊರಟೆ, ಕಷ್ಟ ಆಯ್ತು. ಒಬ್ಬಳೇ ಮಗಳು ಮದುವೆ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಇದೇನು ಮದುವೆ ಆಗಬೇಕು? ಹಸಿ ಮೇಲೆ ಕರಿಬೇಕು, ಅಪ್ಪ ನಾ ಮದುವೆ ಒಪ್ಪೋದಿಲ್ಲ, ಬೇರೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇನೆ ಅಂತ ಹೇಳ್ತಾನೆ. ಆಮೇಲೆ ಕೊನೆಗೆ ಹೇಳಿದ್ರು, ಏನ್ ಹೇಳಿದ್ರು ಕೇಳಲಿಲ್ಲ, ಕೊನೆಗೆ ಹೇಳಿದ್ನಂತೆ, ಹಾಳಾಗಿ ಹೋಗಿ ಏನಾರು ಮಾಡು, ನನ್ನ ಮರ್ಯಾದೆ ಹೋಗ್ತದೆ, ಈಗ ಬಾ ತಾಳಿ ಕಳಿಸಿ ಜನ ಹೋಗ್ತಾರೆ ಆಮೇಲೆ ಓಡಿ ಹೋಗು ಅಂತ ಹೇಳಿದ್ರು. ಮದುವೆ ಕಾಲಿಗೆ ನಿಂತೋಯ್ತು, ಊರೆಲ್ಲ ಸುದ್ದಿ ಹಬ್ಬೋದು ಬೇಡ ಅಂತ ಹೇಳಿದಾಗ ಅಷ್ಟಕ್ಕೆಲ್ಲ ಓಡೋಗ್ಬಿಟ್ಲಂತಾಗೆ. ಇದನ್ನು ರುಕ್ಮಿಣಿ ಕಥೆ ಕೇಳಿ ಇದನ್ನು ಫಾಲೋ ಮಾಡಬಾರ್ದು. ಮತ್ತೆ ರುಕ್ಮಿಣಿ ಸಾಕ್ಷಾತ್ ಭಗವಂತನ ಮೆಚ್ತಾ ಇರೋದು. ಅಂದ್ರೆ ಮದುವೆಗಳು ಯಾವ್ಯಾರು ಪ್ರೋಟೋಟೈಪ್ ಅಲ್ಲ, ಎಲ್ಲ ಹೊಸ ಹೊಸ ಕಥೆಗಳು. ಅದೇ ಒಂದು ಪಿ ಎಚ್ ಡಿ ಥೀಸಿಸ್ ಆಗ್ತದೆ ಸರಿಯಾಗಿ ಬರೆದ್ರೆ. ಮಹಾಭಾರತ ವಿವಾಹ ಪ್ರಸಂಗಗಳು ಒಳ್ಳೆ ಫಸ್ಟ್ ಪಿ ಎಚ್ ಡಿ ಪ್ರಬಂಧ ಆಗ್ತದೆ. ಅಷ್ಟು ವಿಷಯಗಳು, ಎಷ್ಟು ವೆರೈಟಿ ಇದೆ, ಅದೆಲ್ಲ ವೆರೈಟಿನೂ ಹೇಳ್ತಾರೆ. ಆ ಸಮಯಕ್ಕೆ ಭಗವಂತನಾದ ಕೃಷ್ಣ ತಾನೇ ಬರ್ತಾನೆ. ವರನಾದವನಿಗೆ ಎಷ್ಟು ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾಳೆ ರುಕ್ಮಿಣಿದೇವಿ, ಪ್ರಾರ್ಥನೆ ಮಾಡ್ತಾಳೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶುಣ್ವತಾಂತೆ ತ್ವಯ್ಯಚ್ಯುತ ಆವಿಶಿಸಿ ಚಿತ್ತ ಮಪತ್ರ ಪಮ್ಮಿ. ಶ್ರುತ್ವಾ ಗುಣಾನ್, ನಿನ್ನ ಗುಣಗಳನ್ನು ಕೇಳಿ 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 ಆಕರ್ಷಿತಳಾಗಿದ್ದೇನೆ. ಗುಣವಂತನಾದ ವರ ಆಗಬೇಕೆ ಹೊರತು, ಇವತ್ತು ಗುಣವಂತ ವರ ಬೇಡ ಜನಗಳಿಗೆ, ಹಣವಂತ ವರ ಬೇಕು ಅಂತ ಹೋಗ್ತಾರೆ. ನಾಳೆ ಹಾಳಾಗಿ ಹೋಗ್ತಾರೆ. ಹಣ ಹುಡುಕಬಾರದು, ಹಣ ಇರ್ತದೆ, ಗುಣ ಇಲ್ಲ, ಹಣ ಕಳ್ಕೊತಾನೆ. ಆದ್ರೆ ಹಣ ಇಲ್ಲ, ಗುಣ ಇರ್ತದೆ, ನಾಳೆ ಹಣ ಬರ್ತದೆ ಅವನಿಗೆ. ಗುಣದಿಂದ ಬೇಕಾದ್ದು ಬರ್ತದೆ, ಹಣದಿಂದ ಇರೋದೆಲ್ಲ ಹೋಗ್ತದೆ. ಜನಕ್ಕೆ ಅರ್ಥ ಆಗೋದಿಲ್ಲ ಅದು. ಆ ಹಿನ್ನೆಲೆಯಲ್ಲಿ ಗುಣವಂತ ಅಂದ್ರೆ ಭಗವಂತ ಅತ್ಯಂತ ಗುಣವಂತನಲ್ಲ. ನಾರಾಯಣಂ ಗುಣೈಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಂಥ ಒಂದು ಅದ್ಭುತವಾದ ವ್ಯಕ್ತಿಯನ್ನ ರುಕ್ಮಿಣಿ ದೇವಿ ತೋರಿಸಿಕೊಡ್ತಾಳೆ. ಆ ಕೃಷ್ಣ ತಾನೇ ಬರ್ತಾನೆ, ಜರಾಸಂಧ್ಯಾದಗಳನ್ನು ಸೋಲಿಸ್ತಾನೆ. ಅಲ್ಲಿಂದ ಪರಮಾತ್ಮ ತಾನು ರುಕ್ಮಿಣಿ ಕರ್ಕೊಂಡು ಹೊರಡ್ತಾ ಹೋಗ್ತಾರೆ. ಆದ್ರೆ ಮುಂದೆ ಮದುವೆ ಆಗ್ತಾನೆ ನೆನಪಿರಬೇಕು. ಇಂಥ ಮದುವೆಯನ್ನು ಕೂಡ ಮದುವೆ ಆಗಲೇಬೇಕು ಅಂತ ತೋರಿಸ್ತಾರೆ. ಅದ್ಭುತವಾದ ಮದುವೆ ಏನು, ದ್ವಾರಕೆಯಲ್ಲಿ ಕೃಷ್ಣ ಮದುವೆ ಆಗ್ತಾನೆ. ಇವತ್ತು ಮದುವೆ ಕಾನ್ಸೆಪ್ಟ್ ಹೋಗ್ತಾ ಇಲ್ಲ, ಆದ್ರೆ ಕೆಟ್ಟ ಮದುವೆ ಅಥವಾ ಮದುವೆನೇ ಇಲ್ಲ, ಎರಡು ರೀತಿಯ ವಾತಾವರಣ ಇವತ್ತು. ಮದುವೆನೇ ಬಿಟ್ಟು ಎಷ್ಟೋ ಜನ ಲಿವಿಂಗ್ ಟುಗೆದರ್ ಜೊತೆಗಿರೋದು ಒಂದು, ಅಥವಾ ಕೆಟ್ಟ ಕೆಟ್ಟ ಮದುವೆ ಆಗೋದೊಂದು, ಇನ್ವ್ಯಾಲಿಡ್ ಮದುವೆ ಒಂದು, ಅದೇನೇನು ಪ್ರಯೋಜನ ಇಲ್ಲ. ಈ ಬಫೆ ಮದುವೆಗಳು, ಬ್ರಾಹ್ಮಣ ಸುವಾಸಿನಿ ಭೋಜನ ಮದುವೆ, ಬಫೆ ಮದುವೆಗಳು, ಎಷ್ಟಕ್ಕೆ ಬಿಟ್ಟು ಕೆಡಲಕ್ಕೆ ಸಾಧ್ಯ ಇದೆ ಧರ್ಮ, ಅಷ್ಟೂ ಕೆಡತಕ್ಕಂಥ ಕಾಲ ಇತ್ತು. ಆದರೆ ಕೃಷ್ಣ ಶಾಸ್ತ್ರೋಕ್ತ ರೀತಿಯಲ್ಲಿ ವಿವಾಹವಾಗಿ ತೋರಿಸ್ತಾ ತಾನು ಎಷ್ಟು ಅದ್ಭುತವಾದ ವಿವಾಹವನ್ನು ಮಾಡಿಕೊಳ್ಳಬೇಕು ಜಗ ಅಂತ ತೋರಿಸಿಕೊಡ್ತಾನೆ. ಅದೊಂದು ಕಲ್ಯಾಣ. ಅನಂತರ ಬರ್ತಕ್ಕಂಥದ್ದು ಸತ್ಯಭಾಮ ಕಲ್ಯಾಣ, ಕೃಷ್ಣ ಸತ್ಯಭಾಮ ಕಲ್ಯಾಣ. ಅದು ಅಂಥದ್ದೇ, ಸತ್ಯರಾಜರಾಜನಿಗೆ ಒಂದು ಮಣಿ ಸಿಕ್ತು, ಸೂರ್ಯನ ಆರಾಧನೆಯನ್ನು ಮಾಡಿದ, ಶಮಂತಕ ಮಣಿಯನ್ನು ಸೂರ್ಯ ಕೊಟ್ಟ. ವಿಚಿತ್ರವಾದ ಶಕ್ತಿಯ ಮಣಿ ಅದು, ದಿವಸಕ್ಕೆ ಮಣಗಟ್ಟಲೆ ಬಂಗಾರ ಕೊಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಬೆಳಿಗ್ಗೆ ನೋಡಿದ್ರೆ ಬಂಗಾರ ಸರಿ, ಬೆಳಿಗ್ಗೆ ಬ್ಯಾಂಕ್ ಕ್ರೆಡಿಟ್ ಆಗಿ ಆ ಥರ ಬರ್ತಿತ್ತು, ಕ್ರೆಡಿಟ್ ಆದರೆ ಹೇಗೆ ಜ್ಯುವೆಲ್ಲಿ ಇಷ್ಟು ಆ್ಯಡ್ ಆಗ್ಬೇಕಂತಾರೆ ಹಾಗೆ ಆಗ್ತಾ ಇತ್ತು. ಅಂಥ ಮಣಿ ಇತ್ತು. ಕೃಷ್ಣ ನೋಡ್ದ, ಸತ್ಯರಾಜರು ಒಳ್ಳೆ ಗುಣವಂತ, ಅಲ್ಲಿ ಲೋಭ ಇತ್ತಂತ, ಅಲ್ಲಿ ಲಾರಿ ಲೋಭಿ ಆತ. ಆ ಲೋಭವನ್ನು ತೋರಿಸಬೇಕು, ಯಾವ ಒಂದು ಗುಣ ದೋಷ ಇದ್ರೂ ಕೂಡ ವ್ಯಕ್ತಿ ಡೌನ್ ಆಗಿಬಿಡ್ತಾರೆ. ಅದು ಲೋಭ ಬಹಳ ಕೆಟ್ಟ ಗುಣ ಅಂತ ಹೇಳ್ತಾರೆ, ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಒಂದೇ ಒಂದು ಕೆಟ್ಟ ಗುಣ ಎಲ್ಲ ಒಳ್ಳೆ ಗುಣನ ಹಾಳು ಮಾಡ್ತದೆ, ಯಾವುದು ಅಂದ್ರೆ ಲೋಭ ಅಂತ ಹೇಳ್ತಾರೆ. ಲೋಭ ಸರ್ವಗುಣಾನಿವ ಏಕಃ ನಿವಾರಯಾಮಾಸ ಲೋಭ ಸರ್ವಗುಣಾನಿವ. ಒಂದೇ ಒಂದು ಗುಣ ಸಾವಿತ್ರಿ ಸತ್ಯವನ್ನು ಹೇಳ್ತಾರೆ, ಎಲ್ಲಿ ಬೇಕಾದಷ್ಟು ಗುಣ ಇದೆ ಅವನಿಗೆ. ನಾರದರು ಹೊಗಳ್ತಾರೆ, ಆದ್ರೆ ಆದ್ರೆ ಸಾವಿತ್ರಿ ನೀವು ಒಳ್ಳೆ ಕೆಲಸ ಮಾಡಲಿಲ್ಲ, ಒಂದು ದೋಷ ಇದೆ. ಆತ ಅನ್ಕೊಂಡು ಏನು ಮಹಾ ಒಂದು ದೋಷ ತಾನೆ ಬಿಟ್ಟರಾಯ್ತು ಅಂತ ಹೇಳಿದ. ಏನು ಅಂದ್ರೆ ಆಯುಷ್ಯನೇ ಇಲ್ಲ ಅವನಿಗೆ, ಅವಾಗ ಏನ್ ಮಾಡ್ಬೇಕಾಗತ್ತೆ, ಪರವಾಗಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಮುಂದೆ ಆ ದೈವಿಕವಾಗಿ ಬರೀತಾ ವಿಚಾರ ಬೇರೆ. ಇಲ್ಲಿ ಹಾಗಲ್ಲ, ಇದು ಲೋಭ ಅನ್ನೋ ಕೆಟ್ಟ ಗುಣ ಇದೆ. ಕೆಲವು ದುಡ್ಡೇ ಇಲ್ಲ ಕೊಡೋದಿಲ್ಲ, ದುಡ್ಡಿದ್ದು ಕೊಡೋದು ಅದು ಲೋಭ ಅಂತ ಕರೀತಾರೆ. ಇಲ್ಲದೆ ಹೋದ್ರೆ ಕೊಡೋದು ಬೇರೆ, ಕೊಡೋದಿಲ್ಲ ಬೇರೆ, ಇದ್ದು ಕೊಡೋದಿಲ್ಲ ಬೇರೆ. ಹಾಗಂತ ತೋರಿಸ್ಬೇಕು ಅಂತ ಕೃಷ್ಣ ಏನ್ ಮಾಡ್ತಾನೆ, ಆತನ ಮಣಿ ಬಗ್ಗೆ ಕೇಳಿ ಸತ್ಯರಾಜ ಮಣಿ ಕೊಡ್ತೀಯಾ ಅಂತ ಕೇಳಿದ. ಅವನೇನು ಏ ಕೊಡೋದಿಲ್ಲ ಅಂತ ಡಿಕ್ಲೇರ್ ಮಾಡ್ದ, ಬರೀ ನೋಡ್ತೀನಿ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟ. ಕೃಷ್ಣ ಯಾತಕ್ಕೆ ಕೇಳಿದ ಅಂದ್ರೆ ಮಣಿ ಬೇಕು ಅಂತ ಕೇಳಲಿಲ್ಲ, ಅವನಿಗೆ ಕೊಡೋ ಬುದ್ಧಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಅಂತ ಕೇಳಿದ. ಆದ್ರೆ ಅವನೇನ್ ಮಾಡಿದ, ತನ್ನ ಮಗ ಪ್ರಸೇನ ಇದ್ದ ತಮ್ಮನಿಗೆ ಕೊಟ್ಬಿಟ್ಟ. ಅದ್ರ ದೇವರಿಗೆ ಕೊಡ್ಲಿಲ್ಲ, ತಮ್ಮನಿಗೆ ಕೊಟ್ಟ. ಅಭಿಮಾನ ಅಂದ್ರೆ ಇದೇನು, ಪಾಂಡವರಿಗೆ ಕೊಡ್ಲಿಲ್ಲ, ದುರ್ಯೋಧನ ಕೊಟ್ಟಲ್ಲ ರಾಜ್ಯ ಧೃತರಾಷ್ಟ್ರ ಹಾಗೆ ಕಟಿಗೋ ಅಂತ ಕೊಟ್ಟ. ಅವನು ಕಟ್ಕೊಂಡು ಹೊರಟ, ಕಥೆ ನಮಗೆ ಗೊತ್ತು. ಸಿಂಹ ಕೊಂದೋಯ್ತು, ಆಮೇಲೆ ಜಾಂಬುವಂತ ಸಿಂಹನ ಕೊಂದ, ಕರ್ಕೊಂಡು ಹೋದ. ಇವನು ಅಪ್ರಚಾರ ಶುರು ಮಾಡ್ದ. ಕೃಷ್ಣ ಕೇಳಿದ್ದ, ನಾನು ಕೊಟ್ಟಿರಲಿಲ್ಲ, ಈ ತಮ್ಮನ ಕೊಲೆಯಾಗಿದೆ, ಕೃಷ್ಣನೇ ಮಾಡಿಸಿರ್ಬೇಕು, ನಾವೆಲ್ಲ ದೇವ್ರ ಮೇಲೆ ಹಾಕ್ತೀವಲ್ಲ, ಹಾಗೆ ಏನು ಕೆಟ್ಟದಾದ್ರೆ ದೇವರೇ ಗತಿ, ಸ್ವಂತ ಆದ್ರೆ ನಮ್ದೇ ಶಕ್ತಿ ಅಂತ ಹೇಳು. ಐ ಆಮ್ ಗ್ರೇಟ್, ನಾನು ಮಾಡಿಬಿಟ್ಟೆ, ಸಂಭವ ಕೊಡ್ ಇಟ್. ಆದ್ರೆ ಕೆಟ್ಟೋದಾಗ ಆ ದೇವ್ರು ಹಾಳು ಮಾಡಿಬಿಟ್ಟ ಅಂತ ಬೈತಾರಲ್ಲ. ಫಸ್ಟ್ ಶುರು ಮಾಡಿ ಸತ್ಯರಾಜರಾದ್ರೆ ಅಂತೂ ಆಸ್ತಿಕ ಪುಣ್ಯ ಆಗ್ತದೆ, ದೇವ್ರ ನಂಬಿದ್ನಲ್ಲ ಆಸ್ತಿಕ, ದೇವ್ರ ನಂಬ ದೇವರು ಅದನ್ನು ಹೇಳೋದಿಲ್ವಲ್ಲ. ಕೃಷ್ಣ ತೋರಿಸಿದ, ಆ ಸಿಂಹ ಆತನ ಕೊಂತು, ನಾನು ನರಸಿಂಹ ಅವನ್ಯಾಕ್ ಕೊಲ್ಲಿ ಅಂತ ಹೇಳ್ತಾ ಪುಣ್ಯ ತೋರಿಸ್ತಾರೆ. ಜಾಂಬುವತಿ ಬರ್ತಾಳೆ, ಜಾಂಬುವತಿ ಉತ್ಪತ್ತಿ ಅರ್ಥವಾಗಿ ಜಾಂಬು ಅಂತ ತಪಸ್ಸು ಮಾಡಿ ಪಡೆದಿದ್ದಂತೆ. ತುಂಬಾನೇ ಅಲ್ಲೊಂದು ಪ್ರಶ್ನೆ, ಜಾಂಬುವತಿ ಹೆಂಡತಿ ಹೆಸರೇನು, ಮದುವೆ ಯಾವಾಗಾಯ್ತು, ಮಕ್ಕಳು ಯಾವಾಗ, ಇಲ್ಲ ಆ ರೀತಿ ಹುಟ್ಟಿ ಬಂದ ಮಗಳಲ್ಲ ಆಕಿ. ದ್ರೌಪದಿ ಹೇಗೆ ಯಜ್ಞಕುಂಡದಲ್ಲಿ ಹುಟ್ಟಿ ಬರ್ತಾಳೋ, ಜಾಂಬುವತಿ ದೈವಿಕವಾಗಿ ಹುಟ್ಟಿ ಬಂದವಳಾದ್ರಿಂದ ತಪಸ್ಸು ಮಾಡಿ ಪಡೆದ ಮಗಳು. ಮುಂದೆ ಜಾಂಬುವಂತನೇ ಕೃಷ್ಣನೇ ರಾಮ ಅಂತ ಗೊತ್ತಾಯ್ತು, ಶರಣಾಗತನಾದ, ಆ ಮಣಿಯನ್ನ ಒಪ್ಪಿಸಿದ. ಸತ್ಯರಾಜ ಇರೋ ಮಣಿ ಕೊಡ್ಲಿಲ್ಲ, ಈತ ಮಣಿ ಒಪ್ಪಿಸಿದ. ಎಷ್ಟು ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ. ಕೃಷ್ಣ ಆಗ ಜಾಂಬುವತಿಯನ್ನು ಸ್ವೀಕಾರ ಮಾಡಿದ, ಬಂದ. ಆ ವಿಷಯ ಎಲ್ಲ ಗೊತ್ತಾಯ್ತು, ಭಾರಿ ದುಃಖ ಆಯ್ತು ಆತನಿಗೆ. ಸತ್ಯರಾಜ ಪೂರ್ತಿ ಬದಲಾದ, ಭಾರಿ ತಪ್ಪು ಮಾಡದೆ ಅಂತ ಗೊತ್ತಾಗಿಬಿಟ್ಟು, ಆಗ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಸತ್ಯಭಾಮಾದಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾ ಇದ್ದಾನೆ. ವರದಕ್ಷಿಣೆ ಗುಂಪಿನಲ್ಲಿ ಮಣಿನೂ ಕೊಟ್ಬಿಡಿದ. ಕೃಷ್ಣ ಏನ್ ಮಾಡ್ತಾನಾಗ, ತಾನು ಮಣಿಬೇಕು ಅಂತ ತಾನು ಕೇಳಿದ್ದೆ ಜನ ಅನ್ಕೋಬಾರದು ಅಂತ ಹೇಳಿ ಕೃಷ್ಣನಿಗೆ ಯಾವುದು ಬೇಕಾಗಿಲ್ಲ, ಆಪ್ತ ಕಾಮಸ್ಯ ಕಾಸ್ಪೃಹ ಅದನ್ನು ವಾಪಸ್ ಕೊಡ್ತಾನೆ. ಬೇಕಾಗಿದ್ದಲ್ಲ ಕೇಳಿದ ಕನ್ಯಾ ಮಣಿನ, ಈ ಮಣಿನ ಅಲ್ಲ ಅಂತೇಳಿ ವಾಪಸ್ ಕೊಟ್ಬಿಡ್ತಾರೆ. ಅವನಿಗೆ ಆಗ ಅರ್ಥ ಆಯ್ತು, ಕೃಷ್ಣನಿಗೆ ಬೇಕಿದ್ದು ಯಾರೂ ಬೇಡ, ಸತ್ಯಭಾಮಾದೇವಿ ತನ್ನ ಭಕ್ತಳಂತೂ ಬೇಕಾಗಿತ್ತು, ಸ್ವೀಕಾರ ಮಾಡಿದ. ಸತ್ಯರಾಜರಾದ ಮುಂದೆ ಏನೇನೋ ಆಗೋಯ್ತು ಆ ಕಥೆ ಬಿಟ್ಬಿಡೋಣ. ಅಂತೂ ಕೃಷ್ಣ ಈ ರೀತಿ ಮದುವೆ ಮಾಡಿಕೊಂಡ ಕಥೆ ಇದು. ಮಣಿಯಿಂದ ಬಂದಿದ್ದು ಇಬ್ಬರು, ಸತ್ಯಭಾಮಾದೇವಿ ಮತ್ತು ಜಾಂಬವತಿ ದೇವಿ ಬಂದರು. ಅನಂತರ ಉಳಿದ ಷಣ್ಮಹರ್ಷಿಯರ ಕಥೆಗಳು ಅದೆಲ್ಲ ವಿವಾಹಗಳೇನೆ. ಆ ವಿವಾಹದ ಕಥೆನೆ ಭಾಗವತ ಪುರಾಣದಲ್ಲಿ ದಶಮಸ್ಕಂದದೊಳಗೆ ಒಂದು ಅಧ್ಯಾಯ ಪೂರ್ತಿ. ಎಂಟು ಜನ ಕೂತಿದ್ದಾರೆ, ದ್ರೌಪದಿ ದೇವಿ ಬರ್ತಾರೆ ಅಲ್ಲಿಗೆ ಮಾತುಕತೆ. ಅವರ ಗ್ರಹಣದ ಕಾಲ, ಕುರುಕ್ಷೇತ್ರದಲ್ಲಿ ನಡೆದ ಸಂವಾದ ಅದು. ಎಲ್ಲ ಮಾತಾಡ್ತಾ ಹೆಂಗಸರು ಸಾಮಾನ್ಯ ಸಿಕ್ಕ ತಮ್ಮ ಸಂಸಾರದ ಬಗ್ಗೆ ಮಾತಾಡೋ ಪದ್ಧತಿ, ಅವ್ರ ಸಂಸಾರನೇ ಬೇರೆ, ದೈವಿಕವಾದದ್ದು, ಲೋಕದೃಷ್ಟಿ. ನಿಮ್ಮ ಮದುವೆ ಹೇಗಾಯ್ತು ಹೇಳ್ತೀರಾ ಅಂತ ಕೇಳ್ತಾರೆ. ಎಲ್ಲರತ್ತ ಮದುವೆ ಕತೆ ಅವರೇ ಹೇಳ್ಕೊತಾರೆ, ನನ್ನ ಮದುವೆ ಹೀಗಾಯ್ತು ಹೀಗಾಯ್ತು ಅಂತ ಅವರೇ ಹೇಳ್ತಾರೆ. ಅದೆಲ್ಲ ಆಚಾರ ನಿರ್ಣಯದಲ್ಲಿ ಬರೀತಾ ಹೋಗ್ತಾರೆ. ಅದೊಂದು ದೊಡ್ಡ ಕಥೆ. ನೀಲಾದೇವಿ ಮದುವೆ, ಏಳು ಗೂಳಿಗಳಿದ್ದು, ಅವಳ ಸೋದರತ್ತೆ ಸೋದರ ಮಾವನ ಮಗಳೇ ಅವಳು, ದೂರ ಅಲ್ಲ. ಕುಂಭಕಾಂತ ಕುಂಭಕಾಕ್ವ ಏನೋ ಬೇಸ ನೀಲಾಮ್ ಅಂತ ಆಚಾರ ಹೇಳ್ತಾರೆ. ಅವನು ಭಾರಿ ಬಲಿಷ್ಠರಾದವನು, ಏಳು ಗೂಳಿ ಇಟ್ಕೊಂಡಿದ್ದ. ಅವನು ಸಂಕಲ್ಪ ಮಾಡಿದ್ದ, ಏಳು ಗೂಳಿಗಳನ್ನ ಯಾರು ಹಿಡಿತಾರೋ ಅವನಿಗೆ ಕೊಟ್ಟು ಮಗಳನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಇಷ್ಟೇ ಸ್ವಯಂವರದ ಕರಾರು, ಇಷ್ಟೇನೆ. ಬಂದವರೆಲ್ಲ ಸತ್ತೇ ಹೋಗ್ತಿರ್ತಾರೆ, ಗೂಡಿಗಳು ರಾಕ್ಷಸ ಗೂಡಿಗಳವೆಲ್ಲ ಕೂಡ ಅವ್ಕೊಂದ್ಕೊಂದು ಸತ್ತ ಹೋಗ್ತಾ ಇರ್ತಾರೆ. ಅವು ಹೋಗಿ ಕನ್ಯೆ ಬೇಕು ಅಂತ ಹೋಗೋದು, ಪ್ರಾಣ ಕಳ್ಕೊಳ್ಳೋದು ಆಗಿತ್ತು. ಆ ಕೃಷ್ಣ ಬರ್ತಾನೆ, ಏಳು ಗುಡಿಗಳನ್ನು ನಿಗ್ರಹ ಮಾಡ್ತಾನೆ. ಏಳುಗಳು ಒಟ್ಟಿಗೆ ನಿಗ್ರಹ ಮಾಡ್ತಾವೆ, ಒನ್ ಬೈ ಒನ್ ಬರಾಗಿಲ್ಲ, ಒಟ್ಟಿಗೆ ಬರಬೇಕು ಅಷ್ಟು ಕೂಡ. ಎಲ್ಲವನ್ನು ನಿಗ್ರಹ ಮಾಡಿ ಮದುವೆ ಆಗ್ತಾನೆ. ಇನ್ನೊಂದು ರೀತಿ ಅಂದ್ರೆ ವರನ ಸಾಮರ್ಥ್ಯ ತೋರಿಸ್ತಕ್ಕಂಥ ಕಥೆ. ವರನ ಸಾಮರ್ಥ್ಯಕ್ಕೆ ಯಾವ್ದ ಮದುವೆ ಮಾಡಿಕೊಡ್ಬೇಕಾದ್ರೆ ಅವನು ಅಸಮರ್ಥನಾದ ವ್ಯಕ್ತಿ ಆಗಬಾರ್ದು, ಮಹಾ ಸಮರ್ಥನಾಗಿರ್ಬೇಕು. ನಾ ಹಣಕಾಸಿನ ಸಾಮರ್ಥ್ಯ ಸೆಕೆಂಡರಿ ಅದು, ಬ್ರಾಹ್ಮಣನಾದ್ರೆ ವಿದ್ಯಾ ಸಾಮರ್ಥ್ಯ, ಕ್ಷತ್ರಿಯನಾದ್ರೆ ಬಾಹುಬಲ ಇರಬೇಕು ಅವನಿಗೆ. ಅದು ತೋರಿಸಕ್ಕೋಸ್ಕರ ಕೃಷ್ಣ ಅದನ್ನು ಮಾಡ್ತಾ ತಾನು ಸ್ವತಃ ಎಂಥ ಮದುವೆ ಆಗಬೇಕು, ಕನ್ಯೆ ಒಳ್ಳೆ ಮನೆತನದಳಾಗಿದ್ರೆ ಇಂಥ ಕರಾರನ್ನು ಪೂರೈಸಿಯಾದರೂ ಮದುವೆಯಾಗಿ, ಅವಳು ಯೋಗ್ಯಳಾಗಿದ್ರೆ ಅದಕ್ಕೋಸ್ಕರ ತ್ಯಾಗ ಮಾಡಬಹುದು ಅಂತ ಭಗವಂತ ತೋರಿಸಿಕೊಡುತ್ತಾನೆ. ಅದು ರಿಪೀಟ್ ಆಗುತ್ತೆ ಮತ್ತೆ. ನೀಲಾದೇವಿನ ಎರಡು ಸತ್ ಮದುವೆ ಆಗ್ತಾನೆ ಕೃಷ್ಣ, ಮೊದಲು ಉಪನಯನಕ್ಕಿಂತ ಮುಂಚೆ ಒಮ್ಮೆ, ಉಪನಯನ ಆಗಿ ನೀಲಾ ಇವ್ರು ಮೂರು ಜನ ಸ್ವಯಂವರ ಆದ್ಮೇಲೆ ಮದುವೆ ಆಗೋ ಪ್ರಸಂಗ ಇನ್ನೊಂದು. ಇಬ್ಬರು ನೀಲಾದೇವಿ ಒಬ್ಳೇನೆ, ಕರಾರ್ ಮಾತ್ರ ಒಂದೇ, ಎರಡು ರೂಪದಿಂದ ಅವತಾರ ಮಾಡಿ ಬಂದಿರ್ತಾಳೆ. ಎರಡನೇ ಮದುವೆ ಆದ್ಮೇಲೆ ಮೊದಲನೇ ನೀಲಾದೇವಿ, ಎರಡನೇ ನೀಲಾದೇವಿ ಐಕ್ಯ ಹೊಂದಿಬಿಡ್ತಾಳೆ. ಇದು ಆಗ ವಿಚಿತ್ರ ಕಥೆ. ಲಕ್ಷಣಾದೇವಿ ಸ್ವಯಂವರ, ಲಕ್ಷಣ ಷಣ್ಮೇಶ್ವರಿ ಮತ್ತೊಬ್ಬಳು, ಅವಳ ಕಥೆನೂ ಭಾರಿ ವಿಚಿತ್ರ. ಅವಳದು ತಂದೆಯ ಕರಾರ ಏನು ಗೊತ್ತಾ, ಯಾರು ಒಂದು ಮತ್ಸ್ಯಯಂತ್ರ, ದ್ರೌಪದಿ ಮತ್ಸ್ಯಯಂತ್ರ ಕಥೆಯಾಗೋ ಹಾಗೇನೆ, ಆದರೆ ಒಂದು ವಿಶೇಷ ಇತ್ತು. ಅಲ್ಲಿ ಐದು ಬಾಣ ತಗೋಬೇಕು, ಕೆಳಗೆ ನೋಡಬೇಕು, ಪ್ರತಿಬಿಂಬನ ಮೇಲೆ ಹೊಡಿಬೇಕು, ಇದು ಕರಾರ. ಅದು ಇಲ್ಲಿ ಹಾಗಲ್ಲ, ಒಂದೇ ಬಾಣ ತಗೋಬೇಕು, ಅದು ಅರ್ಧ ಬಾಣ, ಅದು ಕಟ್ಟಾಗಿರೋ ಬಾಣ, ಪೂರ್ತಿ ಕೂಡ ಅಲ್ಲ, ಅರ್ಧ ಬಾಣ ತಗೊಂಡು ಹೊಡಿಬೇಕು. ಆದ್ರೆ ಲಕ್ಷ್ಯ ನೀರಲ್ಲಿ ಕಾಣೋದಿಲ್ಲ, ಗೊತ್ತಾಯ್ತಿಲ್ಲ, ಮೇಲಿದೆ. ಇವ್ರು ಬಾಣ ಹೇಗೆ ಹೊಡಿಬೇಕು ಅಂದ್ರೆ ಬಾಣ ಈ ಕಡೆಯಿಂದ ರೌಂಡ್ ಆಗ ಹೊಡಿಬೇಕು. ಅದಕ್ಕೆ ಸರ್ವತ ಚನ್ನಮೇವ ಆಚಾರ ಲಕ್ಷ್ಯಂತು ತತ್ ಸರ್ವತ ಚನ್ನಮೇವ, ಚನ್ನವಾದನ್ನು ಚಿನ್ನ ಮಾಡಬೇಕು, ಅದು ಸಿದ್ಧ ಸವಾಲು. ಆಗ ಕೃಷ್ಣ ಅದನ್ನು ಮಾಡ್ತಾನೆ. ಭೀಮಸೇನ ದೇವರು ಅಲ್ಲಿರ್ತಾರೆ, ಅರ್ಜುನ ಅಲ್ಲಿರ್ತಾನೆ, ಉಳಿದವರಿಗೆ ಯಾರಿಗೂ ಆಗೋದೇ ಇಲ್ಲ, ಭೀಮಸೇನ ದೇವರಿಗೆ ಆಗ್ತಾ ಇರ್ತದೆ, ಅವ್ರಿಗೆ ಆಗದಿರೋದು ಯಾವುದು ಹೇಳ್ತಾರೆ, ಸಂಕರ್ಷಣಾಚಾಪಿ ಬಹುವ ವಾಯು ಸಾಕ್ಷಾತ್ ಬಲ ಸಂವೇದಾತ್ಮ ಅಂತ ಆಚಾರ್ಯರ ಮಾತು. ಆದರೆ ಅವರು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಶುದ್ಧ ಧರ್ಮ ಅವರು. ಕೃಷ್ಣನ ಪತ್ನಿ ಆಗೋಳು, ಅವಳ ಕಣ್ಣೆತ್ತಿ ನೋಡಿದ್ರು ಮಹಾಪಾಪ ಬರ್ತದೆ, ಇಂಥ ಒಂದು ದೀಕ್ಷೆ ಅವರು. ಆದ್ರಿಂದ ಕಣ್ಣೆತ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ. ಜನ ಏನ್ ತಿಳ್ಕೋಬಹುದು, ಭೀಮನಿಗೆ ಆಗ್ಲಿಲ್ಲ, ನನಗೆ ಅಸಾಮರ್ಥ್ಯ, ನನ್ ಗಂಟೆ ಏನೋಯ್ತು, ಧರ್ಮ ಮುಖ್ಯ, ಇದು ಮುಖ್ಯ ಅಲ್ಲ. ಹನುಮಂತೇವ್ರು ಹಾಗೆ ಮಾಡೋದು, ರಾವಣನ ಕೊಲ್ಲಕ್ಕೆ ಆಗ್ಲಿಲ್ಲ ಜನ ತಿಳ್ಕೊಳ್ಳಿ, ಆದ್ರೆ ರಾಮನೇ ಕೊಲ್ಲಬೇಕು, ರಾವಣನ ನಾನು ಕೊಲ್ಲಬಾರ್ದು. ನನ್ನ ಕೈಲಿ ಆಗ್ಲಿಲ್ಲ, ದೊಡ್ಡ ಮರ್ಯಾದೆ ಹೋಗೋದು ದೊಡ್ಡದಲ್ಲ, ರಾಮನ ಮರ್ಯಾದೆ ದೊಡ್ಡದಾಗಬೇಕು, ಈ ಭಾವನೆ ಇರಬೇಕು ಯಾವಾಗಲೂ. ನಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೋಬಾರದು, ದೇವರನ್ನು ಪ್ರೊಜೆಕ್ಟ್ ಮಾಡಬೇಕು, ದೊಡ್ಡವ್ರನ್ನ ಮುಂದೆ ಬರಬೇಕು. ಈ ತತ್ವ ತಿಳಿಸೋದಕ್ಕೋಸ್ಕರ ಭೀಮಸೇನ ದೇವರು ಕಣ್ಣೆತ್ತಿ ನೋಡಲಿ, ಅರ್ಜುನ ನೋಡ್ದ, ಬಾಣನೂ ಹೊಡೆದ, ಯಾಕಂದ್ರೆ ತನ್ನ ಅಸಮರ್ಥ ಅಂತ ತಿಳ್ಕೋಬಾರದು ಅಂತ ಅರ್ಜುನನಿಗೆ, ಐ ಆಮ್ ಕೇಪಬಲ್ ಅಂತ ತೋರಿಸ್ಬೇಕು. ಆದ್ರೆ ಆತಿರ ಭಕ್ತಿ ಇದೆ, ಕೃಷ್ಣನ ಹೆಂಡತಿ ಆಗೋಳಾದ್ರೆ ತಾನು ಮದುವೆ ಆಗಬಾರದು, ಅದಕ್ಕೆ ಸ್ವಯಂವರದಲ್ಲಿ ಲಕ್ಷ ಹೊಡಿಬಾರದು. ಹೊಡೆಯುವ ಶಕ್ತಿ ಇತ್ತು ಲಕ್ಷ್ಮಣನಿಗೆ, ಅರ್ಜುನನಿಗೆ ಹೊಡೆಯೋದಿಲ್ಲ. ಹೇಗೆ ಹೊಡೆದ ಗೊತ್ತಾ, ಅದು ಹೋಗಿ ತಾಕುತ್ತೆ, ಆ ತುಂಡ ಕೆಳ ಬೀಳೋದಿಲ್ಲ ಅಷ್ಟೇ, ಹಣ್ಣಿಗೆ ಏಟು ಬಿದ್ದು ಕೆಳ ಬೀಳದ ಹೋದ್ರೆ ಹಾಗೂ ಆಗಿ. ಆದ್ರಿಂದ ಅರ್ಜುನ ಫೇಲ್ ಆದಾಗ ಲೆಕ್ಕ, ಆದ್ರೆ ಜನ ಕಿತ್ಕೋದು, ಉಳಿದವರಿಗಿಂತ ಭಾರಿ ಬೆಟರ್ ಅಂತ ಅನಿಸ್ಕೊಂಡ. ಅರ್ಜುನಿಗೆ ತನ್ನ ಮರ್ಯಾದೆ ಉಳಿಸಿಕೊಂಡು ಕೃಷ್ಣನ ಪೂಜೆ ಮಾಡಿದ. ಭೀಮಸೇನರಿ ಬೇಕೇ ಇಲ್ಲ, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ, ಶುದ್ಧ ಧರ್ಮ ಅಂದ್ರೆ ಹಾಗಿರ್ಬೇಕು. ಆಮೇಲೆ ದುರ್ಯೋಧನಾದಿಗಳಿಗೆ ತಲೆ ಬುಡಕೊಡ ಗೊತ್ತಾಗಲಿಲ್ಲ, ಅದಕ್ಕೆ ಎ ಬಿ ಸಿ ಡಿ ಗೊತ್ತಾಗಲಿಲ್ಲ, ಕೃಷ್ಣ ಎದುರಿನಿಂದ ಗೊತ್ತಾಗಲಿಲ್ಲ, ಏನು ಗೊತ್ತಾಗುತ್ತೆ ಅವರಿಗೆ. ಆದ್ರಿಂದ ಏನು ಮಾಡಲಿಕ್ಕಾಗಲಿಲ್ಲ. ಕಾರಣ ಕೃಷ್ಣ ಬರ್ತಾನೆ, ತಗೋತಾನೆ, ಕೃಷ್ಣನಿಗೆ ಯಾವ ಲೆಕ್ಕ, ಇಡೀ ಜಗತ್ತನ್ನೇ ಜನ್ಮಾದ್ಯಶೇತ ಭಗವಂತ ಅಂದ್ರೆ ಕ್ಷಣದಲ್ಲೇ ನಾಶ ಮಾಡ್ತಾನೆ, ಮದುವೆ ಆಗ್ತದೆ, ತನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ. ಅಂದ್ರೆ ಸಾಮರ್ಥ್ಯ ಇರಬೇಕು ಪಾರ್ಟಿ, ಸಾಮರ್ಥ್ಯ ತೋರಿಸ್ಬೇಕು, ಎಲ್ಲ ಇದೇ ಇದೆ ಅಂತ ಹೇಳಿ ಕೆಲವರು ಸುಳ್ಳೆ ಕ್ವಾಲಿಫಿಕೇಶನ್ ಹೇಳ್ಬಿಡ್ತಾನೆ. ಆಮೇಲೆ ಏನು ಆಗಿರೋದಿಲ್ಲ, ಕಲೆಕ್ಟರ್ ಅಂತ ಮದುವೆ ಆಗ್ಬಿಡ್ತಾನೆ, ಆಮೇಲೆ ಬಿಲ್ ಕಲೆಕ್ಟರ್ ಅಂತ ಗೊತ್ತಾಗ್ತದೆ, ಏನ್ ಮಾಡ್ತೀರಿ ನೋಡಿ, ಎಷ್ಟು ಮೋಸ ಇದೆ. ಇದು ಮೋಸ ಮಾಡಬಾರದು, ಸಾಮರ್ಥ್ಯ ಇರಬೇಕು. ಜನ ಇವತ್ತು ಎಷ್ಟು ಆಗಬಾರ್ದು, ಅವೆಲ್ಲ ಆಗ್ತಾ ಇರೋ ಕಾಲ ಇದು. ಅದು ಎಷ್ಟೋ ಜನ ಹೇಳ್ತಾರೆ, ಅಮೆರಿಕದ ಹುಡುಗ ಅಂತ ಹೇಳ್ತಾರೆ, ಬರ್ತಾನೆ ಮದುವೆ ಆಗಿಬಿಡ್ತಾರೆ, ಹೋಗ್ತಾನೆ, ಅಡ್ರೆಸ್ ಇರೋದಿಲ್ಲ, ಆಮೇಲೆ ಕೇಳಿದ್ರೆ ಅವನು ನಾಟ್ ರೀಚಬಲ್, ಅಲ್ಲಿ ಮದುವೆ ಆಗಿರುತ್ತೆ, ಮಕ್ಕಳು ಇರ್ತಾರೆ, ಇಲ್ಲಿ ಬಂದು ವರದಕ್ಷಿಣೆ ಪೂರ್ತಿ ಬಂದು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ವೆರಿ ಕಾಮನ್ ಇದು. ನಮ್ಮ ಜನಗಳು ಒಂದು ಹುಚ್ಚು, ವಿದೇಶದಲ್ಲಿ ದೇವನಿಗೆ ಕೊಡಬೇಕು ಅಂತ ಹುಚ್ಚು, ನಾಳೆ ಪರದೇಶಿ ಆಗ್ತಾಳೆ ಮಗಳು, ಜ್ಞಾನ ಇರೋದಿಲ್ಲ, ಅವನು ವಿದೇಶಿ ಅವಳು ಪರದೇಶಿ, ಗತಿ ಏನಾಗ್ಬೇಕು ನಾಳೆ. ಅಂದ್ರೆ ಮೋಸ ಮೋಹ ಹೋಗ್ತಾರೆ, ಅದೆಲ್ಲ ಹೊಂದಬಾರದು, ವೆರಿಫೈ ಮಾಡಬೇಕು ಫಸ್ಟ್. ಅದಕ್ಕೆ ಆಗಿನ ಕಾಲದ ಜನ ವೆರಿಫೈ ಮಾಡ್ತಿದ್ರು ಅಂದ್ರೆ ನೀವು ಕ್ವಾಲಿಫಿಕೇಶನ್ ಕೇಳಿ, ಮಾರ್ಕ್ಸ್ ಕಾರ್ಡ್ ಕೇಳಿ, ಕೊನೆಗೆ ಚಿಕ್ಕಾಕೋತಾರೆ, ಕೋಟ ಕೊಡೋರು ಬೇರೆ ಇರ್ತಾರಲ್ಲ, ಒರಿಜಿನಲ್ ಅಂತ ಪ್ರೂವ್ ಮಾಡಬೇಕು ಕೊನೆಗೆ. ಮುಂದೆ ಇದು ಭವಿಷ್ಯ ಯಾವ್ದು ಗೊತ್ತಾ, ಇದು ಒಂದು ಮನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಯೋಚನೆ ಮಾಡ್ತಾರೆ, ಜೀವನ ಪೂರ್ತಿ ಜೊತೆಗಿರಬೇಕಾದ ಕನ್ಯಾವರರ ಜೀವನ ಹೇಗಿರಬೇಕು, ಅದಕ್ಕೆಲ್ಲ ಪರೀಕ್ಷೆಗಳೆಲ್ಲ ಸವಾಲು. ಈ ರೀತಿ ಮದುವೆ ಆಗ್ತಾನೆ. ಇನ್ನೊಂದು ಮದುವೆ, ಅವರೇ ಮದುವೆ ಮಾಡ್ಕೊಟ್ಬಿಡ್ತಾರೆ, ನೀಲಾ ಭದ್ರಾದೇವಿನ ಏನು ಕರಾರುಗಳೇ ಇಲ್ಲ, ಅವರೇ ಮದುವೆ ಮಾಡ್ಕೊಡ್ತಾರೆ. ರೀತಿ ನಡೆದು ಇದು ಅನೇಕ ರೀತಿಯಲ್ಲಿ ಮದುವೆ ನಡೆದು ಅಷ್ಟ ಮಹಾಮಹಿಷಿಯರಾದ ನರಕಾಸುರಕ್ಕೊಂದು ಕೃಷ್ಣ 16,100 ಜನಗಳ ಮದುವೆ ಆಗ್ತಾನೆ. ಆಮೇಲೆ ಅಲ್ಲೂ ಹಾಗೇನೆ, ನರಕಾಸುರನ ಬಂದಿಗಳವರೆಲ್ಲ ಕೂಡ ನರಕಾಸುರ ಬಂದಿಗಳಾಗಿರ್ತಾರೆ, ಕೃಷ್ಣ ಮದುವೆ ಆಗ್ತಾನೆ. ಮೇಲ್ನೋಟಕ್ಕೆ ಏನಾಯ್ತು ಗೊತ್ತಾ, ಇದು ಮಹಾರಾಕ್ಷಸರ ಗುಂಡಾನ ಹತ್ರ ಇದ್ದ ಹುಡುಗನ ಹೇಗೆ ಮದುವೆ ಆದ ಕೃಷ್ಣ, ಇದೊಂದು ಸಮಸ್ಯೆ. ಅವೈಜ್ಞಾನತ್ರ ಇದು ಒಂದು ಮಾತು ಹೇಳ್ತದೆ, ಸ್ತ್ರೀರತ್ನಂ ದುಷ್ಕುಲಾದಪಿ, ವಂಶ ಕೆಟ್ಟದಿದ್ರು ಕೂಡ ಹುಡುಗಿ ಒಳ್ಳೆಯವರಾದ್ರೂ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಇದೊಂದು ಹೊಸ ವಿಷಯ, ವಂಶ ಕೆಟ್ಟದ್ದಾಗಿದ್ದರು ಪರವಾಗಿಲ್ಲ, ಹುಡುಗಿ ಒಳ್ಳೆಯವಳಾದ್ರೂ ಸ್ವೀಕಾರ ಮಾಡಿಬಿಡಿ. ಆದರೆ ಹುಡುಗಿ ಒಳ್ಳೆಯದು ಗೊತ್ತಾ ವಂಶ ಸರಿ ಇರಬೇಕು ಯಾವುದೋ ಕಾರಣಕ್ಕೆ. ಅದು ದೃಷ್ಟಾಂತ ಇದೆ, ದುರ್ಯೋಧನ ಮಗಳ ಲಕ್ಷಣ. ದುರ್ಯೋಧನ ಕಲಿ, ಕೃಷ್ಣ ತನ್ನ ಮಗನಿಗೆ ಸಾಮಾನ್ಯ ಮದುವೆ ಮಾಡ್ಕೋತಾನೆ ಅವನನ್ನು. ಅಂದರೆ ಜೀವ ಜೀವ ಭೇದ ಇರೋದ್ರಿಂದ ಯೋಚನೆ ಮಾಡಬೇಡಿ ಅಂತ ಅರ್ಥ. ಜೀವ ಜೀವ ಭೇದ ಇರೋದ್ರಿಂದ ತಂದೆ ತಾಯಿಯಲ್ಲ ಒಂದೇ ರೀತಿ ನಿಯಮ ಇಲ್ಲ, ಆದ್ರಿಂದ ಎಲ್ಲರೂ ಒಳ್ಳೆ ಇರೋದು ಯೋಚನೆ ಇಲ್ಲ, ನಿಸ್ಸಂಶಯ. ಆದರೆ ಹುಡುಗಿ ಒಳ್ಳೆ ಒಳ್ಳೆ ಅಂತ ಗೊತ್ತಾದರೆ ಬೇರೆ ಕಾರಣ ಮುಂದೆ ಮಾಡಬೇಕಾಗಿಲ್ಲ, ಮದುವೆ ಆಗಬಹುದು ಅಂತ ಹೇಳೋದಕ್ಕೆ ಆ ಮದುವೆ ಹೇಳ್ತಾರೆ, ಲಕ್ಷಣಾ ಮದುವೆ. ಈ ಲಕ್ಷಣಾದೇವಿ ಕಥೆ ಇದು. ಇದು ಹೇಳ್ತಾ ಯಾವ ಕಾಲಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡಿನೇ ಮದುವೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ಆ ಕಲ್ಯಾಣದ ಕಥೆ ಬಂತು. ಇಷ್ಟು ಜನ ಗುಂಡಗಳ ಇದ್ರಲ್ಲ, ಹೇಗೆ ಮದುವೆ ಆದ ಕೃಷ್ಣ, ಮದುವೆ ಆಗಬಹುದಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಕನ್ಯಾ ಅಕ್ಷತಾಹ, ಅವರು ಯಾರನ್ನು ಕೂಡ ನರಕಾಸುರ ಬಲಾತ್ಕಾರ ಮಾಡಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಆಚಾರ ಕಾರಣ ಕೊಡ್ತಾರೆ, ಸದ್ವ್ರತಸ್ಥಾಹ, ಅವರೆಲ್ಲ ಹೇಳಿದ್ರಂತೆ ವ್ರತ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಆಗ ನರಕಾಸುರ ಹೇಳ್ತಾರೆ, ನರಕ ವ್ರತ ಮಾಡ್ತಿದ್ರೆ ನಾನು ಮುಟ್ಟೋದಿಲ್ಲ. ಇದು ಬಹಳ ಮುಖ್ಯ ಇದು. ಇವತ್ತು ಹೆಂಗಸರು ಪಾತಿವ್ರತೆ ಉಳಿಸ್ಕೋಬೇಕಾದ್ರೆ ರಕ್ಷಾ ಕವಚ ಬೇರೆ ಅಲ್ಲ, ವ್ರತಗಳನ್ನು ಮಾಡಬೇಕು. ಈಗ ಕಂಡು ವ್ರತ ಮಾಡ್ತಾರೆ ವೈಭವ ಲಕ್ಷ್ಮಿ ಅಂತ ಎಲ್ಲ, ಹುಡುಗಿ ಯಾವ ಪುರಾಣದಲ್ಲೂ ಇರೋದಲ್ಲ, ಹುಡುಗಿ ಹುಡುಗಿ ಮಾಡ್ತಿರ್ತಾರೆ. ಅಂಥ ವ್ರತ ಮಾಡಬಾರ್ದು. ಸದ್ವ್ರತಸ್ಥಾಹ ಆಚಾರ್ಯ ಬರೀತಾರೆ, ಸದಿತಿ ಪ್ರಾಣ ಸದಿತಿ ಬ್ರಹ್ಮ, ಇಲ್ಲ ವೇದವ್ಯಾಸದೇವರು ಪುರಾಣದಲ್ಲಿ ಹೇಳಿರಬೇಕು, ಇಲ್ಲ ಆಚಾರ ಗ್ರಂಥದಲ್ಲಿ ಹೇಳಿರಬೇಕು, ಸರ್ವಮೂಲದಲ್ಲಿ ಹೇಳಿರಬೇಕು. ಉಳಿದ್ರಂಥ ವ್ರತ ಮಾಡಿದ್ರೆ ಬೆಲೆ ಇಲ್ಲ ಅದಕ್ಕೆ. ತಲೆ ತೋಚ ವ್ರತಗಳನ್ನು ಮಾಡಬಾರದು. ಸದ್ವ್ರತಸ್ಥಾಹ, ತಲೆ ತೋಚ ವ್ರತ ಮಾಡಿದ್ರೆ ತಲೆ ಇಲ್ಲದವ್ರ ವ್ರತ ಅಂತ ಆಗ್ತದೆ ಹೊರತು ಅದು ಮಹತ್ವ ಇರೋದಿಲ್ಲ. ಆಗ ಮುಟ್ಲಕ್ಕಾಗಿರಲಿಲ್ಲ, ಸ್ವಾರಸ್ಯ ಇದೆ. ನರಕಾಸುರನಿಗೆ ಅವರು ಮುಟ್ಲಕ್ಕಾಗಲಿಲ್ಲ. ವ್ರತ ಮಾಡೋ ಹೆಂಗಸರನ್ನ ನರಕದ ಭಯ ಅವರಿಗಿಲ್ಲ, ನರಕಕ್ಕೆ ಹೋಗುವ ಚಾನ್ಸ್ ಇಲ್ಲ ಅಂತ ಅರ್ಥ. ಕೃಷ್ಣ ಅವನ್ನೆಲ್ಲ ಮದುವೆ ಆಗ್ತಾನೆ, ಕೃಷ್ಣ ಸರ್ವಜ್ಞ ಹೇಳೋದು ಕಾರಣ ಇಲ್ಲ. ಆದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಸುಮ್ಮನೆ ಮದುವೆ ಆಗೋದಿಲ್ಲ, ಮೊದಲವೆಲ್ಲ ದ್ವಾರಕ್ಕೆ ಕಳಿಸ್ತಾರೆ. ಆಮೇಲೆ ತಾನೆಲ್ಲ ಈ ಕಡೆ ಹೋಗಿಬಿಟ್ಟು ಪಾರಿಜಾತ ಪುಷ್ಪವನ್ನು ತರ್ತಾನೆ. ಆಮೇಲೆ ಅವರನ್ನೆಲ್ಲ ಲೋಕ ಸಮಕ್ಷಮದಲ್ಲಿ ಮದುವೆ ಆಗ್ತಾನೆ ಹೊರತು ಅದು ಗುಟ್ಟಾಗಿ ಆದ ಮದುವೆ ಅಲ್ಲ. ಲೋಕ ಸಮಕ್ಷಣವಾಗಿ ಒಳ್ಳೆ ಶುಭ ಮುಹೂರ್ತ ಎಲ್ಲದರಲ್ಲೇ ವಿಹಿತವಾದ ರೀತಿಯಲ್ಲೇ ಮದುವೆಯಾಗಿ ತೋರಿಸ್ತಾನೆ. ಅಂದ್ರೆ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ವಿಧಿವಿಧಾನ ಬಿಡಬಾರದು ಅಂತ ತೋರಿಸ್ತಾನೆ ಕೃಷ್ಣ. ಬಾರಿ ದೊಡ್ಡವರು ಅಂತೇಳಿ ಲೋಪ ಮಾಡಕ್ಕೆ ಹೋಗಬಾರ್ದು. ಇವತ್ತು ಅದೊಂದು ದೊಡ್ಡ ಅನಾಹುತಗಳು, ಎಷ್ಟೋ ಜನ ಬರ್ತಾರೆ ಮುಹೂರ್ತನೇ ನೋಡೋದಿಲ್ಲ. ಮದುವೆ ಗರ್ಭಿಷ ನೋಡಿದ್ರೆ ಅವತ್ತು ದ್ವಾದಶಿ ಮದುವೆ, ಏಕಾದಶಿ ರಾತ್ರಿ ರುಕ್ಕೋತದ ಊಟ, ಅದು ಗೊತ್ತಲ್ಲ, ಸಣ್ಣ ಪುಟ್ಟ ಊಟ ಅಲ್ಲ, ಭಯಂಕರ ಊಟ ಅದು. ಎಷ್ಟೋ ಜನ ಮದುವೆ ಮಾಡಕ್ಕೆ ಬರ್ತಾರೆ, ನೋಡಿದ್ರೆ ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಅಯ್ಯೋ ನಮಗೆ ಗೊತ್ತೇ ಇದ್ದಿಲ್ಲ, ಏಕಾದಶಿ ಕಾನ್ಸೆಪ್ಟೇ ಇಲ್ಲ ಜನಗಡೆ ಅಂಥವ್ರು ಇದ್ದಾರೆ. ಕೆಲವ್ರು ಗೊತ್ತಿತ್ತು, ಆದ್ರೆ ಹುಡುಗನ ಕಡೆಯವರು ಸ್ಮಾರತರು ಅವರು ಆಗತ್ತೆ ಅಂತ ಹೇಳಿಬಿಟ್ರೆ ಏನ್ ಮಾಡೋದಾಗಿದ್ರೆ. ಮದುವೆನೇ ಕೆಟ್ಟದವ್ರ ಜೀವನ ಹೇಗೆ ಸರಿ ಇರ್ತದೆ? ಆ ರೀತಿ ಬಂದವರಲ್ಲಿ ಎರಡು ಗುಂಪು ಇರ್ತಾರೆ. ಇದು ತಪ್ಪು ಮಾಡಬಾರದು ಅಂದ್ರೆ ಬಿಟ್ಟವರು ಇದ್ದಾರೆ, ಪಾಪ ನಮಗೆ ಗೊತ್ತಿದ್ದಿಲ್ಲ ಅಂದ್ರೆ ಬಿಟ್ಟವರು ಇದ್ದೆ. ಕೆಲವರು ಅಲ್ಲಿ ದುಡ್ಡು ಕೊಟ್ಟರೆ ಆಯ್ತು ಛತ್ರಕ್ಕೆ ಅಂತ ಮಾಡಿದವರು ಇದ್ದಾರೆ. ಅವರವರ ಸ್ವರೂಪ ಯೋಗ್ಯತೆ ಅಷ್ಟೇ, ಎಲ್ಲ ವೆರೈಟಿ ಜನನೂ ನಡೆದೋಗ್ತಾರೆ. ಎಷ್ಟೋ ಜನ ಮಠಗಳಲ್ಲಿ ಏಕಾದಶಿ ಮದುವೆ ಮಾಡಿದವರು ಇದ್ದಾರೆ, ಬೇರೆ ರಕ್ಕೋತು ಊಟಲ್ಲ, ಮದುವೆ ಕೂಡ ಮಾಡಿದವರು ಇದ್ದಾರೆ. ಎಷ್ಟೋ ಯಾವುದೋ ಮಠಗಳಿಗೆ ಹೋದಾಗ ಯಾರು ಊರಲ್ಲಿ ಆಚಾರ್ಯ ಹೀಗಾಗಿಬಿಟ್ಟಿದೆ ಮಠದಲ್ಲಿ, ಹೇಳೋರಿಲ್ಲ ಕೇಳೋರಿಲ್ಲ. ಅರ್ಚಕ ಅವರೇ ಈರುಳ್ಳಿ ತಿಂತಾನೆ, ಅವನೇ ಹೇಳ್ತಾನೆ ಅರ್ಚಕ ಈರುಳ್ಳಿ ಭಕ್ತ, ಅವನು ಮನೇಲಿ ಊಟ ಮಾಡ್ತಿದ್ದೆ, ಮಠದಲ್ಲಿ ಊಟ ಮಾಡ್ತಿದ್ದಿಲ್ಲ ಅಂತ. ಯಾಕೆ ಈರುಳ್ಳಿ ಬೇಕೇ ಬೇಕು ಅವನಿಗೆ, ರಾಯರ ಹತ್ತು ಹತ್ತು ಮನೆ ಮನೆ ಮನೆಗೆ ಹೋಗ್ಬಿಡ್ತಿದ್ದೆ. ಇಂಥ ರಾಕ್ಷಸ ಇನ್ನೂ ಕಥೆ ಹೇಳ್ತಾರೆ. ಅವ್ರಿಗೆ ವೃದ್ಧಿ ಬಂದಿತ್ತಂತೆ ಆರಾಧನೆ ಕಾಲ, ಅಲಂಕಾರ ಕೊಡಿಸ್ತಾರೆ ಅಂತ ವೃದ್ಧಿ ಬಂದ ಎಡೆ ಇಲ್ಲ ಯಾರು ಬಂದೆ. ಅವನು ವೃದ್ಧಿ ಬಂದಿದ್ರು ಕೂಡ ಅಲಂಕಾರ ಕೊಟ್ಬಿಟ್ಟಿದ್ದಾನೆ, ಪೂಜೆ ಮಾಡಿಬಿಟ್ಟಿದ್ದಾನೆ. ಅವ್ರಿಗೆ ಎಷ್ಟು ಆಸೆ ಇವೆಲ್ಲ ಕೂಡ ದುರಾಸೆಗಳು. ಅವ್ರೇನು ಅವ್ರು ಅಷ್ಟು ಲಾಸ್ ಆಗುತ್ತಲ್ಲ ಅಂತೇಳಿ, ಧರ್ಮ ಲಾಸ್ ಆಗೋದು ದೊಡ್ಡದು, ವಸ್ತು ದಾಸ ಆಗೋದು ದೊಡ್ಡದು. ಧರ್ಮ ಲಾಸ ಆಗ ನರಕಕ್ಕೆ ಹೋಗ್ತಾರೆ, ವಸ್ತು ಲಾಸರು ಮತ್ತೆ ಬರ್ತದೆ ವಸ್ತು, ನಾಳೆ ಹತ್ತರಷ್ಟು ಕೊಡ್ತಾನೆ ದೇವರು ಗೊತ್ತಾಯ್ತಾ, ಸಾವಿರದಷ್ಟು ಕೊಡ್ತಾನೆ. ಧರ್ಮ ಪಾಲನೆ ಮಾಡಿದ್ರೆ ಇದು ಭ್ರಷ್ಟಾಚಾರ ಸಂಪಾದನೆ ಇದ್ದಾಗೆ, ಭ್ರಷ್ಟಾಚಾರ ಸಂಪಾದನೆ ಬರೀ ದೆಕ್ಕೋದಿಲ್ಲ, ಜೈಲಿಗೆ ಹಾಕಿಸ್ತದೆ ನಾಳೆ, ಅದು ನರಕಕ್ಕೆ ಹಾಕಿಸ್ತದೆ. ಇಂಥವರಿದ್ದಾರೆ, ನಮ್ಮ ವ್ಯವಸ್ಥೆನೇ ಕೆಟ್ಟೋಗಿರೋದು ನಿದರ್ಶನ ಇದು. ಒಂದು ಭಗವಂತ ತೋರಿಸಿಕೊಡ್ತಾನೆ, ಸದ್ವ್ರತಸ್ಥಾಹ ಅಂತ ತಿಳಿಸಿ ಯೋಗ್ಯ ರೀತಿಯಲ್ಲಿ ಮದುವೆಯಾಗಿ ತಾನು ಲೋಕ ಮತ್ತೆ ಪಾಠ ಕಲಿಸ್ತಾನೆ. ಮುಂದುವರಿತಾ ಹೋಗುತ್ತ ಹಾಗೇನೆ ಇವೆಲ್ಲ ಒಂದು ಘಟ್ಟ. ಆಮೇಲೆ ಎರಡು ಘಟ್ಟ, ದ್ರೌಪದಿ ಕಲ್ಯಾಣ ಒಂದು, ಸುಭದ್ರಾ ಕಲ್ಯಾಣ ಒಂದು. ಅಲ್ಲಿಗಾದರೆ ದೊಡ್ಡ ಕಲ್ಯಾಣದ ಬಗ್ಗೆ ಒಂದು ಮುಖ ನೋಡಿದಾಗ ಆಗ್ತದೆ. ನಾವು ದ್ರೌಪದಿ ಕಲ್ಯಾಣದ ವಿಚಾರ ವಿಚಿತ್ರ ಕಲ್ಯಾಣ. ದ್ರುಪದ ರಾಜ ಅರ್ಜುನನ ನೋಡ್ದ, ಆ ದೊಡ್ಡ ಕಥೆ ಅವೆಲ್ಲ ಹೇಳೋದಿಲ್ಲ, ಸಂಕಲ್ಪ ಮಾಡ್ದ ಇವ್ ಅಡಿಯನ್ನು ಮಾಡ್ಕೋಬೇಕು ಅನ್ಕೊಂಡ. ತಮಾಷೆ ಗೊತ್ತ, ಮಗಳೇ ಇಲ್ಲ ತನಗೆ, ಅಡಿ ನಿಶ್ಚಯ ಮಾಡಿ ಅಡಿ ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಛತ್ರ ಕೂಡ ನಿಶ್ಚಯ ಮಾಡಕ್ ಸಾಧ್ಯ ಇಲ್ಲ, ಮಗಳು ಕೂಡ ಇಲ್ಲ, ಅರ್ಜುನ ಭಾರಿ ಯೋಗ್ಯ ಹುಡುಗ, ಕೊಳ್ಳಕ್ಕೆ ಮಗಳು ಬೇಕು ಅಂತ ಆಮೇಲೆ ಯೋಚನೆ ಮಾಡ್ದ. ಅರ್ಜೆಂಟ್ ಮಗಳು ಹುಟ್ಟಬೇಕಲ್ಲ, ಈಗ ಹುಟ್ಟಿದ ಮದುವೆ ಆಗೋದು ಯಾವಾಗ. ಆಮೇಲೆ ತಪಸ್ಸು ಮಾಡ್ದ, ದೊಡ್ಡ ಯಜೋಪಾಯದರನ್ನ ಕರೆಸಿದ. ಎರಡು ಉದ್ದೇಶ ಇತ್ತ ತನಗೆ, ದ್ರೋಣರನ್ನ ಕೊಲ್ಲಕ್ಕೊಬ್ಬ ಮಗ ಬೇಕು, ಅರ್ಜುನಕ್ಕೊಬ್ಬ ಮಗಳು ಬೇಕು ಅಂತ ತೀರ್ಮಾನ ಮಾಡ್ದ. ತೀರ್ಮಾನ ಮಾಡಿ ಯಾಜೋಪೇದಿಗೆ ದೊಡ್ಡ ಯಾಗವನ್ನು ಮಾಡ್ದ. ಯಾಗದಲ್ಲಿ ಇನ್ನೇನು ಮುಕ್ತಾಯ ಘಟ್ಟಕ್ಕೆ ಬಂತು. ಆಗ ದ್ರುಪದರಾದ ಹೆಂಡ್ತಿನ ಕರಿಬೇಕಲ್ಲಿ, ಮಹಾರಾಣಿನ ಕರೆ ಪ್ರಸಾದ ಕೊಡ್ತೀವಿ ತಗೊಳ್ಳಿ ಅಂತ ಕರೆದ್ರೆ ಆಕೆ ಏನ್ ಮಾಡಿಲ್ಲಂತೆ, ಅಲಂಕಾರ ಮಾಡ್ಕೋತ ಕೂತಿಲ್ಲಂತೆ. ಪಾಪ ಬಹಳ ಸೀರಿಯಸ್ ಆಗಿ ಅಲಂಕಾರ ಮಾಡ್ಕೋತ ಕೂತಿದ್ಲಂತೆ. ವೇದವ್ಯಾಸರು ಬಹಳ ತಮಾಷೆಯಾಗಿ ಬರೀತಾರೆ, ಅಲಂಕಾರ ಫಿನಿಶಿಂಗ್ ಸ್ಟೇಜ್ ಬಂದಿತ್ತಂತಾಗಲೇ ಆ ತುಟಿಗೆ ಬಣ್ಣ ಹಚ್ಕೋತಾ ಇದ್ಲಂತೆ. ಅಂದ್ರೆ ನೈರ್ ಇದೆಲ್ಲ ಎಷ್ಟು ತಮಾಷೆ ಅಂದ್ರೆ ಲಿಪ್ಸ್ಟಿಕ್ ಬಗ್ಗೆ ಹೇಳ್ತಾರೆ ವೇದವ್ಯಾಸದೇವ್. ಬಣ್ಣ ಹಚ್ಕೋತಾ ಕೂತಿದ್ಲಂತೆ. ಇವ್ರು ಕರೆದ್ರೆ ಮಹಾರಾಣಿ ಅಲ್ಲ, ಪುರೋಹಿತರ ಕಾಯಿಲೆ. ನಮ್ಮ ಪುರೋಹಿತರುಗಳು ಅಂತವ್ರು ಇರ್ತಾರೆ, ಮಹಾರಾಣಿ ಆಗಿರ್ತಾರೆ. ಅವ್ರು ಬಂದಾಗಲೇ ಹೋಮ ಇವರು ಅಲ್ಲಿವರು ಇವರು ಟಿವಿ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಪಾಪ ಆ ಸೀರಿಯಲ್ ಬಗ್ಗೆ ಅವ್ರು ಬರೆಯೋದಿಲ್ಲ, ಸೀರಿಯಲ್ ಬಗ್ಗೆ ಇವರು ಬರೋದಿಲ್ಲ, ಇವರು ಬಿಡೋದಿಲ್ಲ, ಆ ರೀತಿ ಕೂತಿರ್ತಾರೆ. ಆಕೆ ಅಹಂಕಾರ ಮಾಡ್ತಾರೆ. ಸ ಅಹಂಕಾರಾತ್ ವಿಲಂಬ ಎತ್ ಆಚಾರ್ಯರ ಮಾತು ಆಗ ಬರ್ತಾಳೆ. ಅಷ್ಟು ಬಹಳ ಇಷ್ಟವಂತವ್ರಿ, ನಾನು ಬಂದಿದ್ದು ಇವ್ರು ಕರೆದಿದ್ದಕ್ಕೋಸ್ಕರ, ನನಗೆ ಬೇಕಾದಷ್ಟು ಕೆಲಸ ಇದೆ. ದೊಡ್ಡ ಬಹಳ ದೊಡ್ಡ ಋಷಿಗಳವರು, ಮಹಾನುಭಾವರು. ಪಾಪ 20 ಕೋಟಿ ಹಸು ಕೊಟ್ರೆ ಬಂದಿರೋದು, 20 ಕೋಟಿ ಹಸು ಕೊಟ್ರೆ ಬಂದಿರೋದು ಅಂತ ಕಾಶ್ಲಿ ಪುರೋಹಿತರವರು. ಅದು ಕೂಡ ಬಂದಿದ್ದೇನು, ಅಷ್ಟೆಲ್ಲ ಬಂದ್ರೆ ಹಾಲು ಮೊಸರು ಸಿಗ್ತದೆ, ತುಪ್ಪ ಸಿಗ್ತದೆ, ಹೋಮ ಮಾಡುವ ಅದಕ್ಕೆ ಬಂದ ಮಹಾನುಭಾವರು. ಈಕೆ ನೋಡಿದ್ರೆ ಅರ್ಧ ನಾನು ಅರ್ಧ ಲೇಟ್ ಮಾಡ್ತೇನೆ ಅಂತ ಸಿಟ್ಟು ಬಂತಂತೆ. ಅವಳು ತಿನ್ಬೇಕಾದ್ರೆ ಹಂಗೆ ಬೆಗ್ನೆಯಲ್ಲೇ ಹಾಕಿಬಿಡ್ತಾರೆ, ಸ್ವಾಹದ ಬೆಂಕಿಯಲ್ಲೇ ಹಾಕ್ತಾರೆ. ಆಮೇಲೆ ಬರ್ತಾಳೆ, ನೋಡಿದ್ರೆ ಆಕೆ ಆಗಿತ್ತು ಅಷ್ಟೊತ್ತಿಗಾಗಲಿ. ಇಂಥ ಪುರೋಹಿತರು ಬೇಕು ನಮಗೆ. ಸತ್ಯನಾರಾಯಣ ಮಾಡಿದ್ರಂತಲ್ಲ, ರಾಜ ಬಂದರೂ ಕೂಡ ಭುಜಂಗಿಸ್ಬಿಟ್ಟಿದ್ರಾಗ್ಲೇನೆ. ರಾಜ ಬಂದ್ರೆ ನಾನೇ ಮಾಡಲಿ, ಇದು ಅನಂತಕೋಟಿ ಬ್ರಹ್ಮಾಂಡ ನಾಯಕ, ಇವ್ರ ರಾಜನೇ ಯಾವ ಮೂಲೆಯ ರಾಜ ಅಂತ ಮುದೋಯ್ತು ಅಲ್ಲಿಗೆ. ಭುಜಂಗಿಸ್ಬಿಟ್ಟು ಆಗಿತ್ತಾಗಿತ್ತೆ, ರಾಜ ನೋಡ್ಬೇಕಲ್ಲ ಅಂದ್ರೆ ನಾಳೆ ಮತ್ತೆ ಪೂಜೆ ಮಾಡಿಸ್ಲೇಬೇಕಾದ್ರೆ. ಇವತ್ತೊತ್ತು ಮುಗಿದೋಯ್ತು, ಉಳಿದ ಬೆಟ್ಟಿಗೆ ಬಿದ್ದು ಹಾಗೆ ಕೂತಿರ್ಬೋದು. ರಾಜ ಬರ್ತಾರೆ, ರಾಜ ಬರ್ತಾರೆ ಅಂತೇಳಿ ಇಲ್ಲ, ಅನುಸಂಧಾನ ಸರಿ ಇದ್ರೆ ಶಾಶ್ವತ ಒಳ್ಳೆ ಸಿದ್ಧಿ ಬರ್ತದೆ. ಸಿದ್ಧಿ ಆಯ್ತು, ಆ ಸಿದ್ಧಿಯ ಫಲ ಅಲ್ಲೇ ಸಾಕ್ಷಾತ್ ದ್ರೌಪದಿ ಅವತಾರ ಮಾಡಿ ಬರ್ತಾರೆ. ದುಷ್ಟೋದ್ಮನ ಮೊದಲು ಹುಟ್ಟುತ್ತಾನೆ ಅಣ್ಣ, ಅಗ್ನಿ ಅವತಾರ. ಸಾಕ್ಷಾತ್ ಧ್ರುವ ಅನ್ವಯನಂ ಭಾರತಿ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಸಾಕ್ಷಾತ್ ಭಾರತಿ ದೇವಿ ಅಲ್ಲಿಂದ ಬಂದ್ರು ಅಂತ ಅದ್ಭುತವಾದ ಅವತಾರ ಭಾರತೀ ದೇವಿದು. ಯೋಗ ಏನು ಗೊತ್ತಾ, ಇವಳಿಗೆ ಇಂಥ ದೇಹ ಅವರಿಗಿಲ್ಲ, ಅದಕ್ಕೇನೆ ಅಂತ ಬುದ್ಧಿ ಬಂದು ಇಲ್ಲಿ ಹುಟ್ಟಬಾರ್ದು ಅಲ್ಲೇ ಹುಟ್ಟಬೇಕು ಆ ರೀತಿ ಮಾಡ್ತಾರೆ. ಅಯೋ ನಿಜಿಯಾಗಿ ಹುಟ್ಟಿ ಬರ್ತಾರೆ. ಒಂದಷ್ಟಿಂದ ಮಹಾಭಾರತೀ ದೇವಿ ಹಿರಿಮೆ ಸಾರಿಸಿದಂತ ಪ್ರಸಂಗ ನೋಡ್ತಾರೆ, ನೋಡ್ತಿರ್ಲಿಕ್ಕೆ ಆಶ್ಚರ್ಯ ಪಡ್ತಾರೆ. ಆಗಿನ ಕೃಷ್ಣ ಅಂತ ಹೆಸರಿಡ್ತಾರೆ ಅದಕ್ಕೆ. ಉತ್ಕೃಷ್ಟತ್ವಾಧ್ಯ ಯೋಷಿತಾಂ, ರುಕ್ಮಿಣಿ ಸತ್ಯಭಾಮ ಆದ್ಮೇಲೆ ಅವರಂಥ ಮತ್ತೊಬ್ಬ ಗುಣವತಿ ಇಲ್ಲ ತಾರತಮ್ಯದಲ್ಲಿ. ಸಾಕ್ಷಾತ್ ಭಾವಿ ಸರಸ್ವತಿಯವರು, ಅತಿ ಶ್ರೇಷ್ಠವಾದ ಸ್ತ್ರೀ. ಕೃಷ್ಣ ಅಂತ ಹೆಸರಿಡ್ತಾರೆ. ಕೃಷ್ಣ ಇಟ್ಟ ಹೆಸರು, ದ್ರೌಪದಿ ತಂದೆಯಿಂದ ಬಂದ ಹೆಸರು. ದ್ರುಪದ ರಾಜನ ಮಗಳು ದ್ರೌಪದಿ. ಹಿಂದೊಬ್ಬ ರಾಜ ಇದ್ದ ಯಜ್ಞಸೇನ ಅಂತಿದ್ದ, ಅದಕ್ಕೆ ಯಾಜ್ಞಸೇನಿ ತಿನ್ನಂತ ಹೆಸರು. ಯಜ್ಞಸೇನ ಯಾಜ್ಞಸೇನಿ, ದ್ರುಪದ ದ್ರೌಪದಿ, ಪಾಂಚಾಲ ದೇಶ ಪಾಂಚಾಲಿ, ಅವ್ಯಾವುದೇ ಹೆಸರುಗಳಲ್ಲ. ಕೃಷ್ಣ ಅಂಬುದೊಂದೇ ಹೆಸರು. ಕೃಷ್ಣ 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 ಅವಳು, ಇದು ಕೃಷ್ಣಾದೇವಿ ಅವತಾರವಾಯಿತು. ಆ ಶರೀರವಾಣಿ ಆಯ್ತಾ, ಅವತಾರ ಮಾಡಿರ್ಬಂದು ಸ್ತ್ರೀ ಸಾಮಾನ್ಯಳಲ್ಲ. ಸರ್ವಯೋಷಿದ್ವರ ಕೃಷ್ಣ ನಿನೀಶು ಕ್ಷತ್ರಿಯಾನ್ ಕ್ಷಯಂ ಸುರಕಾರ್ಯಮಯಂ ಕಾಲೇ ಕರಿಷ್ಯತಿ ಸುಮಧ್ಯಮ ಅಂತ ಶರೀರವಾಣಿ ಆಯ್ತು. ಅದು ಕೇಳಿದ್ದೆ. ಆದ್ರೆ ಮುಂದೆ ಇದೆಲ್ಲ ನಡೆದೋಗಿತ್ತು. ಆದ್ರೆ ಮುಂದೆ ಪಾಂಡವರು ಅರಗಿನ ಮನೆ ಹೊರಟರು, ಸುದ್ದಿ ಬಂತು, ಸುಟ್ಟು ಹೋದ್ರು ಅಂತ ಸುದ್ದಿ ಬಂತು. ದ್ರುಪದಾಜನ ಭಾರಿ ಶಾಕ್ ಆಗೋಯ್ತು. ಕಷ್ಟಪಟ್ಟು ಅರ್ಜುನಿಗೋಸ್ಕರ ಈ ಮಗಳನ್ನ ಪಡೆದ್ರೆ ಈ ಪಾಂಡವರು ಹೋದ್ರು ಅರ್ಜುನ ಹೋದ ಅಂತ ಅರ್ಥ. ಮುಂದೇನು ಗತಿ? ಈಗ ನಿಶ್ಚಯ ಮಾಡಿದ ಕಾಲಕ್ಕೆ ವರ ಮಿಸ್ಸಿಂಗ್ ಆದ್ರೆ ಏನ್ ಮಾಡಬಹುದು ಅಂತ ಕಥೆ ಹೇಳ್ತಾರೆ. ಇಂಥವು ಆಗ್ತಿರ್ತಾವೆ ಎಷ್ಟೊತ್ತಾರ, ಏನಾಗಬಹುದಾಗ. ಆಗ ಆತ ಯೋಚನೆ ಮಾಡ್ತಾನೆ, ನಾನು ಮಾಡಿದ್ದು ನಾನು ಪಡ್ಕೊಂಡಿದ್ದು ನಾನು ಬರೀ ಏನೋ ರೀತಿಯಲ್ಲ, ಯಾಗ ಮಾಡಿ, ಯಾಗ ಮಾಡಿದ ಪುರೋಹಿತರು ಯಾರೋ ಅಲ್ಲ. ಯಾಜೋಪಯಾಜ ಮುಖ ನಿಸ್ತೃತ ಏಷ ಮಂತ್ರ ನಾಸತ್ಯ ತಾರ್ಹ, ಅಂತ ಜ್ಞಾನಿಗಳ ಬಾಯಲ್ಲಿ ಬಂದ ಮಾತು ಸುಳ್ಳಾಗೋದೇ ಇಲ್ಲ. ಎಷ್ಟು ಅಪ್ಲೈ ಮಾಡ್ತಾನೆ ಮೈಂಡ್ ಅಂತ. ಅದಕ್ಕೆ ಅಪೌರುಷೇಯತ್ವಾತ್ ವೇದಸ್ಯ ನಚೈತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ. ವೇದ ಮಂತ್ರ ಯಾಜೋಪ ಪುರೋಹಿತರು ಗಂಗಾ ತೀರದಲ್ಲಿ ಯಾಗ ಅವತಾರ ಮಾಡಿದ್ದಿವರು ಇವೆಲ್ಲ ನಂಬರ್ ಒನ್ ಅಂದ್ಮೇಲೆ ಸುಳ್ಳಾಗೋ ಚಾನ್ಸ್ ಇಲ್ಲ. ಬದುಕಿದ್ದಾರೆ ಪಾಂಡವರು, ತೀರ್ಮಾನ ಮಾಡಿದ. ಇಂಥ ರಿಪೋರ್ಟ್ ಕೊಡೋದು ಯಾರಿಗೆ ಸಾಧ್ಯ? ಇವರು ಏನು ಗೊತ್ತಿಲ್ಲ, ಆಕ್ಚುಲಿ ಲೋಕದ ಪ್ರಕಾರ ಸುಟ್ಟೋಗಿದ್ದಾರು. ತೀರ್ಮಾನ ಮಾಡ್ತಾನೆ, ಅದು ಅವರಿವರಲ್ಲ, ಧರ್ಮೋದ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಆಗ್ಲೇನೆ ಪ್ರತಿಯೊಂದು ತರ್ಪಣಾದಿಗಳು ಕೊಟ್ಟು ಹಾಕಿಬಿಟ್ಟಿದ್ದಾರೆ. ಇಂತಹ ಕೇಸಿನಲ್ಲೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ, ಶಾಸ್ತ್ರ ನಂಬಿದ್ರೆ ಸುಳ್ಳಾಗೋದಿಲ್ಲ ಅಂತ ಸಾಕ್ಷಿ ಅದು ಒಂದು. ಅದೇ ರೀತಿ ನಡೆದಿದೆ. ಆಗ ಆತ ಯೋಚನೆ ಮಾಡಿದ, ಸಂಶಯ ಪಡಲೇ ಇಲ್ಲ, ಬದುಕೇ ಇದ್ದಾರೆ. ಅದು ಹುಡುಕೋದು ಭಾರಿ ಕಷ್ಟ. ಈಗ ಹೇಗೆ ಹುಡುಕ್ಬೇಕೀಗ? ರುದ್ರದೇವನ ಕೂಡ ತಪಸ್ ಮಾಡ್ತಾನೆ. ರುದ್ರದೇವರು ಫಾಸ್ಟ್ ವರ ಕೊಡ್ತಾರಂತದ, ಆಶುತೋಷ ಅಂತ ಅವ್ರ ಹೆಸರು. ಏನು ಅಂತ ಕೇಳಿದ್ರೆ ಆತ ವಿಚಿತ್ರ ವರ ಕೇಳ್ತಾನೆ. ನಾನು ಸ್ವಯಂವರ ಮಾಡ್ತೇನೆ, ಮಗಳಿಗೆ ಒಂದು ಅನುಗ್ರಹ ಮಾಡಬೇಕು, ನನ್ನ ಅಡಿ ಅರ್ಜುನ ಆಗ್ಬೇಕು ಅನ್ಕೊಂಡ್ಬಿಟ್ಟಿದ್ದೇನೆ ನಾನೀಗ, ಅದಕ್ಕೆ ವರ ಕೊಡಬೇಕು ನೀವು. ಧನಸ್ಸಿಗೆ ಏನು ವರ ಕೊಡಬೇಕು ಅಂದ್ರೆ, ಅರ್ಜುನ ಬಿಟ್ಟರೆ ಬೇರೆಯವರಿಗೆ ಯಾರಿಗೂ ಕಟ್ಟಲಿಕ್ಕೆ ಬರಬಾರ್ದು ಅಂತ ವರ ಕೊಡಿ ಅಂತ ಕೇಳುತ್ತಾರೆ. ಅಂದ್ರೆ ಮದುವೆ ಅರ್ಜುನ್ ಜೊತೆಗೆ ಬೇರೆಗೆ ಆಗಾಗೆ ಇಲ್ಲ ಇಲ್ಲ. ಎಷ್ಟು ಜಾಣ ದ್ರುಪದ ರಾಜ, ನಾವು ಏನು ಕೇಳ್ಬೋದಾಗಿತ್ತು, ಅರ್ಜುನ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮುದೋಗ್ತಿತ್ತು. ಆ ರೀತಿ ವರ ಕೇಳಲಿಲ್ಲ ಅಂತ. ಏನ್ ಕೇಳ್ತಾನೆ ಗೊತ್ತಾ, ಅರ್ಜುನ್ ಬೇರೆಯವರಿಗೆ ಆಗ್ಲೇಬಾರ್ದು. ಇದಕ್ಕೆ ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ, ಸಮಸ್ಯೆ ಸಾಲ್ವ್ ಆಗದೆ ಹೋದಾಗ ಉತ್ತರ ನಾವು ಡೈರೆಕ್ಟ್ ಕೇಳಕ್ ಹೋಗಬಾರದು, ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕು. ಇವತ್ತೆ ಅದಕ್ಕೆ ಹಿಂದಿನ ಕಾಲಕ್ಕೆ ಇವತ್ತು ನನಗೆ ಗೊತ್ತಿಲ್ಲ, ಹಿಂದಿನ ಕಾಲ ಮ್ಯಾಥಮೆಟಿಕ್ಸ್ ಸುಸ್ತಾ ಇರ್ತಿದ್ರ ಓದ್ಬೇಕಾದ್ರೆ ಕೊನೆಗೆ ಆನ್ಸರ್ಸ್ ಕೊಡ್ತಿದ್ರು, ಅದೇ ಪುಟದಲ್ಲಿ ಕೊಡ್ತಿದ್ದಿಲ್ಲ ಕೊನೆಗೆ. ಕೆಲವು ಹುಡುಗ ಸೋಭಾನ್ಗಳು ತೆಗೆದು ನೋಡೋಕ್ಕೂ ಆಗಬಾರ್ದು, ಅಂಥವ್ರು ಇರ್ತಾರೆ ಎದುರು ಎಷ್ಟು ಹೇಳೋರಿಗೆ ಕೇಳೋದಿಲ್ಲ ಅವರು. ಕೊನೆಗೆ ಅದಕ್ಕೆ ಹಾಕ್ತಾರೆ, ಸ್ವಲ್ಪ ಪ್ರಯತ್ನ ಪಟ್ಟು ಬೇಜಾರು ತೆಗಿಲಿ ಕೊನೆ ಪಕ್ಷ ಅಂತೆ, ಅಲ್ಲೇ ಕೊಟ್ಬಿಟ್ರೆ ತಪ್ಪಾಗ್ತದೆ. ಕೆಲವರು ಮುಂದಿನ ವಾರ ನೋಡಿ ಉತ್ತರ ಅಂತ ಹಾಕ್ತಾರೆ. ಇನ್ನು ಇವತ್ತು ಪೇಪರ್ಗಳು ಹಾಕ್ಬೇಕಾದ್ರೆ ಉತ್ತರ ಮುಂದಿನ ವಾರ, ಏನು ಮಹಾರಹಸ್ಯ ಇರೋದಿಲ್ಲ ಅದರಲ್ಲಿ, ಸುಳ್ಳು ಒಂದು ವಾರ ಗೋಳಾಡಿಸ್ತಾರೆ. ಆದ್ರೆ ಇದು ಮಹಾರಹಸ್ಯ, ಆದ್ರಿಂದ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಲ್ಲ. ಅದಕ್ಕೋಸ್ಕರ ಅದು ಕೇಳಿದ್ದು ಅರ್ಜುನ ಮಾತ್ರ ಎತ್ತ, ಅರ್ಜುನೇಹಿ ಆಧಾರ್ಯ ಧನುಹು ಈಶ ವರಾಧಿ ಚಕ್ರೇ. ಇದು ಆಚಾರ್ಯ ಬರದ ಮಾತು, ನಿರ್ಣಯ ಓದಬೇಕು. ಸೂಪರ್ ವರ್ಕ್ ಅದು, ಒಂದು ಆಚಾರ್ಯ ಎಷ್ಟು ವಿಷಯ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಹೋಗ್ತಾರೆ. ಆಗ ಆ ರೀತಿ ಮಾಡಿದ ಸ್ವಯಂವರಕ್ಕೆ ಎಲ್ಲ ಘೋಷಣೆ ಆಯಿತು, ಪಾಂಡವರು ಬಂದರು ಬ್ರಾಹ್ಮಣ ವೇಷದಲ್ಲಿ. ಅದೆಲ್ಲ ಕಥೆ ನಾವು ಕೇಳಿದ್ದೇವೆ. ಮುಂದೆ ದೊಡ್ಡ ಘಟ್ಟ, ಶಿಶುಪಾಲ ಬಂದ ಆಗಲಿಲ್ಲ, ಜರಾಸಂಧ ಬಂದ ಆಗಲಿಲ್ಲ, ಶಲ್ಯರಾಜನಿಗಾಗಲಿಲ್ಲ, ಕರ್ಣನಿಗೂ ಆಗಲಿಲ್ಲ. ಸ್ವಲ್ಪ ಸ್ವಲ್ಪ ಒಬ್ಬರಿಗೆ ಹೆಸರು ಕಾಳಷ್ಟು ಬಿಡ್ತು, ಒಬ್ಬರಿಗೆ ಉದ್ನೆ ಕಾಳಷ್ಟು ಬಿಡ್ತು, ಒಬ್ಬರಿಗೆ ಸಾಸಿವೆ ಕಾಳು ಹೇಳ್ತಾ ಇತ್ತು, ಇನ್ನೊಬ್ಬರಿಗೆ ರೋಮಾವಶಿಷ್ಟ ಮಕರೋತ್. ಕರ್ಣನಿಗೆ ರೋಮದಷ್ಟು ಬಿಟ್ಟು ಪಟ್ ಅಂತ ಹೊಡಿತು, ಕರ್ಣ ಬಿದ್ದು ಬಿಡ್ತಾರೆ. ಆಗಿ ನ್ಯಾರ ಹೇಳಬೇಕು. ಆಗ ಅರ್ಜುನ ಎತ್ತ, ಭೀಮಸೇನ ದೇವರು ಇಬ್ಬರು ಎದ್ರು. ಅರ್ಜುನ ಕೇಳಿಕೊಂಡ, ಅಣ್ಣ ನಾನು ಮಾಡ್ತೇನೆ, ಚಾನ್ಸ್ ಕೊಡು ಅಂತ ಕೇಳಿದ್ದಕ್ಕೆ ಅವರಾಗಲಿ ಎದ್ರು. ಅರ್ಜುನ ಬಂದ, ಬಂದ ನೋಡ್ ನೋಡ್ತಿರ್ಲಕ್ಕೆ ಹುಡುದವ್ರು ಈತನೂ ಆಗಲ್ಲ ಅಂತೇಳಿ, ಯಾರು ಎಂತೆಂಥ ಕ್ಷತ್ರಿಯರು ರಿನೋಲ್ಡ್ ಕ್ಷತ್ರಿಯರೇ ಹೋಗಿಬಿಟ್ಟಿದ್ದಾರೆ, ಯಾರೋ ಎ ಬಿ ಸಿ ಡಿ ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ರು ಪಾಪ. ಅರ್ಜುನ ಬಂದ, ಯೋಚನೆ ಕೂಡ ಮಾಡಲಿಲ್ಲ, ಗುರುಭ್ಯೋ ನಮಃ ಭೀಮಸೇನ ನಮಸ್ಕಾರ ಮಾಡಿದ. ಕೃಷ್ಣನಿಗೆ ಅಚ್ಯುತಮಜಂ ಮನಸಾ ಪ್ರಣಮ್ಯ, ಕೃಷ್ಣ ಅಲ್ಲೇ ಕೂತಿದ್ದಾನೆ, ಹರಿಹಿ ಓಂ ಅಂತ ಹೇಳಿದ. ಆದ್ರೆ ಬಂದ ಆಚಾರ್ಯ, ಜನರಿಗೆ ಆಶ್ಚರ್ಯನೇ ಆಶ್ಚರ್ಯ, ಪ್ರದಕ್ಷಿಣೆ ಹಾಕಿದ, ಯಾರು ಆ ಕೆಲಸ ಮಾಡಿದ್ದಿಲ್ಲ, ಪ್ರದಕ್ಷಿಣೆ ಹಾಕಿದ ಪುಣ್ಯಾತ್ಮ. ಆಮೇಲೆ ಧನುಸನ್ನು ಬಲಗೈಲಿ ಎತ್ತಿದ, ಅವರೇ ಎಡಗೈಲಿ ಎತ್ತಿದ್ರು ಎಲ್ಲರೂ ಕೂಡ, ಗೊತ್ತಾಯ್ತಾ. ಅಂದ್ರೆ ಗೌರವ ಕೊಟ್ಟಿದ್ದಿಲ್ಲ ಅರ್ಜುನ, ಎಲ್ಲ ಗೌರವ ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಕಡೆ ದೇವತೆಗಳ ಸನ್ನಿಧಾನ ಇದೆ, ಒಳಗೆ ಭಗವಂತ ಇದ್ದಾನೆ. ನಮ್ಮಲ್ಲಿ ಪದ್ಧತಿ, ಇದ್ಲು ತುಳಿಬೇಡಿ, ಗಂಡ ತುಳಿಬೇಡಿ ಅರ್ಥ ಆಗ್ತದೆ, ಕಾಲು ಸುಟ್ಕೋತೇನೆ ಅಂತ ಗೊತ್ತು. ಇದ್ಲು ತುಳಿಬೇಡಿ, ಯಾಕೆ ಒಳಗೆ ಅರ್ವೆತ್ತರಾಗಿ ಗಂಡ ಇದೆ, ಅದರೊಳಗೆ ಅಗ್ನಿದೇವರು ಇದ್ದಾರೆ. ಕಂಬ ಒದಿಬೇಡಿ, ಕೆಲವೆಲ್ಲ ಪ್ರಶ್ನೆಗಳು. ಬೆಳಿಗ್ಗೆ ಎಡ್ತಾನೆ ಹೇಳ್ತೇವೆ, ಸಮುದ್ರ ವಸನೇ ದೇವಿ ಪರ್ವತಸ್ಥಾನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಕಾಲಿಟ್ಟು ಓಡಾಡಿದ್ರೆ ಭೂದೇವಿ ಮೇಲೆ ಕಾಲಿಟ್ಟಾಗಲೆಕ್ಕ, ನಾವೀಗ ಓಡಾಡಲೇಬೇಕಲ್ಲ, ಅದಕ್ಕೋಸ್ಕರ ಕ್ಷಮಿಸು ಅಂತ ಕೇಳಬೇಕು. ವಿಷ್ಠಾಮೂತ್ರ ಕಪೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೇ. ಎಲ್ಲಾ ಕಡೆ ದೇವರನ್ನ ದೇವತೆಗಳನ್ನು ಹೇಳೋ ಸಿದ್ಧಾಂತ ನಮ್ಮದು. ಆದ್ರಿಂದ ಎತ್ತಿದ, ಆಮೇಲೆ ನೋಡ್ ನೋಡ್ತಿರ್ಲಿಕ್ಕೆ ಕಟ್ಟಿದ. ಉಳಿದವರಲ್ಲಿ ಈ ಬಿಡ್ತಾನೆ ಆಗಿ ಬಿಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ರು ಪಾಪ. ಕಟ್ಟೇ ಬಿಟ್ಟ, ಐದು ಬಾಣ ತಗೊಂಡ, ಹೊಡೆದ, ತಪ್ಪಂದ ಮಸ್ಯಾಂತರ ಬಿದ್ದೇ ಬಿಡಿತು. ಪರಮಾಶ್ಚರ್ಯ ಆಗೋಯ್ತು, ಭಾರಿ ಆಶ್ಚರ್ಯ, ಎಲ್ಲರಿಗೂ ಶಾಕ್ ಅದು. ಒಂದು ಉಡುದ ಕ್ಷತ್ರಿ ಎಂತೆಂತ ವರ ಇದ್ದವ್ರು ಏನೇನು ಇದ್ದವರು ಮಾಡೋಕ್ಕಾಗಲಿಲ್ಲ, ಒಬ್ಬ ಬ್ರಾಹ್ಮಣ ಮಾಡಿಬಿಟ್ಟಲ್ಲ ಅಂತ ಭಾರಿ ಆಶ್ಚರ್ಯವಾಯಿತು. ಕಥೆಯೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಮುಂದೆ ಅವರೆಲ್ಲ ಮನೆಗೆ ಹೋದರು, ದ್ರೌಪದಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಅರ್ಜುನ ಕೊಳ್ಳಲ್ಲಿ ದ್ರೌಪದಿ ಮಾಲೆ ಹಾಕ್ತಾ ಇದ್ದಾರೆ. ಮನೆಗೆ ಹೋದರು, ಅಮ್ಮ ಭಿಕ್ಷೆ ಅಂತ ಹೇಳಿದ್ರು. ಪ್ರತಿನಿತ್ಯ ಅಭ್ಯಾಸ ಆಗಿತ್ತು ಭಿಕ್ಷೆ ಅಂತ ಹೇಳೋದು, ಹಾಗೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ಲು ಏನಂತ, ಸರ್ವಂ ಸಮಂ ಭಂಗಂ ಅಂತೇಳಿ, ಎಲ್ಲರೂ ಕೂಡ ಭೋಜನ ಮಾಡಿ, ಹಂಚಿಕೊಂಡು ಭೋಜನ ಮಾಡಿ ಅಂತ ಹೇಳಿದ್ರು. ಅದೊಂದು ಅರ್ಥ ಇತ್ತು, 50% ಭೀಮಸೇನ ದೇವರಿಗೆ, ಉಳಿದವರೆಲ್ಲ 50% ಡಿವೈಡ್ ಆಗ್ತಾ ಇತ್ತು, ತಾನು ಸೇರಿ ಅವತ್ತು ಹಾಗೆ ಅಂತು. ಆಮೇಲೆ ನೋಡಿದ್ರೆ ಪ್ರತಿದರ್ಶ ಕನ್ಯಾಂ ಕನ್ಯಾ ಅಲ್ಲಿ. ಆಗ ಭಾರಿ ಆಶ್ಚರ್ಯವಾಯಿತು, ಏನ್ ಮಾಡ್ಬೇಕಾಗ. ಕುಂತಿ ತೀರ್ಮಾನ ಮಾಡಿಲ್ಲ, ನಾನು ಮಾತು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು. ಇದು ಬಹಳ ಒಬ್ಬ ಕುಂತಿ, ಎಷ್ಟು ಸಿದ್ಧಿ ಇತ್ತು ಆಕೆಗೆ ಅಂತ ಕೇಳಿದ್ರೆ, ಪ್ರವಾದಿಕಂಚ ವಚನಂ ನಮೃಷಾತಯೋಕ್ತಂ, ಆಚಾರ್ಯ ಬರೀತಾರೆ. ಒಬ್ಬ ಹೆಂಗಸು ಎಷ್ಟು ಸಿದ್ಧಿ ಇತ್ತು ಅಂದ್ರೆ, ಆಕೆ ತಮಾಷೆಗೂ ಆಕೆ ಸುಳ್ಳು ಹೇಳ್ತಿದ್ದಿಲ್ಲ ಅಂತೆ, ತಮಾಷೆಗೂ ಸತ್ಯ ಹೇಳೋದಲ್ಲಿ ಕೆಲವರು ಅಂತವ್ರು ಇರ್ತಾರೆ, ತಮಾಷೆಗೂ ಸುಳ್ಳು ಹೇಳ್ತಿದ್ಲ ಪುಣ್ಯಾತ್ಕಿ. ಆಕೆ ಮಾತು ಬಂದು ಋಷಿಗಳ ಬಾಯಿಲ್ ಬಂದ ಬರ್ತಿತ್ತಂತೆ, ನಾನು ಹೇಳಿದ್ದು ಸತ್ಯ ಅಂತ ಹೇಳಿಬಿಡ್ತಾಳೆ. ಅವರು ಅನ್ಕೊಂಡು, ಹೌದು ನಮ್ಮಮ್ಮನ ಮಾತು ಸರಿನೇ, ಭೀಮಸೇಂದ್ರಿ ಬಿಡಿ, ಅವ್ರು ಸಾಕ್ಷಾತ್ ಋಜುಗಳವರು, ದ್ರೌಪದಿ ಅಂತೂ ಭಾರತೀನೇ, ಅಷ್ಟೇ ಒಪ್ಕೊಂಡ್ರು. ಆಮೇಲೆ ಮದುವೆ ಸಿದ್ಧತೆ ಆಗ್ತಾ ಇದ್ರು, ಧೃತರಾದ್ರೆ ಭಾರಿ ಖುಷಿ, ಅರ್ಜುನ ಅಂತ ಅನ್ಕೊಂಡ. ಆದ್ರೆ ಕನ್ಫರ್ಮ್ ಆಗ್ಬಾರ್ದು, ಬ್ರಾಹ್ಮಣ ಕ್ಷತ್ರಿಯ ಆಗಿದ್ರೆ ಡೌಟ್ ಬರ್ತಿದ್ದಿಲ್ಲ, ಬ್ರಾಹ್ಮಣ ಆಗಿಬಿಟ್ನಲ್ಲ ಆತ ಯೋಚನೆ ಮಾಡೋಣ ಅಂತ ಹೇಳಿ ಎರಡನೂ ಪರೀಕ್ಷೆ ಮಾಡ್ತಾನೆ. ಒಂದು ಸರಳ ಪರೀಕ್ಷೆ ಅಂದ್ರೆ, ನಾಲ್ಕು ಮನೆಗಳು ಮಾಡಿದಂತೆ ಪಾಪ, ನಾಲ್ಕು ಮನೆಗಳು. ಇದೆಲ್ಲ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಎಷ್ಟು ವರ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾನೆ. ಇವ್ರು ಕಣ್ಣು ಮುಚ್ಕೊಂಡು ಮದುವೆ ಮಾಡಿಕೊಡ್ತಾರೆ, ನಾಳೆ ಏನಾಗ್ತದೋ ಗೊತ್ತೇ ಇಲ್ಲ. ಆಮೇಲೆ ಕೆಲವೇ ದಿವಸಕ್ಕೆ ವಾಪಸ್ ಬಂದಿರ್ತಾರೆ, ಇಲ್ಲ ಕೊಂದು ಹಾಕಿಬಿಡ್ತಾರೆ, ವರದಷ್ಟೇ ಅಂತ ಕೊಂದು ಹಾಕ್ತಾರೆ, ಇಲ್ಲ ಅವ್ರು ಬರ್ತಾರೆ ಬಾಡಿ ಬರ್ತದೆ ಅಷ್ಟೇ. ಆ ರೀತಿ ಮಾಡಿ ಏನು ಉಪಯೋಗ, ಎಷ್ಟು ಪರೀಕ್ಷೆ ಮಾಡಬೇಕು. ದೃಪದರಾಜ ಹೆಣ್ಣೆತ್ತವನು ಪಾಪ, ಒಳ್ಳೆ ವರನಿಗೆ ಕೊಡುವ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಪತ್ತೆ ಪರೀಕ್ಷೆ ಮಾಡಬೇಕಲ್ಲ, ನಾಲ್ಕು ಮನೆ ಮಾಡಿಸ್ತಾರೆ. ಒಂದು ಬ್ರಾಹ್ಮಣರ ಮನೆ, ಒಂದು ಕ್ಷತ್ರಿಯರ ಮನೆ. ಇವತ್ತು ಎಲ್ಲ ಮನೆ ಶೂದ್ರ ಮನೆ ಆಗಿದ್ದಾಗಿರ್ತಾವೆ, ಅದರಿಂದ ಯೋಚನೆ ಇಲ್ಲ. ಹಿಂದಿನ ಕಾಲಕ್ಕೆ ನೋಡಿದ ತಕ್ಷಣ ಯಾರ ಮನೆ ಅಂತ ಹೇಳ್ತಿದ್ರು. ಮನೆ ಮುಂದೆ ನೋಡಿ ಬೃಂದಾವನ ನೋಡಿದ್ರೆ ಸಾಕು, ರಂಗೋಲಿ ನೋಡಿದ್ರೆ ಸಾಕು, ಯಾರು ಅಂತ ಗೊತ್ತಾಗಬೇಕು. ಏನೇನು ಶಪಚಾರ ಇದ್ದಾಗಿರ್ತಾರೆ, ನೋಡ್ತಾರೆ ನಾಲ್ಕು ಮನೆ ಮಾಡಿ. ಯಾವ ಮನೆಗೆ ಹೋಗ್ತಾರೋ ಆ ಜಾತಿಯವರು ತೀರ್ಮಾನ ಮಾಡಬೇಕು ಅಂತ ಆತನ ಉದ್ದೇಶ. ಅವ್ರು ಏನ್ ಮಾಡಿದ್ರು ಗೊತ್ತಾ, ಅವ್ರಿಗೆ ಗೊತ್ತು ಪಾಪ ಎಷ್ಟು ಕಷ್ಟಪಡ್ತಾರೆ ನಮ್ಮ ಮಾವ ಅಂತ ಹೇಳಿ ಗೊತ್ತು. ಸೀದಾ ಆಯುಧ ಇದ್ದು ನೋಡಿ, ಶಾಸ್ತ್ರ ಗ್ರಂಥ ಇದ್ರೆ ಬ್ರಾಹ್ಮಣರ ಮನೆ, ಶಸ್ತ್ರ ಇದ್ರೆ ಕ್ಷತ್ರಿಯರ ಮನೆ, ಈ ಪ್ರಾವಿಡೆನ್ಸ್ ತೋರಿಸಿದ್ರೆ ವೈಶ್ಯರ ಮನೆ, ಇನ್ನು ಬೇರೆ ಇದ್ರೆ ಶೂದ್ರ ಮನೆ ಇಷ್ಟೇ. ಇವತ್ತೆ ಎಲ್ಲರ ಮೇಲೆ ದೇವ್ರ ಪೂಜೆ ದೇವರ ಸಭೆಯಲ್ಲಿ ಗೋಪಿಚಂದ್ರ ಕೂಡ ಇರೋದಿಲ್ಲ ಮಾಧುರ ಮನೆ, ಮುಂದೆ ಹಚ್ಕೊಳ್ಳೋದು ಬೇಡ, ಮನೆಯಲ್ಲಾರು ಇಟ್ಕೋಬೇಕಲ್ಲ, ಅದೂ ಇಲ್ಲ. ಶೂದ್ರ ಸಂತೋಷ ಪಡ್ಬೇಕು, ನಮಗಿಂತ ಹೋಪ್ಲೆಸ್ಸಿದ್ದಾರೆ ಇವರು, ಅವರೇ ಅಂತಾರೆ ನಮಗಿಂತ ಹೋಪ್ಲೆಸ್ಸಿದ್ದಾರೆ ರಾಮಣರು ಅಂತ ಹೇಳಿ ನೋಡ್ತಾರೆ. ಆ ಖುಷಿ ಅಂತ ಸದ್ಯ ಜೀವ ಬಂದಾಗೈತೆ, ಅವ್ರು ಕ್ಷತ್ರಿಯರೇ ಇರಬೇಕು ಅನ್ಕೊಂಡ ಕೊನೆಗೂ. ಆ ಧರ್ಮರಾಜನ ಕೇಳಿದ, ನೀವು ಯಾರು ಅಂತ ಕೇಳಿದ, ಧರ್ಮರಾಜ ಇಡೀ ಮಹಾಭಾರತ ಒಂದೇ ಸರಿ ತಮಾಷೆ ಮಾಡಿದ್ದ ಪುಣ್ಯಾತ್ಮ, ಅದ್ ತಗೊಂಡು ಏನ್ ಮಾಡ್ತಿ, ಪೂರ್ವಂಭಿ ವರ್ಣ ವಿಷಯೇನ ವಿಶೇಷ ಉಕ್ತಃ, ಸ್ವಯಂವರದ ಲೂಸ್ಪಕರ್ ಏನು ಹೇಳಿಲ್ಲ ನೀನು ಅದನ್ನ, ಮತ್ಸ್ಯಂತ್ರ ಭೇದನ ಮಾಡಿದರೆ ಮದುವೆ ಅಂತ ಹೇಳಿದ್ದೆ, ಮಾಡಿದ್ದಾನೆ ಕೊಡು ಅಷ್ಟೇನೆ, ಇದೆಲ್ಲ ಮಾತಾಡೋದಿಲ್ಲ ಅಂತ ಹೇಳ್ತಾನೆ. ಇಷ್ಟು ಸರಳ, ಮುಂದೆ ಜೂತ ಆಡೋ ವ್ಯಕ್ತಿ ಅಷ್ಟು ತಮಾಷೆ ಮಾತಾಡ್ತಾನೆ, ಉತ್ತರ ಸಿಗೋದೇ ಇಲ್ಲ. ಆಮೇಲೆ ಕುಂತಿ ಹತ್ರ ಹೋಗ್ತಾನೆ, ಆಗ ಕುಂತಿ ಹೇಳ್ತಾಳ, ಪಾಪ ಹಾಗೆ ಹೆಂಗ ಸಾಗಿರ್ಬೇಕು ಅಂತ ಹೇಳ್ತಾನೆ. ಗೊತ್ತಿತ್ತಾನೆ ಹೆಣ್ಣತ್ತವ್ರ ಕಷ್ಟ, ಯೋಚನೆ ಮಾಡಬೇಡ, ನಾನು ಕುಂತಿ, ಈತ ಅರ್ಜುನ, ಆಯ್ತು ಎಲ್ಲ ಹೇಳಿದಾಗ ಸ್ವರ್ಗ ಮೂರೇ ಗೇಣಲ್ಲ, ಸ್ವರ್ಗದ ಮೇಲೆ ಮೂರು ಗೇಣ ಆತ ಈಗ. ದೃಪದರಾಜನಿಗೆ ಅಷ್ಟು ಖುಷಿಯಾಗಿ ಹೋಯ್ತು, ಸದ್ ಅಂದ್ಕೊಂಡಾಗಾಯ್ತು ಅಂತ ಹೇಳಿದ. ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ಕೊಂಡ, ನಿಜವಾದ ಪ್ರಾಬ್ಲಮ್ ಆಗ ಶುರುವಾಯ್ತು. ಯಾರು ಮದುವೆ ಆಗ್ಬೇಕು, ಯಾರು ಒಬ್ಬರಾಗ್ರಿ ಅಂದ್ರೆ ಎಲ್ಲರೂ ಆಗ್ತೇವೆ ಅಂತ ಹೇಳಿದ್ರು. ಮತ್ತೆ ಶುರು, ಮತ್ತೆ ವಾಪಸ್ ಹೋದಾತ, ಇಷ್ಟೊತ್ತು ಮಾಡಿದ್ದೆಲ್ಲ ಹೋದಾಗಾಯ್ತು, ಐದು ಜನ ಒಟ್ಟಿಗೆ ಮದುವೆ ಆಗ್ತಿ ಹ್ಯಾಕ್ ಸಾಧ್ಯ ಅಂತ ಕೇಳ್ತ. ನೀನ್ ಹೇಳಿದ್ದಿ, ನೀ ಕೇಳಿದ್ದಿ, ಒಪ್ಕೊಂಡಿದ್ದೆ, ಮದುವೆ ಹಾಕೊಡ್ಬೇಕಷ್ಟೇ. ಅಲ್ಲಿ ಎಲ್ಲಿ ಆಧಾರ ಇದೆ ಅಂತ ಕೇಳ್ತ, ಎಲ್ಲಿ ಆಧಾರ? ಇವತ್ತು ಇವತ್ತಿನ ಸಮಸ್ಯೆ ಜನಕ್ಕೆ ಬಂದಿಲ್ಲ, ಇವತ್ತು ಪರದೇಶಗಳಲ್ಲೂ ಇಂಥ ಪ್ರಸಂಗ ನಡೆದಿಲ್ಲ, ನೆನಪಿರ್ಬೇಕು. ಯಾವ ದೇಶದಲ್ಲೂ ಕೂಡ, ಯಾವ ಸರ್ಕಾರದಲ್ಲೂ, ಯಾವ ಕೋರ್ಟಲ್ಲೂ ಕೂಡ ಒಬ್ಬ ಹೆಣ್ಣು ಇಬ್ಬರಿಗೆ ಏಕಕಾಲಕ್ಕೆ ಹೆಂಡತಿ ಆಗೋ ಸಾಧ್ಯತೆ ಇಲ್ಲ ಅಂತ ಪ್ರಸಂಗ ನಡೆದು ಹೋಗ್ತಾ ಇದೆ. ವಿಚಿತ್ರವಾದ ಮದುವೆ ಅದು, ಎಲ್ಲರೂ ಮದುವೆ ಆಗ್ತೇವೆ, ಸಾಧ್ಯ ಇಲ್ಲ ಅಂತವರು ಸಾಧ್ಯ ಇದೆ ಅಂತ ಇವರು. ಆಗ ವೇದವ್ಯಾಸದೇವರು ಬರ್ತಾರೆ ಅಲ್ಲಿಗೆ, ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ. ಆಗ ಅವರು ಕೇಳ್ತಾರೆ, ಸ್ವಾಮಿ ಏನ್ ಪರಿಹಾರ ಮಾಡಬೇಕು ಅಂದ್ರೆ, ನಿಮ್ಮ ವಿಷಯ ಏನು, ದುರ್ಗರಾಜ ಏನ್ ಹೇಳ್ತಿ ಅಂತ ಕೇಳ್ತಾರೆ. ನನ್ನ ಮಗಳ 5 ಜನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪಾಂಡವ್ ನೀವೇನ್ ಹೇಳ್ತೀರಿ, 5 ಜನ ಮದುವೆ ಹಾಗೆ ಆಗ್ತೀವಿ ಅಂತ ಹೇಳ್ತಾರೆ. ಇಬ್ರು ಕರೆಕ್ಟ್ ಅಂದ್ ಬಿಡ್ತಾರೆ, ಇಬ್ರು ಕರೆಕ್ಟ್, ಭಾರಿ ಪ್ರಾಬ್ಲಮ್ ಇದು. ಇಬ್ರು ಸರಿಯಾಗಿ ಸರಿ ಹೋಗ್ತಾರೆ, ನಮ್ಮಲ್ಲಿ ದ್ವೈತ ಅದ್ವೈತ ಸರಿ ಅಂತಾರಲ್ಲ, ಆತೆ ನಮ್ಮ ಮತ ಗೊತ್ತಿರ್ತಾರೆ ಸರಿ ಅಂತ ಹೇಳೋದಕ್ಕೆ, ಕಣ್ಣು ಮುಚ್ಕೊಂಡು ಸರಿ ಅಂತಾರಲ್ಲ, ಏನ್ ವೇದವ್ಯಾಸ ಹೇಳಿದ್ರು ಅಂದ್ರೆ, ಹೇಳ್ತಾರೆ ಇಬ್ರು ಸರಿಯಾಗಿ ಹೇಳಿದ್ದೆ, ನೀನ್ ಹೇಳೋದು ಒಬ್ಬ ಹುಡುಗಿ ಒಬ್ಬ ಗಂಡು ಸರಿ, ಅವ್ರು ಹೇಳೋದು ಎಲ್ಲರೂ ಮದುವೆ ಆಗ್ತೇವೆ ಸರಿ. ತ್ರಿಪದರಾಜ ಯಾಕೆ ಗೊತ್ತಾ, ಈ ಒಬ್ಬ ಹುಡುಗಿ ಅಲ್ಲ ನಿನ್ನ ಮಗಳು ಅಂತ ಹೇಳಿದ್ರು, ಒಬ್ಬ ಹುಡುಗಿನೇ ಅಲ್ಲ, 5 ಜನ ಬೇರೆ ಬೇರೆ ಹೆಂಗಸರಿದ್ದಾರೆ, ಅವರವ್ರಿಗೆ ಮದುವೆ ಮಾಡಿಕೊಡು ಅಂತ ಹೇಳಿದ ತಕ್ಷಣ ಆಶ್ಚರ್ಯವಾಯ್ತು. ಶಾಪದ ಕಥೆಯಲ್ಲ ಹೇಳ್ತಾರೆ, ಅದೆಲ್ಲ ಬೇಡ ಈಗ, ಅದೆಲ್ಲ ಹೇಳಿದ ಮೇಲೆ ಅದು ಒಪ್ಪೋದಿಲ್ಲ. ಯಾಕೆ, ಸ್ವಂತ ಮಗಳ ಮದುವೆ ಇದು, ಇವತ್ತು ಮಗಳ ಮದುವೆ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ದೃಪದರಾಜ ಎಕ್ಸಾಂಪಲ್. ಅದಕ್ಕೆ ವಿಚಾರಿಸಿ ಮಾಡಿ ವರಪರೀಕ್ಷೆ ಅಂದ್ರೆ ಆಗಿರ್ಬೇಕು, ಪೂರ್ತಿ ಸ್ಯಾಟಿಸ್ಫೈ ಆಗಬೇಕು, ಅದು ಹೇಗೆ ಸಾಧ್ಯ? ಆಗ ಅವ್ರು ಹೇಳ್ತಾರೆ, ಹೌದಾ ನೋಡು, ದಿವ್ಯಮ್ಮಿ ದರ್ಶನವಿದ ಮಯ ಅದ್ಯ ತತ್ತ, ದಿವ್ಯ ದೃಷ್ಟಿ ಕೊಡ್ತೇನೆ ನೋಡಿಬಿಡು ಅಂತ ಹೇಳ್ತಾರೆ. ನೋಡ್ತಾನೆ, ಎಲ್ಲರೂ ಕಾಣ್ತಾರಾಗ, ಇದು ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯ ಫಲ. ಅರ್ಜುನಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಕ್ಕೆ ವಿಶ್ವರೂಪ ತೋರಿಸಿತ್ತು. ಇಲ್ಲಿ ಪಾಂಡವರು ಯಾರು, ದ್ರೌಪದಿ ಯಾರೆಲ್ಲ ನೋಡಿದಾಗ ಆಗ ಭೀತ ಭೀತ ಪ್ರಣಮ್ಯ, ತಪ್ಪಾಯ್ತು, ಖಂಡಿತ ಒಪ್ಪುಗತೇನೆ, ಮದುವೆ ಮಾಡಿಕೊಟ್ಟು ಬಿಡ್ತಾರೆ. ವೇದವ್ಯಾಸ ದೇವರಿದ್ದಾರೆ, ಕೃಷ್ಣ ಇದ್ದಾನೆ, ಪರಶುರಾಮ ದೇವರಿದ್ದಾರೆ, ಮೂರ್ದಿಂದ ಹೆಸರು ಹೇಳಿದ್ರೇ ಮಂಗಲಾಷ್ಟ ಕೇಳಿದ್ರೆ ಮದುವೆ ಆಗ್ತದೆ ಅಂತದ್ ಪರಮಾತ್ಮನ ಕೂತಾಗ ರೂಪ ತ್ರಯದಲ್ಲಿ ಕೂತಾಗ ಹೇಗಿರ್ಬೇಕು? ಮದುವೆ ಆಗ್ತಿರೋದು ಜೀವೋತ್ತಮನ, ಕೂತಿರೋ ಸರ್ವೋತ್ತಮ, ಉಳಿದರೆಲ್ಲ ಇಂದ್ರಾದಿ ದೇವತೆಗಳು, ಎಂಥ ಭಾಗ್ಯ ಅದು. ಅತ್ಯದ್ಭುತವಾದ ಮದುವೆ ನಡೆದು ಹೋಗ್ತಾ ಇದೆ. ಆ ಮದುವೆ ದ್ರೌಪದಿ ಕಲ್ಯಾಣದ ಮದುವೆ ಅದು. ಮುಂದೆ ಬರೋದು ಕಾಳಿ ಕಲ್ಯಾಣ. ಕಾಳಿ ಸಾಕ್ಷಾತ್ ಭಾರತೀ ದೇವಿ, ಸಾಕ್ಷಾತ್ ಭಾರತೀ ದೇವಿ ಕಾಶಿರಾಜನ ಮಗಳಾಗಿ ಹುಟ್ಟಿರ್ತಾರೆ. ಅಲ್ಲಿಗೆ ಹೋಗ್ಬೇಕಲ್ಲ, ಎಲ್ಲರೂ ಹೋದ್ರು ಯಥಾ ಪ್ರಕಾರ ಮದುವೆ, ಸಿಂಪ್ಲೆಸ್ಟ್ ಪಾಸಿಬಲ್ ಕರಾರ. ಅದಕ್ಕೆ ಹುಡುಗಿ ಯಾರ ಕೊಳ್ಳಲ್ಲಿ ಮಾಡಿ ಹಾಕ್ತಾಳೋ ಅವನೇ ಗಂಡ. ಅಷ್ಟು ಜನ ಬಂದು ಕೂತಿರ್ತಾರೆ, ಎಲ್ಲಿ ಹೋದ್ರು ಕೂಡ ಭೀಮಸೇನ ದೇವರಿಂದ ದುರ್ಯೋಧನವರೆಗೂ ಎಲ್ಲರೂ ಬರೋ ಕಾಲ ಅದು. ಇವತ್ತು ಎಲ್ಲ ಕಡೆ ಅಷ್ಟೇನೆ, ಕಲಿಯನು ಇರ್ತಾನೆ, ವಾಯುದೇವರು ಇರ್ತಾರೆ ಎಲ್ಲ ಕಡೆಗೆ. ಅದು ಗೆಲ್ಲೋದು ಉಪಯೋಗ ಮಾಡಿಕೊಂಡು ನಮ್ಮ ನಮ್ಮ ಯೋಗ್ಯತೆ ಸೇರಿದ್ದಷ್ಟೇ. ಎಲ್ಲರೂ ಬಂದಿರ್ತಾರೆ, ಕಾಳಿದೇವಿ ಬರ್ತಾರೆ, ಸಾಕ್ಷಾತ್ ಭಾರತೀ ದೇವಿ. ಇನ್ನೊಬ್ಬ ದೇವತೆಗಳಲ್ಲಿಲ್ಲ, ದ್ರೌಪದಿಯಲ್ಲಿ ಬೇರೆಯವರು ಇದ್ದಾರೆ, ಇಲ್ಲಿ ಯಾರೂ ಇಲ್ಲ. ಭೀಮಸೇನರು ಕೊಳ್ಳಲ್ಲಿ ಮಾಲೆ ಹಾಕಿಬಿಡ್ತಾರೆ, ಮದುವೆ ಆಗೆ ಹೋಗಿಬಿಡುತ್ತೆ. ಆ ಮದುವೆಯಲ್ಲಿ ಮುಂದೆ ಜರಾಸಂಧ್ಯಾದಿಗಳು ಗಲಾಟೆ ಮಾಡ್ತಾರೆ, ಭೀಮಸೇನ ದೇವರನ್ನೆಲ್ಲ ಹೊಡೆದು ಓಡಿಸಿಬಿಡ್ತಾರೆ, ಒಳ್ಳೆ ಮದುವೆ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಧರ್ಮರಾಜ ಒಂದು ಮದುವೆ ಆಗಿರ್ತಾರೆ, ದೇವಕಿ ಅಂತ ಅವಳ ಹೆಸರು. ಕೃಷ್ಣನ ತಾಯಿ ದೇವಕಿ ಬೇರೆ, ಈ ದೇವಕಿ ಬೇರೆ, ಈ ದೇವಕಿ ಶಿಶುಪಾಲನ ಮಗಳು, ಹೆಸರು ಒಂದೇ, ವ್ಯಕ್ತಿಗಳು ಬೇರೆ. ಆಕೆ ಸಾಕ್ಷಾತ್ ಶ್ಯಾಮಲಾದೇವಿ ಅವತಾರ, ಈತ ಯಮದೇವರ ಅವತಾರ. ಸೊ ಯಮಶ್ಯಾಮದೇವರ ಮದುವೆ ಆಗ್ತಾ ಇದೆ, ಮಗ ಹುಡ್ತಾನೆ, ಅಪೂರ್ವವಾದ ಒಬ್ಬ ಮಗ ಹುಡ್ತಾನೆ. ಅಂತ ಮಗನಿಂದಾಗಿ ವಿಶೇಷವಾದ ಸಿದ್ಧಿಯನ್ನು ಪಡೀತಾನೆ. ಸುಹೋತ್ರ ಅಂತ ಆತನ ಹೆಸರು, ಸುಹೋತ್ರ ಈತ ಸರ್ವತ್ರ ಆತ ಭೀಮಸೇನ ದೇವರ ಮಗ. ಇದು ಮದುವೆಗಳು, ಇಷ್ಟೆಲ್ಲ ಮದುವೆ. ಮತ್ತು ದುರ್ಯೋಧನ ಮದುವೆನೂ ನೋಡ್ಬೇಕಲ್ಲ, ಕೆಟ್ಟ ಮದುವೆ ಹೇಗಾಗತ್ತೆ ಅಂತ ಹೇಳ್ಬೇಕಲ್ಲ, ಅದನ್ನು ಹೇಳ್ತಾರೆ ವೇದವ್ಯಾಸದೇವರು. ಅವನ ಮದುವೆಯನ್ನು ವರ್ಣನೆ ಮಾಡ್ತಾರೆ. ಅವನು ಕಾಶಿ ರಾಜ್ಯಕ್ಕೆ ಹೋಗಿರ್ತಾನೆ ಇನ್ನೊಂದು ಕಾಲ, ಆ ರಾಜನಿಗೆ ಒಬ್ಬ ಮಗಳಿರ್ತಾಳೆ, ಅವನು ಸ್ವಯಂವರ ಘೋಷಣೆ ಮಾಡಿರ್ತಾನೆ. ಅವನು ಇನ್ನು ಮದುವೆ ಎಲ್ಲ ಕರಾರು ಓದ್ತಾ ಇದ್ದಾರೆ ಅಷ್ಟೇನೆ, ಮದುವೆ ರೂಲ್ ಎಲ್ಲ ಹೇಳ್ತಾ ಇದ್ದಾರೆ. ಅಷ್ಟೊಂದು ದುರ್ಯೋಧನ ಏನ್ ಮಾಡಿದ ಗೊತ್ತೇನು, ದುಷ್ಟ ಅವರು, ಎಲ್ಲಾ ಕಡೆ ಫೋಲ್ ಮೇಲೆ ಹೆಂಡೆ. ಬಲಾತ್ ಜಗ್ರಹೇಚ ಕನ್ಯಾಂ, ಬಲಾತ್ಕಾರ ಕನ್ಯಾ ಎಳ್ಕೊಳ್ಳೋದು ಶುರು ಮಾಡಿಬಿಟ್ಟನಂತೆ. ಅಂದ್ರೆ ಅವ್ರ ಜೀವನದಲ್ಲಿ ಸರಿಯಾಗಿ ಬದುಕಿದ್ದೇ ಗೊತ್ತಿಲ್ಲ ಅವನಿಗೆ. ಅವ್ನು ಬಯೋಡೇಟ ತೆಗೆದು ನೋಡಿದ್ರೆ ಎಲ್ಲಾ ಕಡೆ ಇಲ್ಲ ಸಸ್ಪೆಂಡೆಡ್ ಡಿಸ್ಮಿಸ್ಡ್ ಅಂತ ಕೇಸ್ ಅವನು. ಒಂದು ಕಡೆ ಸರಿಯಾಗಿ ಬದುಕಿದವನಲ್ಲ. ಮದುವೆ ಕೂಡ ಹಾಗೆ ಆಗಿತ್ತು. ಎತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ, ಆಗ ಸಿಟ್ಟು ಬರುತ್ತೆ ಜರಾಸ್ತಂದ್ರೆ, ಯುದ್ಧಕ್ಕೆ ಬರ್ತಾರೆ. ಆಗ ಕರ್ಣ ಬರ್ತಾನೆ, ಹೇಳ್ತಾರೆ ದುರ್ಯೋಧನ ಇಲ್ಲಿದ್ರೆ ಭಾರಿ ಪರಿಸ್ಥಿತಿ ಆಗ್ತದೆ, ನೀನು ಹೋಗಿಬಿಡು, ಬಿಡು ಸಮೇತ ಓಡೋಗ್ಬಿಡು, ನಾನು ಮ್ಯಾನೇಜ್ ಮಾಡ್ತೇನಂತೆ. ನಾನು ಸೋತರೂ ಯೋಚನೆ ಇಲ್ಲ, ಗೆದ್ರಂತೂ ನಿನ್ನ ಭಾರಿ ಮರ್ಯಾದೆ, ಸೋತರ ಯೋಚನೆ ಇಲ್ಲ, ಸಿಕ್ಕಾಕೊಂಡ್ರೆ ಎಲ್ಲರ ಮರ್ಯಾದೆನ ಹೋಗ್ತದೆ, ಹೋಗು ಅಂತ ಹೇಳಿದ ತಕ್ಷಣ ದುರ್ಯೋಧನ ಹೋಗಿಬಿಡ್ತಾನೆ. ಕಡನ ಒಬ್ಬನೇ ಬಿಟ್ಟು ಹೋಗ್ತಾನೆ, ಎಷ್ಟ ರಾಕ್ಷಸ ಇರಬೇಕು, ಪರವಾಗಿಲ್ಲ ನನ್ನ ಮದುವೆ ಆಗದೋದ್ರೂ ಪರವಾಗಿಲ್ಲ ಜೊತೆಗಿರ್ತೀನಿ ಅಲ್ಲೇ ಇಲ್ಲ ಅವನು, ಸ್ವಾರ್ಥಿ ಮದರ್ಥೇ ತಕ್ತ ಜೀವಿತಾ ಅನ್ನೋ ಮಾತು ಅವನು. ಅವ್ರು ಹೊರಟು ಬಿಡ್ತಾನೆ, ಕರ್ಣ ಯುದ್ಧ ಮಾಡ್ತಾನೆ ಒಬ್ಬನೇನೆ. ಜರಾಸಂಧ ಯೋಚನೆ ಮಾಡ್ತಾರೆ, ಒಬ್ಬನ ಮೇಲೆ ಎಲ್ಲರೂ ಹೋಗೋ ಸರಿಯಲ್ಲ ಅಂತ ಹೇಳಿ ಒನ್ ಬೈ ಒನ್ ಕಳಿಸ್ತಾನೆ. ಕರ್ಣ ಏನನ್ಕೋತಾನೆ, ನನ್ನ ಗತಿ ಮುಗಿತು ಅಂತ ತಿಳ್ಕೊಂಡ್ಬಿಡ್ತಾನೆ ಕರ್ಣ. ಒಬ್ಬರಿಗೆಲ್ಲದೂ ಕಷ್ಟ, ಇಷ್ಟು ಜನ ಹೇಗೆ ಗೆಲ್ತೇನೆ ಅಂತ ಹೇಳಿ ನಿರಾಸೆಯಿಂದ ಯುದ್ಧ ಮಾಡ್ತಾನೆ. ಪರಿಸರ ವರ ಕೊಟ್ಟಿರ್ತಾರೆ, ಎಂದು ನೀನು ಪ್ರಾಣ ಭಯದಿಂದ ಯುದ್ಧ ಮಾಡ್ತೀವಿ ಗೆದ್ದು ಬಿಡ್ತೀವಿ ಅಂತ ಹೇಳಿರ್ತಾರೆ. ಅವನಿಗೆ ಸೋಲೇ ಇಲ್ಲಾಗ ಎಲ್ಲರೂ ಸೋತು ಸೋತು ಹೋಗ್ತಾ ಇರ್ತಾರೆ, ಒಂದೋರಲ್ಲೂ ಸೋಲದೆ. ಕರ್ಣನಿಗೂ ಗೊತ್ತ, ಆಶ್ಚರ್ಯನೇ ಆಶ್ಚರ್ಯ. ಕೊನೆಯ ಜರಾಸಂಧ ಬರ್ತಾನೆ, ಯುದ್ಧ ಶುರು ಮಾಡ್ತಾನೆ. ಕರ್ಣ ಅನ್ಕೊಂಡ ಇನ್ನಂತೂ ಉಳಿಯೋ ಚಾನ್ಸೇ ಇಲ್ಲ ಅನ್ಕೊಂಡ್ಬಿಡ್ತಾನೆ, ಯಾಕೆಂದ್ರೆ ಭಾರಿ ರಾಕ್ಷಸ ಇವನು, ಆಗಿನ ಕಾಲಕ್ಕೆ ದುಷ್ಟರ ಹೆಡ್ ಅವನು, ನನ್ನ ಕೈಲಿ ಏನಾಗುತ್ತೆ ಅಂತ ನಿರಾಸೆಯಿಂದ ಹೊಡಿತಾನೆ. ಪಾಪ ಬಿಲ್ಲು ಬಾಣ ಎಲ್ಲ ಮುಗಿದೋಗ್ತವೆ. ಇಬ್ಬರು ಬಲ್ಲ ಯುದ್ಧ ಮಾಡ್ತಾರೆ, ಜೋರಾಗಿ ಹೊಡಿತಾರೆ ಕರ್ಣ. ಎಲ್ಲರೂ ಏಟು ಬಿಡಲಿ ಅಂತೇಳಿ ಕರೆಕ್ಟ್ ಏಟು ಬಿತ್ತಂತೆ. ಎಲ್ಲಿಗೆ? ಜರ ಸೇರಿಸಿದ್ಲಲ್ಲ, ಎರಡು ಜಾಯಿಂಟ್ ಮಾಡಿದ್ಲಲ್ಲ, ಜಾಯಿಂಟ್ಗೆ ಏಟು, ಕೆಲವರೆಲ್ಲ ಆಪರೇಷನ್ ಅಲ್ಲಿಗೆ ಏಟು ಬಿದ್ದರೆ ಆಗೋ ಹಾಗೆ ಕರೆಕ್ಟಾಗಿ ಅಲ್ಲಿಗೆ ಏಟು ಬಿತ್ತು. ಜರ ಆಶ್ಚರ್ಯ ಆಗೋಯ್ತು, ಯಾರಿವನು? ನಗ್ನೇ ನಗ್ನಾತ ಮೇತದಿತಿ ಹೋ ಹಲೀನ, ಬಲರಾಮಂದಿರು ಕೂಡ ಈ ಜಾಗ ಕೊಡದಿದ್ದಿಲ್ಲ, ಇವನು ಗೊತ್ತಾಗ್ತಿದೆ ಅಂದ್ರೆ ನನ್ನ ಗುಟ್ಟು ಗೊತ್ತಾಗಿದೆ ಅಂತ ಅರ್ಥ ಇವನಿಗೆ ಅಂಥೇಳಿ ಕೈ ಹಿಡ್ಕೊಂಡ್ಬಿಡ್ತಾರೆ. ನಾವು ಯುದ್ಧ ಮಾಡೋದು ಬೇಡ ಕರ್ಣ, ಇವ್ರು ಫ್ರೆಂಡ್ಸ್ ಆಗೋಣ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಆಗೋಣ, ಯಾತಕ್ಕೆ ಅಂದ್ರೆ ಎಲ್ಲಿ ಏಟು ಬಿಡುತ್ತದೆ ಅಂತೇಳಿ ಜರ ಅಂತ ಗೊತ್ತು. ಎಲ್ಲಿ ಹೊಡಿತಾರೆ ಕರ್ಣನಿಗೆ ಗೊತ್ತಿಲ್ಲ, ಕರ್ಣನಿಗೆ ಆಶ್ಚರ್ಯ. ಒಳ್ಳೆ ಚಾನ್ಸ್ ಅನ್ಕೊಂಡ ಕರ್ಣ, ನಾವು ಕೊಡ ಒಪ್ಪದೆ ಹೋಗಿ ಹೊಡೆದೇ ಚೆನ್ನಾಗಿರ್ತಿತ್ತು, ಒಪ್ಕೊಂಡ್ಬಿಡ್ತಾನೆ. ಇಬ್ಬರಿಗೂ ಪ್ರಾಣ ಭಯ, ಒಪ್ಕೊಂಡ್ಬಿಡ್ತಾನೆ. ಮುಗಿದೋಯ್ತು, ವೇದ ಪರಿಸರ ಅನುಗ್ರಹದಿಂದ ಕರ್ಣ ಉಳ್ಕೊಂಡ. ಆಮೇಲೆ ಹೋಯಿತು, ಮದುವೆ ಎಲ್ಲ ಆಯಿತು. ದುರ್ಯೋಧನೆಗೆ ಯೋಚನೆ ಮಾಡ್ದ, ಅಂತೂ ಮದುವೆ ಹೇಗೆ ಮಾಡ್ಕೋಬೇಕು ಅಂತ ಹೀಗೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟು. ಇಂಥನೇ ಮದುವೆನೇ ಆಗಬೇಕು, ಒಮ್ಮೆ ತಪ್ಪು ಮಾಡಿದ್ರೆ ಇನ್ನೊಮ್ಮೆ ಮಾಡ್ಕೋಬಾರ್ದು ಅನ್ನಲಿಲ್ಲ ಅವನು. ನೆಕ್ಸ್ಟ್ ಕಳಿಂಗ ದೇಶದ ರಾಜಕುಮಾರಿ ಮದುವೆ ಶುರುವಾಯಿತು. ಅಲ್ಲಿ ಇದೇ ರೀತಿ ಆಯಿತು, ಪಾಂಡವರು ಯಾರು ಹೋಗಲಿಲ್ಲ, ಯಾಕಂದ್ರೆ ಹುಡುಗಿ ಭಾರಿ ಕೆಟ್ಟವಳು, ಇಬ್ಬರು ಕೆಟ್ಟವರೇ, ಅದಕ್ಕೋಸ್ಕರ ಅವ್ರು ಹೋಗಲೇ ಇಲ್ಲ. ಇದಕ್ಕೂ ಪಾಂಡವರು ಹೋಗಿರಲಿಲ್ಲ, ಇದು ಅದಕ್ಕೂ ಎರಡಕ್ಕೂ ಪಾಂಡವರು ಹೋಗಿರಲಿಲ್ಲ, ಯಾಕೆ ಇವರಿಬ್ಬರು ರಾಕ್ಷಸರು. ದುರ್ಯೋಧನ ಎಡ್ಕೊಂಡು ಹೋದ ಹುಡುಗಿ ಅಲಕ್ಷ್ಮಿ ಅವಳು, ಜ್ಯೇಷ್ಠ ಲಕ್ಷ್ಮಿ ಅಂದ್ರೆ ಅವಳೇನೆ, ಅದನ್ನ ಪಾಂಡವರು ಯಾರು ಹೋಗಿದ್ದಿಲ್ಲ, ಇದಕ್ಕೂ ಪಾಂಡವರು ಹೋಗಿದ್ದಿಲ್ಲ, ಇವಳು ರಾಕ್ಷಸಿ ಇವಳು ಹುಟ್ಟಿದವಳು, ಇವರೆಲ್ಲ ಹೋಗಿರ್ತಾರೆ. ದುರ್ಯೋಧನ ಯಥಾ ಪ್ರಕಾರ ಅಭ್ಯಾಸ ಮಾಡ್ಕೊಂಡಿದ್ದಲ್ಲ, ಮೊದಲೇ ಸಲ ಲೇಟಾಗಿ ಹೋಗ್ತಾನೆ, ಎಷ್ಟು ಏನೋ ಮಾಡಿ ಕಂಟಿನ್ಯೂ ಮಾಡ್ತಾ ಮುಂದೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಮನುಷ್ಯನ ಅಭ್ಯಾಸ ಆಗಿ, ಸುಳ್ಳು ಹೇಳೋದು ಆದ್ರೆ ಪ್ರಾಕ್ಟೀಸ್ ಮಾಡೋದು. ದುರ್ಯೋಧನ ಯೋಚನೆ ಮಾಡ್ದ, ಏನಾರ ಮಾಡ್ಕೊಳ್ಳಿ, ಹಿಂದೆ ಆಗಿತ್ತ ಆ ರೀತಿ ಆಗುತ್ತೆ ಅಂತ ಹೇಳಿದ, ಮತ್ತೆ ಕೈ ಹಿಡಿದು ಹೇಳ್ಕೊಂಡ ಹುಡುಗಿನ. ಜರಾಸಂಧ ಯೋಚನೆ ಮಾಡಿದ್ದ ಇವನು, ಆ ಕಳ್ಳನ ಹೆಜ್ಜೆ ಕಳ್ಳನಿಗೆ ಗೊತ್ತು ಅಂತಾರಲ್ಲ, ಪ್ಲಾನ್ ಮಾಡಿಬಿಟ್ಟಿದ್ದಾಗಲೇ. ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದ್ದೇ ಇಲ್ಲ, ಅದ ಫೀಲ್ಡಿಂಗ್ ಏರ್ಪಾಟು ಮಾಡಿದ್ದೆ, ಎಲ್ಲೂ ಎಸ್ಕೇಪ್ ಆಗಬಾರ್ದು ಆ ರೀತಿ ಮಾಡಿಬಿಟ್ಟಿದ್ದಾಗಲೇ. ಹೋಗ್ತಾನೆ ಸಿಕ್ಕಾಕೊಂಡ್ಬಿಡ್ತ. ಆಗ ಯಥಾ ಪ್ರಕಾರ ಕರ್ಣ ಅಂತ ಹೇಳಿದ, ಕರ್ಣ ಯುದ್ಧ ಮಾಡ, ಭಾರಿ ಕರ್ಣನೇ ಯುದ್ಧ ಬಂದ್ಬಿಟ್ಟಿದ್ದು, ವಿಶ್ವಾಸ ಬಂದ್ಬಿಟ್ಟಿತ್ತು, ಯಾರು ಬೇಕಾದ್ರೆ ಗೆಲ್ತೇನೆ ಅಂತ ತಿಳ್ಕೊಂಡು ಯುದ್ಧ ಮಾಡಕ್ಕೋ ಸೋತು ಬಿಡ್ತಾನೆ, ಅದು ಶಾಪ. ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಬಂದ್ರೆ ಸೋಲ್ತಿ, ಇಲ್ಲದ ಹೋದ್ರೆ ಗೆಲ್ತಿ ಅಂತ ಹೇಳಿದ್ರು. ಅವ ಸ್ಪರ್ಧೆ ಇದ್ದಿಲ್ಲ ಗೆದ್ದ, ಸ್ಪರ್ಧೆ ಬಂತು ಸೋತ, ಕರ್ಣನ ಹೊಡೆದ ಎಲ್ಲರೂ ಅವನ್ನ ಹಿಡಿದು ಬಿಡ್ತಾನೆ ಜರಾಸಂಧ, ಎಲ್ಲರನ್ನ ಹಿಡಿದು ಜೈಲಿಗೆ ಹಾಕಿಬಿಡ್ತಾನೆ. ಆಗ ಯಾರು ಬಿಡಿಸ್ಕೊಂಡು ಹೋಗ್ಬೇಕು ಅವನು, ಹೇಳೋರಿಲ್ಲ ಕೇಳೋರಿಲ್ಲ. ಆ ಕ್ಷಣಕ್ಕೆ ಹಸ್ತಿನಾಪುರ ಸುದ್ದಿ ಹೋಗ್ತದೆ, ಭೀಷ್ಮರು ದ್ರೋಣರು ಧೃತರಾಷ್ಟ್ರ ಎಲ್ಲ ಸೇರಿ ಈ ಬಿಡಿಸ್ಕೊಂಬರ ಶಕ್ತಿ ಯಾರಿಗಿದೆ ಅಂದ್ರೆ ಭೀಮಸೇನ ಸಮೋ ನಾಸ್ತಿ, ಭೀಮಸೇನ ನೀನೇ ಬಿಡಿಸ್ಕೊಂಬರ್ಬೇಕು ಅಂತ ಹೇಳ್ತಾರೆ, ವಾಯುದೇವರೇ ಗತಿ. ಆಗ ಅವರು ಏನ್ ಹೇಳ್ಬೋದಾಯ್ತು, ಹೋಗೋದಿಲ್ಲ ಅಂದ್ರೆ ಮುದೋಗ್ತಿತ್ತು, ಅಲ್ಲಿ ದೊಡ್ಡವ್ರ ಮಾತನ್ನು ಕೇಳಬೇಕು. ಎಂಥ ದೊಡ್ಡವರು, ಅವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ ಅಲ್ಲಿ, ಲೋಕದೃಷ್ಟಿಯಲ್ಲಿ ದೊಡ್ಡವರಿದ್ದಾರೆ, ಮಾತು ನಡೆಸಬೇಕು. ಇದನ್ನು ಕಲಿಬೇಕು ರಾಮಾಯಣ ಮಹಾಭಾರತಗಳಿಂದ. ತಕ್ಷಣ ಹೊರಟ್ರಂತೆ ಅವರು, ಒಂದೇ ರಥ, ತಾವೊಬ್ರೆ, ಜೊತೆಗೆ ಯಾರೂ ಇಲ್ಲ, ಇಂಥ ಶಕ್ತಿ ಪ್ರಾಣದೇವರು. ಕುಡಿದವ್ರು ಎಂತ ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟು ತಯಾರು ಮಾಡ್ಕೊಂಡು ಹೋಗಿರ್ತಾರೆ ಗೊತ್ತಾ, ನೋಡ್ಬಿಟ್ರೆ ಗಾಬರಿ ಆಗ್ಬಿಡುತ್ತೆ ನಮಗೆ, ನಿಮ್ಮ ಆಫೀಸ್ ಹೋಗೋದೇ ಬೇಡ ಅನ್ಸ್ಬಿಡ್ತಾರೆ, ಅಷ್ಟರ ಮಟ್ಟಿಗೆ ಇರ್ತಾರೆ. ಅಥವಾ ಬರೀ ಕೈ ಇಷ್ಟೇ, ಒಬ್ಬೇ ಒಬ್ರು ಹೋಗ್ತಾರೆ, ಅಷ್ಟು ಜನ ನಿಂತಿರ್ತಾರೆ, ಎಲ್ಲರನ್ನ ಹೊಡಿತಾರೆ, ಸುವಜನ ಕೊಂದು ಹಾಕಿಬಿಡ್ತಾರೆ, ಉಳಿದವ್ರನ್ನ ಓಡಿಸಿಬಿಡ್ತಾರೆ, ಅಷ್ಟು ಜನ ಬಿಡಿಸ್ಕೊಂಡು ಬರ್ತಾರೆ. ಒಂದು ಕ್ಷಣದಲ್ಲಿ ಚೇಂಜ್ ಮಾಡ್ತಾರೆ ಸೇನನ್ನ. ಭೀಮಸೇನ ಸಮೋನ ಆಸ್ತಿ, ಒಳ್ಳೆ ದೃಷ್ಟಾಂತ ಇದು. ಬಿಡಿಸ್ಕೊಂಡು ಅವ್ರನ್ನೆಲ್ಲ ರಥಲ್ಲಿ ಹಾಕೊಂಡ್ಬರ್ತಾರೆ, ಅಷ್ಟೇ ಹೊತ್ಕೊಂಡು ಬರ್ತಾರೆ ರಥಲ್ಲಿ ಹಾಕೊಂಡ್ಬಿಟ್ಟು. ಆದರೆ ಹಗ್ಗ ಬಿಚ್ಚೋದಿಲ್ಲ ಅವ್ರದ್ದು, ಅಲ್ಲಿ ಜನ ನೋಡ್ಕೊಳ್ಳಿ ಹಾಕಿದ್ದಾರೆ ಅವಸ್ಥೆ ಗೊತ್ತಾಗಲಿ ಅಂತೇಳಿ, ಬಾಳೆ ಗೌರವದಿಂದ ಬಂದ್ರು ತಿಳ್ಕೋಬಾರದು ಅಂತೇಳಿ. ಹಾಗೆ ಮೃತಕ ಪ್ರತೀಕಾಹ ಆಚಾರ ಬರೀತಾರೆ, ಹೆಣ ಇದ್ದಾಗಿದ್ದರಂತವರೆಲ್ಲ ಹೋಗಿ ಹಸ್ತಿನಾಪುರದಲ್ಲಿ ಬಿಸಾಕ್ತಾರೆ ಎಲ್ಲರೂ ಕೂಡ. ಅಂದರೆ ಬಿಡಿಸಿದ್ರು ಕೂಡ ಆ ಒಬ್ಬ ಅಯೋಗ್ಯರನ್ನ ಅಯೋಗ್ಯರನ್ನಾಗಿಯೇ ನೋಡಬೇಕು, ಯೋಗ್ಯರನ್ನ ಯೋಗ್ಯರನ್ನಾಗಿಯೇ ನೋಡಬೇಕು. ಅವರಿಗೆ ಗೌರವ ಬರಬಾರದು. ಆ ರೀತಿ ಮಾಡಿ ನೋಡ್ತಾರೆ. ಆಗ ಅವರು ಭಾರಿ ಕೊಂಡಾಡ್ತಾರೆ. ಎಂಥ ಭೀಮಸೇನ ಭಯಂಕರ ಶತ್ರು, ಅರಗಿನ ಮೇಲೆ ಸುಳ್ಳ ಕೊಟ್ಟ ಮಹಾಪಾಪಿ, ವಿಷ ಹಾಕಿದ ಮಹಾಪಾಪಿ, ಅಂಥವ್ರನ್ನ ದೊಡ್ಡವರು ಹೇಳಿದ್ರು ಅಂತ ಕಾಪಾಡಿದ್ರಲ್ಲ, ಎಂಥ ಆಶ್ಚರ್ಯ ಅಂತೇಳಿ ಕೊಂಡಾಡ್ತಾರೆ. ಇದು ದೊಡ್ಡ ಗುಣ ಇದು. ಮುಂದೆ ಕೊಲ್ಲೋದಿದ್ದೇ ಇದೆ. ಆ ಕಾಲಕ್ಕೆ ನಾವು ಏನ್ ಮಾಡ್ಬೇಕು, ಹಾಗೆ ಮಾಡ್ಬೇಕು. ಯಾರೋ ಅಯೋಗ್ಯ ಬಂದಿರ್ತಾನೆ ಊಟಕ್ಕೆ ಹೋದ ಕಾಲಕ್ಕೆ, ಶಾಸ್ತ್ರ ಹೇಳ್ತದೆ ಅನ್ನ ಕಳಿಸ್ಬಿಡಿ, ದಕ್ಷಿಣೇಶ್ನೆ ಕೊಡ್ಬೇಕಾಗಿಲ್ಲ, ಊಟಕ್ಕಿಲ್ಲ ಅಂತ ಹೇಳಬಾರ್ದು, ನೀರಿಗಿಲ್ಲ ಅಂತ ಹೇಳಬಾರ್ದು, ವಾಕ್ಯಾರ್ಥದಲ್ಲಿ ಸೋರಿಸ ಬಿಡಬಾರ್ದು. ಅದು ನಿಯಮ. ಧರ್ಮದ ಭಾಗ ಬೇರೆ, ಒಂದಿದು ಭಾಗ ಬೇರೆ. ಅದು ಕೂಡ ಧರ್ಮದ ಇನ್ನೊಂದು ಮುಖ ಅಂತ ತೋರಿಸಿಕೊಡುತ್ತೆ. ಅಂತೂ ದುರ್ಯೋಧನ ಮದುವೆಗಳು ಕೆಟ್ಟ ಕೆಟ್ಟ ಮದುವೆಗಳು. ಆದರೆ ಒಳ್ಳೆ ಮಗಳು ಮಾತ್ರ ಹುಡ್ತಾಳೆ, ಲಕ್ಷಣಾದೇವಿ ಹುಡ್ತಾಳೆ, ಸಾಕ್ಷಾತ್ ರತಿಯಾಗಿ, ಸಾ ರತಿ ರಿಹಿ ಆಚಾರ್ಯರ ಮಾತು. ಅದಕ್ಕೆ ಸಾಂಬ ಮದುವೆ ಆಗ್ತಾನೆ ಕೃಷ್ಣ ದುರ್ಯೋಧನ ಬೀಗರು ಇಬ್ಬರು ಕೂಡ. ಬಹುಶಃ ಇವತ್ತು ಬೀಗರು ಅಂದ್ರೆ ಬಹುಶಃ ಆ ರೀತಿ ಆಗ್ಬಿಡು, ಹೊಡೆದಾಡಿದ್ರೆ ಬೀಗರು ಅಂತ ಆಗ್ಬಿಡ ಕೊನೆ ಬೇಡ. ಬೀಗ ಬೀಗ ಬೀಗಿತ್ತಿ ಬೀಗಿತ್ತೆ, ಯುದ್ಧಕ್ಕೆ ಬಿದ್ದರೆ ಸರಿ. ಮದುವೆ ಅಂದ್ರೆ ರಣರಂಗ. ಆ ರೀತಿ ಎಷ್ಟೋ ಕಡೆ ಹೋಗಿರ್ತದೆ ಮದುವೆ ಹೋದಾಗ, ಎಷ್ಟು ಗಲಾಟೆ ಆಯ್ತು ಅಂತ ಫಸ್ಟ್ ಹೇಳಿದ್ರೆ ಸಮಾಧಾನ. ಅವರಿಗೆ ಸ್ಮೂತ್ ಆಗಿ ನಡೀತು ಅಂದ್ರೆ ಮದುವೆ ಅಲ್ಲ, ಏನಾರು ಗಲಾಟೆ ಆಗ್ಬೇಕು. ಯಾರೋ ಒಂದ್ ಕಡೆ ಕೂತ್ಬಿಡ್ತಾರೆ ಹೋಗ್ಬಿಟ್ಟು ವರ್ನ ಕಡೆಯವರು. ಅವ್ರು ಎಂದೆಂದು ಜನ್ಮದಲ್ಲೇ ನೋಡಿರೋದು, ಅವತ್ತು ಒಂದೇ ದಿವಸ ಬಂದಿರೋದು ಅವನು. ಒಂದೇನೋ ಸಿಟ್ ಮಾಡಿ ಹೋಗ್ತಾರೆ, ವರ ನನ್ನ ಫ್ರೆಂಡ್ ಅವಮಾನ ಆಗಿದೆ ಬರೋದಿಲ್ಲ ಅಂತ ಕೂತ್ ಬಿಡ್ತಾನೆ. ಇವ್ರು ಹೋಗಿದ್ದು ಹೇಳ್ಕೊಂಬರೋದು, ಏನೇನೋ ಮಾಡ್ತಿರ್ತಾರೆ, ತಮಾಷೆ ಬೇರೆ ಆಗ್ತಾರೆ, ಹೇಳ್ಕೊಟ್ಬಿಡ್ತಾರೆ ಕೆಲವರೆಲ್ಲ. ಮಾವನ ಎದುರು ಕೇಳು ಅಂತ ಹೇಳ್ಕೊಡ್ತಾರೆ. ನಾ ಸಣ್ಣವನಿಂದ ಒಂದು ಮದುವೆಗೆ ಹೋಗಿದ್ದೆ, ಬಹಳ ಸ್ವಾರಸ್ಯ. ಮದುವೆ ಆಗಿ ಹೋಗಿದ್ದೆ, ಹುಡುಗರು ಕೂತ್ಬಿಡಿದಾರೆ, ಏನ್ ಮಾಡಿದ್ರು ಬರ್ತಾ ಇಲ್ಲ. ಕರ್ಕೊಂಡು ಎಲ್ಲರೂ ಹೋದ್ರು ಪಾಪ. ಆ ಗುಂಪು ನಾವೆಲ್ಲ ಹೋಗಿದ್ವಿ ಹುಡುಗರೆಲ್ಲ ಕೂಡ. ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅವನಿಗೇನು ಗೊತ್ತಾ, ಬಾವ ಹೇಳ್ಕೊಟ್ಟಿದ್ದಾನೆ ಸೈಕಲ್ ಕೇಳೋದು. ಆಗಿನ ಕಾಲಕ್ಕೆ ಸ್ಕೂಟರ್ ಕಾಲೇ ಅಲ್ಲ, ಸೈಕಲ್ ಕೇಳೋದಂತೆ. ಎಲ್ಲೋ ದಿವಸಕ್ಕೆ ಒಂದು ಬಸ್ ಓಡಾದ್ರೆ ಪುಣ್ಯ ಆಗಿನ ಕಾಲಕ್ಕೆ. ವೆಹಿಕಲ್ಗಳೇ ಇರಲಿಲ್ಲ, ಸೈಕಲ್ ಕೇಳೋ ಅಂತ ಹೇಳಿದ್ದಾರೆ. ಆ ಹುಡುಗ ಎಂತವ್ರು ಗೊತ್ತಾ, ಸೈಕಲ್ ಕೇಳಿದ ಮಾವನಿಗೆ ಸೈಕಲ್ ಬೇಕಂತ ಹೇಳಿಬಿಟ್ಟೆ. ಮಾವು ಸಿಕ್ಕಾಕೋಬಿಟ್ಟು ಗೋಳಾಟ ಒಂದು ನನ್ನ ಹೆಸರು ಹೇಳಿಬಿಟ್ಟು ಎಲ್ಲ ಪಾಪ ಇಷ್ಟ ಅದು. ಕೊನೆ ಏನು ಬೇಡ ಅಂತ ಬಂದವರು. ಅಂತ ಕಾಲ ಆ ಹುಡುಗ ಏನು ಎಲಿಜಿಬಿಲಿಟಿ ಇಲ್ಲ ಪಾಪ, ದಡ್ಡ ಹುಡುಗ. ಈ ಹುಡುಗಿನ ಎಲ್ಲ ಅಷ್ಟೇನೆ, ದೊಡ್ಡ ಗಲಾಟೆ. ಒಂದು ಎರಡು ಮೂರು ಗಂಟೆ ಸೀನ್ ಕ್ರಿಯೇಟ್ ಆಯ್ತು. ಕೊನೆ ಟುಸ್ ಏನಾಗಲೇ ಇಲ್ಲ ಅಂತ ಏನೋ ಒಂದು ತೋರಿಸೋದು ಆಗಿನ ಕಾಲದ ಹಮ್ಮು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ದುರ್ಯೋಧನ ಸಾಂಬ ಲಕ್ಷಣ ಆಚಾರ್ಯ ತೋರಿಸ್ತಾರೆ. ಜೀವ ಜೀವ ಭೇದ ಕೊಳ್ಳೆ ದರ್ಶನ ಅಂತ ಹೇಳ್ತಾರೆ. ತಮ್ಮ ಮಹಾರಾಕ್ಷಸನಾದ ದುರ್ಯೋಧನೆಯಲ್ಲಿ ಈ ಕಲ್ಲಿ ಮಹಾ ಶ್ರೇಷ್ಠ ದೇವತೆ ಇಂದ್ರಕಾಮರು ಸಮ, ಶಚಿರತಿಯರು ಸಮ, ಆ ಅರ್ಥದಲ್ಲಿ ಅಂಥವ್ರ ಮಗಳಾಗಿ ಬಿಟ್ಟಿದ್ದಾಳೆ ಅಂತ ಕೇಳಿದ್ರೆ ಯಾವುದೋ ಪ್ರಾರಬ್ಧ ಅವರಿಗೆ. ಆದ್ರೆ ಇದು ಮಾತ್ರ ಚೇಂಜ್ ಆಗೋದಿಲ್ಲ. ಕೃಷ್ಣ ಅದು ಮದುವೆಯನ್ನು ಸರಿ ಮಾಡಿಕೊಂಡ್ರೆ ದುರ್ಯೋಧನ ಮತ್ತೆ ಈ ಮಟ್ಟಿಗಾರು ಪುಣ್ಯವಂತ ತಿಳ್ಕೊಂಡ್ಬಿಡ್ಬೇಡಿ. ಮದುವೆ ಏರ್ಪಾಟ್ ಮಾಡಿರ್ತಾನ ಅವನು, ಸ್ವಯಂವರ ಮಾಡಿರ್ತಾನೆ, ಸಾಂಬಾಲಿ ಬರ್ತಾನೆ. ಸಾಂಬಾ ಇಬ್ಬರು ಸ್ವರೂಪದಲ್ಲಿ ಗಂಡ ಹೆಣ್ಣಿದ್ರು ಪಾಪ, ಮಾಲೆ ಹಾಕಿಬಿಡ್ತಾಳೆ. ತಕ್ಷ ದುರ್ಯೋಧನ ಒಪ್ಪೋದಿಲ್ಲ ಅದನ್ನ, ಇಬ್ಬರು ಸೆರೆ ಹಿಡಿದು ಒಳಗೆ ಹಾಕಿಬಿಡ್ತಾನೆ. ಸಾಂಬನ್ನು ಹಿಡಿದ್ಬಿಟ್ಟು ಒಳಗೆ ಹಾಕ್ತಾನೆ, ಸೀಜ್ ಮಾಡಿ ಹಾಕಿಬಿಡ್ತಾನೆ. ಸುದ್ದಿ ಹೋಗುತ್ತೆ, ಹಸ್ತಿನ ದ್ವಾರಕ್ಕೆ ಸುದ್ದಿ ಹೋಗ್ತದೆ. ಆಗ ಎಲ್ಲ ಯಾದವರು ಯುದ್ಧಕ್ಕೆ ಹೋಗೋಣ ತಯಾರಾಗ್ತಾರೆ. ಆ ಬಲರಾಮದವರು ಹೇಳ್ತಾರೆ, ಯೋಚನೆ ಮಾಡೋದು ಬೇಡ, ನನ್ನ ಶಿಷ್ಯ ಅವನು 4 ವರ್ಷ ಓದಿದ್ದಾನೆ, ನಾನು ಮ್ಯಾನೇಜ್ ಮಾಡ್ತೇನೆ ಅಂತ ಹೊರಡ್ತಾರೆ. ಉದ್ದವ ಇಬ್ಬರು ಇಬ್ಬರು ಬರೋದಲ್ಲಿಂದ ಮ್ಯಾನೇಜ್ ಮಾಡ್ತೇನೆ ಅಂತ ಬರ್ತಾರೆ. ಊರವ್ರು ಹಿಡ್ಕೋತಾರೆ, ನಾ ಬಂದಿದ್ದೀನಿ ಅಂತ ಹೇಳಿ ಕಳಿಸ್ತಾರೆ ಹಸ್ತಿನಾಪುರಕ್ಕೆ. ದುರ್ಯೋಧನ ದುರ್ಯೋಧನ ಬರ್ತಾನೆ, ಎಲ್ಲ ಪೂಜಾ ಸಾಮಗ್ರಿ ತಗೊಂಡು ಬರ್ತಾನೆ. ಬಲರಾಮ ಗುರುಗಳಲ್ಲ ಲೋಕದೃಷ್ಟಿಯಲ್ಲಿ. ಇವತ್ತು ಕಲ್ಲೋಡೆ ಹುಡುಗರು ಕೂಡ ಸಾರನ್ನಷ್ಟು ಮಟ್ಟಿಗೆ ಅಭ್ಯಾಸ ಇಟ್ಕೊಂಡಿರ್ತಾರೆ. ಬಂದ ಪೂಜೆಗೆಲ್ಲ ಶುರು ಮಾಡಿದ. ಆಗ ಹೇಳಿದ್ರು, ನೋಡಯ್ಯ ನಮ್ಮ ಹುಡುಗ ಹಿಡಿದಾಕಿದ್ದೀರಿ ನೀವೀಗ, ನಮ್ಮ ಕೃಷ್ಣನ ಮಗ ಆತ, ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಓ ಅದಕ್ಕೆ ಬಂದಿರ ನೀವೀಗ, ಅದು ಸಾಧ್ಯ ಇಲ್ಲ ಅಂತೇಳಿ ವಾಪಸ್ ಹೋಗ್ಬಿಡ್ತಾನೆ. ತಕ್ಷಣ ನೀವು ಬರೀ ಸುಮ್ಮನೆ ಬಂದ್ರೆ ಸರಿ, ಮಾತಾಡ ಕೆಳಗೆ ಹೋಗಿಬಿಡ್ತಾರೆ. ಬರೋದು ಭಾರಿ ಸಿಟ್ಟು ಬರೋದು ಬಲರಾಮ ದೇವರಿಗೆ. ನಾನೇನೋ ಶಿಷ್ಯ ಅಂತ ಕೇಳಕ್ ಬರ್ರಿ, ಹೀಗೆ ಮಾಡ್ತೀಯ, ಒಂದು ಕೈ ತೋರಿಸೇ ಬಿಡ್ತೀನಿ ಅಂತೇಳಿ ನೇಗಿಲು ತಂದಿರ್ತಾರಲ್ಲ, ತಗೊಂಡು ಭೂಮಿಗೆ ಹಾಕ್ತಾರೆ, ಎತ್ತುತ್ತಾರೆ. ಜಗತ್ತಿನ ದಾಖಲೆ ಅದು, ಹಸ್ತಿನಾಪುರನೇ ಎದ್ದು ಬಿಡುತ್ತೆ ಮೇಲಕ್ಕೆ. ಮನೆಗಿನ ಅಲ್ಲ, ಹಸ್ತಿನಾಪುರ ಪೂರ್ತಿ ಉಲ್ಟಾ ಎತ್ತಲಕ್ಕೆ ಹೋದಾಗ ಎಲ್ಲ ಬಾವೆ ಬಿಡಕತ ಬರ್ತಾರಾಗ, ಕಾಪಾಡಿ ಕಾಪಾಡಿ ಅಂತೇಳಿ. ಏನು ಕಾಪಾಡೋದು, ನಮ್ಮ ಹುಡುಗ ಬಿಟ್ಬಿಡ್ತೇವೆ ಕಾಪಾಡಿ ಅಂತ ಹೇಳಿ ಹಾಗೆ ನಿಲ್ಲಿಸಿದ್ರಂತೆ. ಹಸ್ತಿನಾಪುರ ಇವತ್ತಿಗೂ ಕೂಡ ಜಾರೋಕೆ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಹೀಗಿದೆ ಅಂತ ಭಾಗವತಲ್ಲಿ ಬರೀತಾರೆ. ಅದ್ಯಾಪ್ಯ ದೃಶ್ಯತೆ ಸ್ವಲ್ಪ ಸ್ಲೋಪಿಯಾಗಿದೆ ಅಂತ, ಯಾಕೆ ಅವ್ರು ಎತ್ತಿದ ಹಾಗೆ ಬಿಟ್ಬಿಡ್ತಾರೆ. ಹಾಗೆ ಹೇಳಿದ್ರು ಅದು ಎಲ್ಲ ಬಂದು ಶರಣಾದರಂತೆ. ಯಾತಕ್ಕೆ ಹೇಳಿದೆ ಅಂದ್ರೆ, ಯಾವ ಸ್ಟೇಜಲ್ಲೂ ಅವನು ಪ್ರಾಮಾಣಿಕನಲ್ಲ ಮದುವೆ ಕಾಲಕ್ಕೆ. ಆಮೇಲೆ ಪುಣ್ಯ ಬರಬಾರಿ, ಪುಣ್ಯದಿಂದ ಮದುವೆ ಭಯದಿಂದ ಮದುವೆ ಮಾಡಿ ಕೊಟ್ಟಾಗಾಯ್ತೇ ಹೊರತು ಅವನಿಗೆ ಭಕ್ತಿ ಬರಲೇ ಇಲ್ಲ. ಹುಂಡಿಗೆ ಭಯದಿಂದ ಹಾಕೋ ದುಡ್ಡು ಬೇರೆ, ಭಕ್ತಿಯಿಂದ ಹಾಕೋ ದುಡ್ಡು ಬೇರೆ. ಭಯದಿಂದ ಹಾಕಿದರೆ ಫಲ ಬರೋದಿಲ್ಲ, ಭಕ್ತಿಯಿಂದ ಹಾಕಿದರೆ ಮಾತ್ರ ಪೂರ್ಣ ಫಲ ಬರೋದು. ಇದು ದುರ್ಯೋಧನ ಮದುವೆ, ದುಶ್ಯಾಸನದ ಮದುವೆ ಅಂತದ್ದೇನೆ. ಈ ಮದುವೆ ಘಟ್ಟ ಎಲ್ಲ ನೋಡಿದಾಗ ಸಾತ್ವಿಕರ ಮದುವೆ ರೀತಿಯೇ ಬೇರೆ, ತಾಮಸರದೇ ಬೇರೆ. ಎಂದು ವಿವಾಹ ವರ್ಣದಲ್ಲಿ ಬಿಟ್ಟು ಆಗಬಾರದು. ವರ ಕನ್ಯೆಯರು ಹೇಗಿರಬೇಕು, ಅರ್ಹತೆ ಹೇಗಿರಬೇಕು, ಮದುವೆ ಯಾವ ಸ್ಥಳದಲ್ಲಿ ನಡೀಬೇಕು, ಮದುವೆ ಹೇಗಾಗಬೇಕು, ತಂದೆ ತಾಯಿ ಎಷ್ಟು ಎಚ್ಚರ ತಗೋಬೇಕು, ಎಷ್ಟು ವಿಷಯಗಳು ಹೇಳ್ತಾರೆ ಅಂದ್ರೆ ಲೆಕ್ಕನೇ ಇಲ್ಲ. ನಕಲ ಸಹದೇವರಿಗೂ ಮದುವೆ ಆಗ್ತದೆ. ಆಮೇಲೆ ಅರ್ಜುನ ಸುಭದ್ರ ಕಲ್ಯಾಣ, ಅದು ಭಾರಿ ಪ್ರಸಿದ್ಧ. ಸುಭದ್ರ ಅರ್ಜುನ ಸಹಿತಯಾತ್ರೆಗೆ ಅಂತ ಹೊರಡ್ತಾನೆ ಪಾಪ. ಒಂದು ರಾತ್ರಿ ಸಮಯ ಬ್ರಾಹ್ಮಣ ಬರ್ತಾನೆ, ಒಂದು ನನ್ನ ಗೋವುಗಳನ್ನು ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರೆ, ಬನ್ನಿ. ಇವತ್ತಾದ್ರೆ ಅಪ್ಲಿಕೇಶನ್ ಹಾಕಿ ಬಿಟ್ಬಿಟ್ರೆ ಮುಂದೆ ಹೋಗುತ್ತೆ. ಗೋವುಗಳು ಹೋದ್ಮೇಲೆ ಸುದ್ದಿ ಬಿಟ್ಟೋದು ಇವ್ರಿಗೆ. ಎಷ್ಟು ಫಾಸ್ಟ್ ಆಕ್ಷನ್ ಗೊತ್ತಾಗಿನ ಕಾಲಕ್ಕೆ ಅರ್ಜುನ ತಕ್ಷಣ ಹೊರಡ್ತಾನೆ. ಆದ್ರೆ ಶಸ್ತ್ರಾಸ್ತ್ರ ಬೇಕಾಗುತ್ತಾ ತನಗೆ. ಅಲ್ಲಿ ದ್ರೌಪದಿ ಧರ್ಮರಾಜ ಇರ್ತಾರೆ, ಅಲ್ಲಿ ಹೋಗಿಬಿಟ್ರೆ ಬ್ರಹ್ಮದೇವರು ಹೇಳಿದ್ದಾರೆ, ನಾರದರು ಹೇಗೆ ಕಳಿಸಿದ್ದಾರೆ, ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು. ಯೋಚನೆ ಮಾಡ್ತಾನೆ, ಶಸ್ತ್ರಾಸ್ತ್ರ ತಗೊಳ್ಳದೆ ಹೋದ್ರೆ ಬ್ರಾಹ್ಮಣನ ಗೋ ಹೊಡಿಯೋದಿಲ್ಲ, ತಗೊಂಡು ಬಿಟ್ರೆ ತಾನು ತೀರ್ಥಯಾತ್ರೆ ಮಾಡಬೇಕಾಗ್ತದೆ ವರ್ಷ. ಏನ್ ಮಾಡಬೇಕು ಅಜ್ಜುರಿ, ಎಂತ ಮಹಾತ್ಯಾಗಿ ಪುಣ್ಯಾತ್ಮ. ನಾನು ಬ್ರಾಹ್ಮಣನ ಕೆಲಸ ಗೋಗಳ ಸಂರಕ್ಷಣೆ, ಎರಡು ಗೋಬ್ರಾಹ್ಮಣ ಹಿತಾಯಚ, ನನ್ನ ವೈಯಕ್ತಿಕ ಕಷ್ಟಕ್ಕಿಂತ ಇದು ದೊಡ್ಡದು ಅಂತ ಹೇಳಿ ಒಳಗೆ ಹೋಗೇ ಬಿಡ್ತಾನೆ. ಶಸ್ತ್ರಾಸ್ತ್ರ ತರ್ತಾನೆ, ಆ ಕರಡನ್ನು ಹೊಡಿತಾನೆ, ಆ ಗೋವು ತಂದು ಬ್ರಾಹ್ಮಣ ಒಪ್ಪಿಸಿಬಿಡ್ತಾನೆ. ಮರುದಿವಸ ಬೆಳಿಗ್ಗೆ ಸಭೆಯಲ್ಲಿ ತೀರ್ಮಾನವಾಗುತ್ತದೆ, ನಾನೇ ತೀರ್ಥಯಾತ್ರೆ ಹೋಗ್ತೇನೆ ಅಂತ ಹೇಳ್ತಾನೆ. ಅವ್ರು ಹೋಗೋದು ಬೇಡ ಅಂತ ಹೇಳ್ತಾರೆ, ನೀನು ಒಳ್ಳೆ ಕೆಲಸಕ್ಕೆ ಧರ್ಮ ಉಲ್ಲಂಘನೆ ಮಾಡಿರೋದ್ರಿಂದ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಆ ರೀತಿ ಜಪ ಮಾಡಿಕೊಂಡ್ರೆ ಜನ ಇದನ್ನೇ ಫಾಲೋ ಮಾಡ್ತಾರೆ, ಎಷ್ಟು ಇಂಪಾರ್ಟೆಂಟ್ ಅದು, ಇದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಪಾಪ ಏಕಾಶಿ ತುಂಬಾ ಸುಸ್ತಾಗಿತ್ತು, ನೀರು ಕುಡಿ ಅಂದ್ರು, ಉಳಿದವರಲ್ಲಿ ಏಕಾಶಿ ನೀರು ಕುಡಿಬಹುದು ಅಂದ್ರೆ ಇವ್ರು ಮಾಡ್ಕೊಂಡ್ಬಿಡ್ತಾರೆ ಇದ್ದಕ್ಕಿದ್ದಾಗೆ. ಕೆಲವು ಜನ ಅದಕ್ಕೆ ಕಾಯ್ತಿರ್ತಾರೆ, ಅದಕ್ಕೆ ಆ ರೀತಿ ಮಾಡೋದಿಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಾರೆ. ಇದು ತರ ಅರ್ಜುನ ಅಂತ ಪುಣ್ಯಾತ್ಮ ಅಂತಾನೆ, ಮುಂದೆ ಸುಭದ್ರ ಕಲ್ಯಾಣ ಆಗ್ತದೆ ಆತನೇ ಪಾಪ. ಮುಂದೆ ಕಥೆಗೆ ಸುಭದ್ರ ಕಲ್ಯಾಣ ಆಗ್ತದೆ, ಗೋವುಗಳಿಗೋಸ್ಕರ ತ್ಯಾಗ ಮಾಡಿದ, ಬ್ರಾಹ್ಮಣರಿಗೋಸ್ಕರ ತ್ಯಾಗ ಮಾಡಿದ. ನಾವು ಗೋವುಗಳನ್ನೇ ತ್ಯಾಗ ಮಾಡ್ತೇವೆ, ಬ್ರಾಹ್ಮಣರನ್ನೇ ತ್ಯಾಗ ಮಾಡ್ತೇವೆ, ಅದು ಅಭದ್ರ ಕಲ್ಯಾಣ ಆಗ್ತದ. ಅದು ಸುಭದ್ರ ಕಲ್ಯಾಣ, ಅಭದ್ರ ಕಲ್ಯಾಣ. ಹೊರಟ ತೀರ್ಥಯಾತ್ರೆಗೆ ಹೊರಟಾಗ ವಿಚಿತ್ರ ಕಥೆಗಳು, ಗಂಗಾ ಸ್ನಾನ ಮಾಡಿ ಹರಿದ್ವಾರದಲ್ಲಿ ಇಳ್ಕೊಂಡ, ಒಂದು ಮುಳುಗ ಹಾಕಿದ, ಉಲುಪಿಯಲ್ಲಿ ಹೇಳ್ಕೊಂಡು ಹೋಗಿಬಿಡ್ತಾಳು ಉಲುಪಿ, ದೊಡ್ಡ ಹಾವಳು. ನೋಡಿದ್ರೆ ನಾಗಲೋಕ, ಯಾಕೆ ವಾಸುಕಿ ಕೇಳ್ತಾನೆ ಏನ್ ವಿಷಯ ಅಂದ್ರೆ, ನನ್ನ ಮಗಳು ಮದುವೆ ಆಗಿತ್ತು, ಗಂಡ ಸತ್ತೋಗಿದ್ದಾನೆ, ಉತ್ತರಾಧಿಕಾರಿ ಇಲ್ಲ, ಉತ್ತರಾಧಿಕಾರಿ ಇಲ್ಲ, ಅದು ಗರ್ಭಾಧಾನ ಮಾಡು ಅಂತ ಕೇಳ್ತಾರೆ. ಹಿಂದಿನ ಕಾಲಕ್ಕೆ ಅಲೋಡ್, ಅದು ಕಲಿಯುಗದಲ್ಲಿ ಅದೆಲ್ಲ ಅಲೋಡ್ ಇಲ್ಲ, ಅದು ಯಾವುದೋ ವಂಶ ಉಳಿಸ್ಲಕ್ಕಲ್ಲ, ರಾಜಮನೆತನ ಉಳಿಬೇಕಾದ್ರೆ ಯಾವುದೋ ಕಾರಣಕ್ಕೆ ವಂಶ ನಿಲ್ಲೋ ಪ್ರಸಂಗ ಬಂದ್ರೆ ದೈವಿಕವಾದ ರೀತಿಯಲ್ಲಿ ಗರ್ಭಾಧಾರ ಮಾಡಿಸಬಹುದು ಅಂತ ಒಂದು ಪದ್ಧತಿ, ನಿಯೋಗ ಪದ್ಧತಿ ಅಂತಿದೆ. ಅದನ್ನು ಹೇಳಿದಾಗ ಅರ್ಜುನ ಯೋಚನೆ ಮಾಡ್ತಾನೆ, ನಾನೀಗ ಮಾಡಿದರೆ ವಂಶ ಉಳಿಯುತ್ತದೆ, ಆದರೆ ನನ್ನ ಧರ್ಮ ಹೋಗ್ತದೆ. ತೀರ್ಥಯಾತ್ರೆ ಬರೀ ತೀರ್ಥಯಾತ್ರೆ ಅಲ್ಲ, ಬ್ರಹ್ಮಚರ್ಯದ ತೀರ್ಥಯಾತ್ರೆ ಅಂತ ಹೇಳಿರ್ತಾರೆ. ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ, ನನ್ನ ಬ್ರಹ್ಮಚರ್ಯ ಪಾಲನೆಗಿಂತ ವಂಶೋದ್ಧಾರ ದೊಡ್ಡದು ಅಂತೇಳಿ ಗರ್ಭಾಧಾರ ಮಾಡ್ತಾನೆ. ಇರಾವಾನ್ ನನ್ನ ಮಗ ಹುಟ್ಟುತ್ತಾನೆ, ಇರಾವಾನ್ ದೊಡ್ಡ ಹಾವವನು, ಒಂದು ಭೀಷ್ಮ ಪರ್ವದಲ್ಲಿ ಅವನು ಅವಸಾನ ಹೊಂದ್ತಾನೆ, ಮಂಗಳನ ಅಂಶ ಅವನು. ಅಲ್ಲಿಂದ ಅರ್ಜುನ ಮುಂದೆ ಹೋಗ್ತ, ಉಲುಪಿ ಹೆಂಡತಿ ಅಲ್ಲ, ತುಂಬಾ ದಿನ ಸಿನಿಮಾದಲ್ಲಿ ಹೆಂಡತಿ ಮಾಡಿ ಹಾಕ್ಬಿಟ್ಟಿದ್ದಾರೆ, ಅವಳನ್ನು ಹೆಂಡತಿ ಅಲ್ಲ, ಅವಳು ಅವಳು ಪರಸ್ತ್ರೀನೇ. ಗರುಡೇನ ಅತ್ಯಪತ್ಯು, ಗರುಡ ಬಂದು ಗಂಡ ತಿಂದ ಹಾಕಿದ್ದಂತೆ. ಇದರಲ್ಲಿ ಗರ್ಭಾಧಾನ ಮಾಡಿದ ಕಥೆ ಮುಂದೆ ಹೋಗ್ತಾನೆ. ಅಲ್ಲಿ ಒಂದು ವಿಚಿತ್ರ ಪ್ರಸಂಗ, ಚಿತ್ರಾಂಗದೆ ಅಂತ ಒಬ್ಳು ಸಿಗ್ತಾಳೆ, ಅದು ಪಾಂಡ್ಯ ದೇಶ. ಚಿತ್ರಾಂಗದೆ ಇರ್ತಾಳೆ, ಶಚಿದೇವಿಯಾಗಿ, ಇಬ್ರು ಗಂಡ ಹೆಂಡಿದ್ರೆ ನೋಡ್ತಾಳೆ, ಇಬ್ರು ಹೋಗ್ತಾರೆ ಮದುವೆ ಆಗ್ಲಿಕ್ಕೆ ಅಂತೇಳಿ ಮಾವನ್ನು ಕೇಳ್ತಾನೆ ವೀರಸೇನರಾಜನ್. ಆತ ಹೇಳ್ತಾರೆ, ನಮ್ಮ ಮನೆ ವಿಚಿತ್ರವಾದ ಮನೆ ನಮ್ಮದು, ನಮ್ಮ ಮನೆ ಗಂಡು ಮಕ್ಕಳೇ ಹುಟ್ಟೋದಿಲ್ಲ, ಬರೀ ಹೆಣ್ಮಕ್ಳು ಮಾತ್ರ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಉಪಾಯ ಏನು ಅಂದ್ರೆ, ಮಗಳ ಮಗನ ತತ್ತೋಗುತ್ತೇವೆ ನಾವು, ನಮ್ಮ ಮಗ ಅಂತ ಮಾಡ್ಕೋತೇವೆ, ಪುತ್ರಿಕಾ ಪುತ್ರ ಧರ್ಮ ಮಾಡ್ಕೋತೇವೆ, ಇವಳಲ್ಲಿ ಮಗ ಹುಟ್ಟಿದ್ ನನಗೆ ಕೊಡಬೇಕು ಅಂತ ಹೇಳ್ತಾನೆ, ಒಪ್ಕೋತಾನೆ, ಮದುವೆ ಆಗ್ತಾನೆ, ಬಬ್ರುಹಾನ ಹುಟ್ಟುತ್ತಾನೆ, ಆ ದೇಶಕ್ಕೆ ಸೇರ್ತಾನೆ. ಅರ್ಜುನ ಮುಂದೆ ಹೋಗ್ತಾನೆ, ಮತ್ತೆ ಅಲ್ಲಿಂದ ಹೋಗಿ ಈ ಕನ್ಯಾಕುಮಾರಿಗೆ ಬರ್ತಾನೆ. ಅಲ್ಲಿ ಕನ್ಯಾತೀರ್ಥ ಅಂತ ಇವತ್ತಿಗೂ ಇದೆ, ಅಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಕಾಲಿಡ್ತಾನೆ. ಐದು ಮೊಸಳೆ ಬಂದು ಕಾಲು ಹಿಡಿದು ಬಿಡ್ತಾವೆ, ಐದು ಮೊಸಳೆ ಒಂದಲ್ಲ, ಐದು ಮೊಸಳೆ ಒಟ್ಟಿಗೆ ಹಿಡಿತಾವೆ. ಅರ್ಜುನ ಎಂಥ ಮಹಾವೀರ ಗೊತ್ತಾ, ಕಾಲು ಜೋರಾಗಿ ಎಳ್ಕೊಂಡಂತೆ ಐದು ಕಡೆ ಬಂದು ಬಿಡ್ತಾವೆ. ಇದು ಅರ್ಜುನನ ಸಾಮರ್ಥ್ಯಕ್ಕೆ ನಿದರ್ಶನ. ಇದು ಒಂದು ಐದು ಜನ ಮೊಸಳೆ ಅಲ್ಲ, ಅಪ್ಸರಿಯರ್ವರೆಲ್ಲ ಕೂಡ ವರ್ಗ ಅಂತ ಅವಳು ದೊಡ್ಡ ಅಪ್ಸರೆ. ಅರ್ಜುನ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಕೂಡ, ಏನು ಅಂತ ಕಥೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅವೆಲ್ಲ ಅಪ್ಸರಿಯರು, ಋಷಿ ಇದ್ದ, ತುಂಬಾ ತೆಳ್ಳಗಿದ್ದ, ಕುರೂಪಿಯಾಗಿದ್ದ, ಜೋರ ನಕ್ಕ ಬಿಟ್ಟಿದ್ದಕ್ಕೆ ಅವ್ರು ಶಾಪ ಕೊಡ್ತಾನೆ, ನಾವೆಲ್ಲ ಬ್ರಾಹ್ಮಣರು ವ್ರತ ಉಪವಾಸ ಮಾಡ್ಕೊಂಡು ಬದುಕೋರು, ನಾವಿರೋದೇ ಹಾಗೆ, ಅದನ್ನ ಕಂಡು ಅಪಹಾಸ್ಯ ಮಾಡ್ತೀರಾ, ನೀವು ಕುರೂಪಿಗಳಾಗಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಮೊಸಳೆ ಅಸಹ್ಯದ ಪ್ರಾಣಿ, ನೋಡಿದ್ರೆ ಅಸಹ್ಯ ಆಗುತ್ತೆ, ಅದಕ್ಕೆ ಅಪಹಾಸ್ಯ ಮಾಡಿದ್ದರ ಫಲ ಆ ರೀತಿ ಹುಟ್ಟಬೇಕಾಯ್ತು. ಅವರು ಐದು ಜನ ಒಟ್ಟಿಗೆ ಅವಮಾನ ಮಾಡಿದ್ರೆ ಒಟ್ಟಿಗೆ ಹುಟ್ಟುತ್ತಾರೆ, ಆಗ ವಿಶಾಪ ಬೇಕಲ್ಲ, ತಪ್ಪಾಯ್ತು ಅಂತ ಕೇಳ್ಕೊತಾರೆ, ಆಗ ಅವರು ವಿಶಾಪ ಕೊಡ್ತಾರೆ. ಯಾವ ಒಬ್ಬನ ಕಾಲು ಹಿಡಿದಾಗ ಒಟ್ಟಿಗೆ ಐದು ಜನ ಎತ್ತಾನಲ್ಲ, ಅವನಿಂದ ಐದು ಬಾಣ ಬಿಟ್ಟು ಅವನು ಒಟ್ಟಿಗೆ ಅಭ್ಯಾಸ ಅದ, ಆತನಿಗೆ ಐದು ಒಟ್ಟಿಗೆ ಮಾಡೋದು ಸಾಧ್ಯ ಇದೆ, ಅವನ ಕಾಲು ಹಿಡಿದ ಮಾತ್ರ ಸಾಧ್ಯ ಅಂತಾರೆ. ಕಾಲು ಹಿಡಿತಾರೆ, ಹೇಳ್ಕೊಂಡ್ಬಿಡ್ತಾನೆ, ಎಲ್ರಿಗೂ ಶಾಪ ಮೋಕ್ಷ ಆಗ್ತದೆ. ಕನ್ಯಾತೀರ್ಥ ಅಂತ ಆಚಾರ ಹೇಳ್ತಾರೆ, ಆಚಾರ ಸ್ನಾನ ಮಾಡಿದ ಜಾಗ ಅದು. ಆಚಾರ ಮಂದಿರದಲ್ಲಿ ಹೇಳ್ತಾರೆ, ಕನ್ಯಾತೀರ್ಥದಲ್ಲಿ ಆಚಾರ ಸ್ನಾನ, ವಾದಿರಾಜ ಸ್ವಾಮಿ ಸ್ನಾನ ಮಾಡಿದ ಜಾಗ, ಎಲ್ಲ ಜ್ಞಾನಿಗಳೆಲ್ಲ ಮಿಂದ ಜಾಗ. ಅದಿರೋದೇ ಜನಕ್ಕೆ ಗೊತ್ತಿಲ್ಲ ಫಸ್ಟ್ ಇವತ್ತು. ಕನ್ಯಾಕುಮಾರಿ ಹೋದವ್ರು ಯಾರು ಸ್ನಾನಕರು ನೋಡಿ ಕೂಡ ನೋಡೋದಲ್ಲ ಯಾರೋ ಅದನ್ನ, ಅಲ್ಲಿ ಹೋಗ್ತಾರೆ ಅವ್ರು ನೆಕ್ಕೊಂಡ್ ಬಿಡ್ತಾರೆ. ಪಿಕ್ನಿಕ್ ಹೋಗೋರೇ ಜಾಸ್ತಿ, ಕೆಲವರು ಸನ್ಸೆಟ್ ನೋಡ್ಕೊಂಡು ಬಂದ್ಬಿಡ್ತಾರೆ. ಇವತ್ತು ಫಸ್ಟ್ ಕ್ಲಾಸ್ ಕನ್ಯಾತೀರ್ಥ ಇದೆ, ದೊಡ್ಡ ಸರೋವರ ಅದು. ಅಲ್ಲಿ ಸ್ನಾನ ಮಾಡಿದ್ರೆ ಆಚಾರ ಹೇಳ್ತಾರೆ, ಯಾಸೂತೆ ವಾದಿರಾಜ ಸ್ವಾಮಿ ಬರೀತಾನೆ, ಯಾಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಅಪುನರ್ಭವಾನ್, ಕನ್ಯಾಕಿಲೇಯಂ ತೀರ್ಥಂಚ ಕನ್ಯಾತೀರ್ಥಮಿದಂ ಕಿಲ ಅಂತೇಳಿ ತೀರ್ಥ ಬರುವಂತದ ಮಾತು. ಅಲ್ಲಿ ಸ್ನಾನ ಮಾಡಿದರೆ ಆರೋಗ್ಯ ಭಾಗ್ಯ ಎಲ್ಲ ಬರ್ತದಂತ ತೀರ್ಥ. ಅಲ್ಲಿ ಸ್ನಾನ ಮಾಡಿ ಅರ್ಜುನ ಮುಂದೆ ಹೋಗ್ತಾನೆ. ಆಮೇಲೆ ರೈವತ ಪರ್ವತಕ್ಕೆ ಬರ್ತಾನೆ, ಸುದ್ದಿ ಗೊತ್ತಾಗುತ್ತೆ. ಏನು ಸುದ್ದಿ? ಈಗಾಗಲೇ ಬಲರಾಮದೇವರು ಮಾತು ಕೊಟ್ಟಿದ್ದಾರೆ, ಸುಭದ್ರೆಯನ್ನ ದುರ್ಯೋಧನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಸುದ್ದಿ ಬಂತು. ಅರ್ಜುನಿಗೆ ಭಾರಿ ದುಃಖ ಆಯ್ತು, ತಾನು ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ಕೃಷ್ಣನಿಗೆ ಹತ್ತಿರ ಆಗಬೇಕು ಅಂತ ಆತನ ಯೋಚನೆ ಇತ್ತು. ತಪ್ಪಿತಲ್ಲ ಅಂತ ತುಂಬಾ ದುಃಖ, ಏನ್ ಮಾಡಿ ತೋಚಲೇ ಇಲ್ಲ ಅಂತಾರೆ. ಸನ್ಯಾಸಿ ವೇಷ ಹಾಕೊಂಡ್ಬಿಡ್ತಾನೆ ತಕ್ಷಣನೇ. ಆ ಕೃಷ್ಣ ಸತ್ಯಭಾಮ ಇಬ್ಬರು ಕೂಡ ದ್ವಾರಕೆಯಲ್ಲಿರ್ತಾರೆ ಅಂತಃಪುರದಲ್ಲಿ. ಕೃಷ್ಣ ಜೋರಾಗಿ ನಕ್ಕಬಿಡ್ತಾನೆ. ಸತ್ಯಭಾಮ ದೇವಿ ಗೊತ್ತ, ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ. ಅವರು ಕೇಳ್ತಾರೆ ಕೃಷ್ಣ ಯಾಕೆ ನಕ್ಕಿದ್ದು ಅಂತ ಕೇಳ್ತಾರೆ ಲೋಕದೃಷ್ಟಿಯಲ್ಲಿ. ಆ ಕೃಷ್ಣ ಬಾ ತೋರಿಸ್ತೇನೆ ಕರ್ಕೊಂಡ್ಬರ್ತಾರೆ. ನಮ್ಮ ಅರ್ಜುನಪ್ಪ ಮದುವೆ ಆಗ್ಬೇಕಂತೆ ಸನ್ಯಾಸಿ ವೇಷ ಹಾಕೊಂಡ್ಬಿಟ್ಟಿದ್ದಾನೆ. ಸನ್ಯಾಸಿ ಆಗ್ತಾನೆ ಅಂದ್ರೆ ಮದುವೆ ಮಾಡಿಕೊಡೋದಿಲ್ಲ, ಸನ್ಯಾಸಿ ವೇಷ ಹಾಕೊಂಡ್ಬಿಟ್ಟು ಯಾರು ಮದುವೆ ಮಾಡಿಕೊಡ್ತಾರೆ? ಅರ್ಜುನ ಏನ್ ಹಣೆಬಾರ ಅಂತ ಕೇಳ್ತ. ಕೃಷ್ಣ ತೋಚನೇ ಇಲ್ಲ, ಅದಕ್ಕೆ ಸನ್ಯಾಸಿ ವೇಷ ಹಾಕೊಂಡ್ಬಿಟ್ಟು ಹೇಳ್ತಾರೆ. ಯೋಚನೆ ಮಾಡಬೇಡ, ಇದೇ ವೇಷದಲ್ಲೇ ಮದುವೆ ಮಾಡ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಕೃಷ್ಣ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್, ಯೋಚನೆ ಮಾಡಬೇಡ, ಹೀಗೆ ಇರು, ಹಾಗೆ ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿ ಸುದ್ದಿ ಆಯ್ತು. ಸ್ವಾಮಿಗಳು ಬಂದಿದ್ದಾರೆ, ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ. ಇವತ್ತು ಯಾರು ಬಂದು ಸುದ್ದಿ ಆಗೋದು? ಸ್ವಾಮಿಗಳು ಭಾರಿ ದೊಡ್ಡ ಸುದ್ದಿ ಆಗಿಬಿಡ್ತಾರೆ. ಊಟಕ್ಕೆ ಮುಖ್ಯ ಊಟ ಸಿಗ್ತದೆ ಅಂತ ಅದೇ ಪ್ರಾಬ್ಲಮ್. ಎಲ್ಲ ಸೇರಿಬಿಡ್ತಾರೆ. ಬಲರಾಮದೇವರು ಬರ್ತಾರೆ ಅಲ್ಲಿಗೆ, ಕೋಟಿ ಗಟ್ಟಲೆ ಯಾದವರು ಬಂದ್ಬಿಡ್ತಾರೆ. ಇವತ್ತು ಬರ್ ದೊಡ್ಡ, ಇವತ್ತೆ ಶಂಖೋದ್ಧಾರ ಅಂದ್ರೆ ಅದೇನೆ, ಬೇಟ್ ದ್ವಾರಕ ಅದೇ, ಎಲ್ಲ ಬಂದ್ಬಿಡ್ತಾರೆ. ಅರ್ಜುನ ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ ಬಲರಾಮದೇವರು, ಯತಿಗಳು ಅಂತ ಹೇಳಿ. ಪಾಪ ಅರ್ಜುನ ನಿಜವಾದ ಯತಿ ಅಲ್ಲೇ ಇಲ್ಲ, ಭಾರಿ ಗಾಬೆ ಆಗ್ತದೆ ಅರ್ಜುನ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಬಲರಾಮದೇವ್ರು, ಎಷ್ಟು ದೊಡ್ಡ ಮಹಾನುಭಾವರು, ನನ್ನ ನಮಸ್ಕಾರ ಮಾಡಿಬಿಟ್ರಲ್ಲ ಅಂತೇಳಿ ತಿರುಗಿ ತಾನು ನಮಸ್ಕಾರ ಮಾಡಿಬಿಡ್ತಾರೆ. ಅವ್ರು ಕೇಳ್ತಾರೆ ಸ್ವಾಮಿಗಳು ನಮಸ್ಕಾರ ಮಾಡಬಾರ್ದು ಗೃಹಸ್ಥರಿಗೆ ಅಂದ್ರೆ? ಸ್ವಾಮಿ ನಾನ್ಯಾವ ಮೂಲ್ಯ ಸ್ವಾಮಿ, ನೀವೆಂತ ಗೃಹಸ್ಥರು, ನಮ್ಮ ಸನ್ಯಾಸಕ್ಕಿಂತ ನೀವು ಗೃಹಸ್ಥರು ಭಾರಿ ದೊಡ್ಡದವರು ಅಂತ ಹೇಳಿಬಿಡ್ತಾರೆ. ಬಲರಾಮದೇವ್ರು ಭಾರಿ ಇಂಪ್ರೆಸ್ ಆಗಿಬಿಡ್ತಾರೆ. ಒಳ್ಳೆ ಜ್ಞಾನಿಗಳು ಯತಿಗಳು ಅಂತ ಗೊತ್ತಾಗಿಬಿಟ್ಟು ಕೃಷ್ಣ ಇವ್ರು ಜಾತ್ರೆ ಮಾಸ್ತ ನಮ್ಮಲ್ಲಿ ಆಗ್ಬೇಕು ಸರ್ತಿ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಅಣ್ಣ ನೋಡು ಹೇಗಿದ್ದಾರೆ ಸ್ವಾಮಿಗಳು, ಯುವ ಬಲಿ ದರ್ಶನೀಯೋ ಅತಿ ವಾಗ್ಮಿ, ಒಳ್ಳೆ ಯುವಕ, ಭಾರಿ ಬಲಿಷ್ಠ, ಭಾರಿ ಸುಂದರ, ಇಂದ್ರಕಾಮರ ಸಮ, ಮನ್ಮಥ ಅಷ್ಟು ಸುಂದರ, ಮತ್ತೆ ವಾಗ್ಮಿ ಪಟ್ಲಾಸ ಮಾತಾಡ್ತಾನೆ, ನೀನೇ ಟ್ಯೂಪ್ ಆಗಿಬಿಟ್ಟು ಅಂತ ಮಾತಾಡ್ತಾನಂತ. ಅಂಥವ್ರು ಚಾತುರ್ಮಾಸ್ಯ ಕುಡಿಸ್ತಾರೆ ಎಲ್ಲಾದ್ರೂ ಕೂಡ, ಎಲ್ಲಿ ಕುಡಿಸೋಣ ಅಂತ ಕೇಳ್ತಾರೆ. ಕನ್ಯಾಕಾಂತಪುರದಲ್ಲಿ ಆಗ್ಲಿ. ಆಯ್ತು ಅಣ್ಣ, ನನಗಂತೂ ಒಪ್ಪಿಗೆ ಇಲ್ಲ, ನೀನು ದೊಡ್ಡ ನಿನ್ ಮಾತು ಕೇಳಬೇಕಲ್ಲ, ಕೇಳ್ತೇನೆ ಅಂತ ಕೃಷ್ಣ ಹೇಳಿದ್ದ. ದೊಡ್ಡವ್ರ ಮಾತು ಕೇಳು ಅಂತ ಹೇಳ್ತಾನೆ. ಅಂದ್ರೆ ಯಾವ ಬಲರಾಮ ದೇವರು ದುರೋಧನ ಮಾತು ಕೊಟ್ಟಿದ್ದಲ್ಲ ಅವ್ರ ಕೈಲೇ ಇನ್ವಿಟೇಷನ್ ಕೊಡ್ತಾನೆ ಪರಮಾತ್ಮ. ಇದು ದೇವರ ಸಂಕಲ್ಪ, ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನು, ಒಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಯಿ, ಅಬ್ಬರದ ಹೆದ್ದೈವ ನೀವ ಮತ್ತೊಬ್ಬರನು ಲೆಕ್ಕಿಸನು ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಆ ಕ್ಷಣಕ್ಕೆ ತಿಳಿಸ್ತಾರೆ. ಆಗ ಒಂದು ದಿವಸ ಅವರೆಲ್ಲ ಬೇರೆ ಕಡೆ ಹೋಗಿರ್ತಾರೆ. ಸುಭದ್ರಾದೇವಿ ಕೃಷ್ಣ ಹೇಳ್ತಾರೆ, ಸುಭದ್ರ ಯತಿಗಳು ಬಂದಿದ್ದಾರಲ್ಲ, ನೀನು ಪರ್ಸನಲ್ ಕೇರ್ ತಗೊಂಡು ಸೇವೆ ಮಾಡು ಅಂತ ಹೇಳ್ತಾರೆ. ಇಷ್ಟೇ, ಪರ್ಸನಲ್ ಕೇರ್ ತಗೊಂಡು ಸೇವೆ ಮಾಡಬೇಕು. ಸೇವೆ ಮಾಡ್ತಾ ಇರ್ತೇವೆ. ಚಾತುರ್ಮಾಸ್ಯ ಮುಗಿತು, ಆಗಲೇ ಮದುವೆ ಮಾಡಿಸೋದಿಲ್ಲ ಕೃಷ್ಣ. ಚಾತುರ್ಮಾಸ್ಯ ಮದುವೆ ಆಗಬಾರದು, ಅದೊಂದು ಧರ್ಮ ಅದು. ಇವತ್ತು ಧರ್ಮನೇ ಹೋಗಿಬಿಟ್ಟಿದೆ, ಆ ಕಾಲ ಭಾಗ ಸಿಕ್ಕಾಬಟ್ಟೆ ಹೋದ್ರೆ ಆಗಲೇ ಮಾಡಿಸಿಬಿಡ್ತಾರೆ ಜನಗಳೆಲ್ಲ. ಭಾರಿ ತಪ್ಪದು ಎಲ್ಲ ಲೋಕ ಧರ್ಮ ತೋರಿಸಿದ್ದೇ ಭಗವಂತ, ಓದೋದು ವಿರುದ್ಧ ಮಾಡೋದು ಎಷ್ಟು ತಪ್ಪಾಗ್ತದಾಗ ಎಲ್ಲ ಹೋಗಿರ್ತಾರೆ. ಆಗ ಸುಭದ್ರೆ ಕೇಳ್ತಾಳೆ, ಅರ್ಜುನ ಗೊತ್ತಿಲ್ಲ, ಅರ್ಜುನ ಅಂತ ಗೊತ್ತಿಲ್ಲ, ಕೃಷ್ಣ ಹೇಳಿಲ್ಲ ಅದನ್ನ. ಸ್ವಾಮಿಗಳು ತುಂಬಾ ಸಂಚಾರ ಮಾಡಿರ್ತೀರಲ್ಲ, ನೀವು ತುಂಬಾ ಜನ ಕಂಡಿರ್ಬೇಕಲ್ಲ, ನಮ್ಮ ಬಂಧುಗಳಾದ ಪಾಂಡವರನ್ನ ಕಂಡ್ರ ಅಂತ ಕೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ. ಅದರಲ್ಲಿ ಕುಂತಿಯವರೆಲ್ಲ ಕಂಡ್ರ? ಹ್ಞೂ ಅಂತ ಹೇಳ್ತಾರೆ. ಆಮೇಲೆ ಅರ್ಜುನ ಅಂತ ಮಧ್ಯದ ಪಾಂಡವ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಂತೆ, ನೀವು ಸಂಚಾರ ಮಾಡ್ತೀರ, ಎಲ್ಲರ ಕಂಡಿದ್ದೀರಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ. ಅದೆಲ್ಲಿದ್ದಾನೆ ಹೇಳ್ತೀರಾ ಅಂತ ಕೇಳಿದ್ರೆ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲಿ ನೋಡ್ತಾಳಪ್ಪ ಬೆಳೀತಾಳೆ ಅಂತೇಳಿ ಹಾಗೆ ಹೇಳ್ತಾರೆ. ಎಲ್ಲಿ ಎಲ್ಲಿ ಅಂತ ಕೇಳ್ತಾಳೆ, ಹಾಗೆ ಹೇಳ್ತಾರೆ ಅರ್ಜುನ. ಅಹಮೇವ ಅರ್ಜುನ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತಾ ಲೆಕ್ಕನೇ ಇಲ್ಲ ಆಕೆಗೆ, ಭಾರಿ ಸಂತೋಷ ಪಡ್ತಾಳೆ. ಆಗ ಅರ್ಜುನ ಹೇಳ್ತಾರೆ, ಸುಭದ್ರ ನಾವಿಬ್ರು ಗಾಂಧರ್ ವಿವಾಹ ಮಾಡ್ಕೊಂಬೇಡೋಣ ಅಂತ ಹೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು, ಇಬ್ರು ಒಪ್ಪಿದ್ದೇವಲ್ಲ. ಆಗ ಸುಭದ್ರ ಹೇಳ್ತಾಳೆ, ಇಲ್ಲ ಇಲ್ಲ, ಕೃಷ್ಣ ಹೇಳಿದ್ದಾರೆ ನಿನ್ನ ಸೇವೆ ಮಾಡು ಅಂತ ಹೇಳಿದ್ದಾರೆ, ಮದುವೆ ಆಗು ಅಂತ ಹೇಳಿಲ್ಲ. ಕೃಷ್ಣನ ತಂಗಿಯಾಗಿದೆ, ಎಂಥ ಒಂದು ಕಲ್ಚರ್ ಬಂದಿದೆ ನೋಡ್ಬೇಕು. ಅದಕ್ಕೆ ಸುಸಂಸ್ಕೃತ ಮನೆತನ ಅಂದ್ರೆ ಅಲ್ಲಿ ಧರ್ಮ ಇರ್ತದೆ. ಹಣಕಾಸಿಗೆ ಮದುವೆ ಅಲ್ಲ, ಧರ್ಮಕ್ಕೆ ಮದುವೆ ಆಗಬೇಕು, ಸಂಸ್ಕೃತಿಗೆ ಇರಬೇಕು. ಅರ್ಜುನ ಇಂದ್ರಾವತಾರ, ಇವಳು ಹಾಗಲ್ಲ. ಆದ್ರೆ ಕೃಷ್ಣನ ತಂಗಿಯಾಗಿದ್ದು ಕೆಟ್ಟ ಅರ್ಜುನ ಅವಸರ ಪಡ್ತಾನೆ, ಅವಸರ ಪಡೋದಿಲ್ಲ ಆಕೆ. ಇಲ್ಲ, ಕೃಷ್ಣನ ಮದುವೆ ಮಾಡಿಕೊಟ್ಮೇಲೆ ಮದುವೆ, ಮೊದಲು ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಆ ಕ್ಷಣಕ್ಕೆ ಕೃಷ್ಣನ ಧ್ಯಾನ ಮಾಡ್ತಾನೆ, ಕೃಷ್ಣ ಬರ್ತಾನೆ, ಮದುವೆ ನಡೆಸಿಕೊಡ್ತಾನೆ ಕೃಷ್ಣ. ಅದ್ಭುತವಾದ ಮದುವೆ ಅದು. ಆಗಲೇ ಮಧ್ಯರಾತ್ರಿ ಮದುವೆ, ಮತ್ತೆ ಕೃಷ್ಣ ಎಲ್ಲ ದೇವತೆಗಳು ಬರ್ತಾರೆ. ಮದುವೆ ಎಲ್ಲ ಮುಗಿಸಿ ಅರ್ಜುನ ನಿಮ್ಮ ಮದುವೆ ಆಯ್ತು, ಇಲ್ಲದ ಹೋಗೋದು ಭಾರಿ ಪದ್ಧತಿ ಇದೆ, ನೀನು ಯೋಚನೆ ಮಾಡಬೇಡ, ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾನೆ. ರಥ ಕೊಡ್ತೇನೆ, ನನ್ನ ರಥ ಕೊಡ್ತೇನೆ ತಗೊಂಡು. ಅರ್ಜುನ ಸನ್ಯಾಸಿ ವೇಷ ಏನು ತಂದಿರ್ತಾನೆ ಪಾಪ, ಸನ್ಯಾಸಿ ವೇಷದಲ್ಲಿ ಬರೀ ಬಂದಿತ್ತು. ಎಲ್ಲ ಕೊಡ್ತೇನೆ, ಯೋಚನೆ ಮಾಡಬೇಡ, ದೇವರು ಸರ್ವಸ್ವ ಕೊಡ್ತಾನೆ ಅಂತ ಅರ್ಥ. ಸರ್ವಸ್ವ ಕೊಡ್ತಾನೆ ಭಗವಂತ, ದೇವರು ಕೊಟ್ಟದ್ದು ಯಾರು ಕೊಡ್ತಾರೆ? ಎಲ್ಲ ಕೊಟ್ಟಿರೋ ದೇವರೇ ತಾನೆ, ದೇಹ ಇಂದ್ರಿಯಗಳು ಎಲ್ಲ ಕೊಟ್ಟಿರೋ ದೇವರೇನೆ. ಕೊಟ್ಟು ಬೆಳಿಗ್ಗೆ ಹೊರಡ್ರಿ ಅಂತ ಹೇಳ್ತಾನೆ. ಡ್ರೈವರ್ ಸಾರಥಿ ಬೇಕಲ್ಲ, ನನ್ನ ತಂಗಿಗೆ ಅದನ್ನು ಹೇಳ್ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಸುಭದ್ರೆಗೆ ಅದಕ್ಕೋಸ್ಕರ ಕೃಷ್ಣ ಡ್ರೈವಿಂಗ್ ಕಲಿಸಿದ್ನಂತೆ ರಥದ್ದು. ಆಕೆ ಡ್ರೈವ್ ಮಾಡಬೇಕು, ಜನ ಕೂರ್ತಿರ್ಬೇಕು. ಬೆಳಿಗ್ಗೆ ಜನ ಹೇಳ್ತಿದ್ದಾರೆ ಅರ್ಜುನ ಹೊರಟಿದ್ದಾನೆ, ಜನಗಳು ನೋಡ್ತಿದ್ದಾರೆ, ಗೊತ್ತಿತ್ತು ಯತಿಗಳು ಅಂತ, ಗೊತ್ತಾಯ್ತು ಪಾಪ ಸ್ವಾಮಿಗಳು ಅಂತೇಳಿ ನೋಡಿದ್ರೆ ಹೀಗಿದ್ದಾರೆ. ಆಚಾರ್ಯ ಎಷ್ಟು ಫೈನ ಬೆರೀತಾರೆ ಅಂದ್ರೆ, ಕಿಂ ಕಿ ಮೇತ ತ್ರಿದಂಡಿ ಕನ್ಯಾ ಮಹರತ್ತೇಶ ಕೋದಂಡ ಪಾಣಿ. ಏನು ಸ್ವಾಮಿಗಳು ಹೀಗೆ ಮಾಡ್ತಿದ್ದಾರೆ ನೋಡಿದ್ರೆ, ಕೋದ ದಂಡ ಬಿಟ್ಟರು ಕೋದಂಡ ಹಿಡ್ಕೊಂಡ್ರಲ್ಲ, ದಂಡ ಬಿಟ್ಟರು ಗೋದಂಡ ಹಿಡ್ಕೊಂಡ್ರಲ್ಲ, ಎಂಥ ಸ್ವಾಮಿಗಳು ಇವರು ನೋಡ್ತಿದ್ದಾರೆ, ಅರ್ಜುನ ಹೊಟ್ಟೆ ಬಿಡ್ತಾನೆ. ದೊಡ್ಡ ಯುದ್ಧ ನಡೀತದಾಗ ಕೃಷ್ಣ ವಿಪೃತ ಹೇಳಿರ್ತಾನೆ ಸೇನಾಧಿಪತಿಗೆ, ನಮ್ಮ ಅರ್ಜುನ ಅಡ್ಡಗೆಡ್ಡ ಮಾಡಬೇಡ ಅಂತ ಹೇಳಿರ್ತಾನೆ, ವಿಪೃತ ಆಗಲಿ ಅಂತ ಹೇಳ್ತಾನೆ. ಬಟ್ ಬರಬಿಡೋದಿಲ್ಲ, ಕೃಷ್ಣ ಹೇಳ್ತಾರೆ ಅಡ್ಡಿ ಮಾಡಬೇಡ, ಅವ್ರು ಹೇಳಿದ್ದಾರೆ ಅಡ್ಡಿ ಮಾಡು ಅಂತೇಳಿ. ಧರ್ಮ ಸಂಕಟ, ಅಡ್ಡಿ ಮಾಡ್ಲಿಕ್ಕೆ ಹೋಗ್ತಾನೆ, ಅರ್ಜುನ ಬಾಣ ಹೊಡಿತಾನೆ, ಆದರೂ ಧರ್ಮ ಸಂಕಟ. ಕೃಷ್ಣನ ಕಡೆಯವರು ಹೊಡಿಬಾರದು, ಮುಂದಕ್ಕೆ ಅವರು ಹೊಡಿಲೇಬೇಕು. ಎಂತ ಧರ್ಮ ಸಂಕಟ, ಅರ್ಜುನ ಬಾಣ ಹೊಡೆದಂತೆ ಆಚಾರ್ಯ ಬರೀತಾರೆ. ಆತ ಬಾಣ ಹೊಡೆದ್ರೆ ಬೆನ್ನು ಚರ್ಮ ಮುಟ್ತಿದ್ದಿಲ್ಲಂತೆ, ಸುಮ್ಮನೆ ಸ್ಟಾಪ್ ಆಡ ಮಾಡ್ತಿದ್ವು ಅಂತೆ. ಆ ರೀತಿಯಲ್ಲಿ ಹೊಡಿತಾ ಇದ್ದ ಅರ್ಜುನ ಬಾಣ. ಆತ ನೋಡ್ತಾನೆ, ಅದಕ್ಕೆ ಹೇಳ್ತಾರೆ ಪಾರ್ಥೈವ ಧನುರ್ಧರ, ಎಷ್ಟು ಪುಣ್ಯಾತ್ಮ ಅರ್ಜುನ, ನೀನು ಹತ್ರ ಬಂದು ಅರ್ಜುನ ಕೃಷ್ಣ ಎಲ್ಲ ಹೇಳಿದ್ದಾನೆ, ನೀನು ಚಿಂತೆ ಹೋಗ್ಬಾ, ಅಡ್ಡಿ ಮಾಡದೆ ಮಾಡ್ತೇನೆ ಅಷ್ಟೇ, ನೀನು ಸುಮ್ಮನೆ ಹೋಗುವಂತ ಕಳಿಸ್ಕೊಳ್ತಾ ಅರ್ಜುನ ಹೊರಟೇ ಬಿಡ್ತಾನೆ. ಆಮೇಲೆ ಗೊತ್ತಾಗ್ತದೆ ಸಭೆ ಸೇರ್ತಾರೆ, ಏನ್ ಮಾಡೋದೀಗ. ಬಲರಾಮದೇವ್ ಹೇಳ್ತಾರೆ, ಎಲ್ಲರೂ ಹೊಡಿ ಬಡಿ ಕಡಿ ಅಂತ ಎದ್ದು ಬಿಡ್ತಾರೆ. ಬಲರಾಮದೇವ್ ಹೇಳ್ತಾರೆ, ಹಾಗೆಲ್ಲ ಅವಸರ ಪಡಬಾರದು, ಪಟ್ಟಿದ್ದಕ್ಕೆ ಹೀಗಾಗಿದ್ದು ಅವಸರ ಪಡಬಾರದು, ಕೃಷ್ಣನ ಮಾತು ಕೇಳ್ಕೊಂಡು ಹೋಗೋಣ ಅಂತ ಅಷ್ಟೇ ಕೃಷ್ಣ ಹೇಳ್ತಾನಾಗ, ತೋರಿಸ್ಕೊಡ್ತಾನೆ. ಅದನ್ನ ಹೇಳಿ ಮುಕ್ತಾಯ ಮಾಡಿದ್ದೇನೆ. ಕೃಷ್ಣ ಬಲ ಅಣ್ಣ, ನೀವೆಲ್ಲ ಹೋಗ್ತೀರಿ, ನಮ್ಗೆ ಭಾರಿ ಅನ್ಯಾಯ ಇದೆ ಅಂತ ತಿಳ್ಕೊಂಡಿದ್ದೀರಿ, ನಮಗೇನು ಅನ್ಯಾಯ ಆಗಿಲ್ಲ ಈಗ, ಯಾಕಂದ್ರೆ ನಾವು ಇದ್ದಾಗ ಅಪಹರಣ ಮಾಡಿದ್ರೆ ಅನ್ಯಾಯ ಆಗೋದು, ನಾವ್ಯಾರು ಇರಲಿಲ್ಲ, ಅರ್ಜುನನೇ ಸೋತಾಗ ಲೆಕ್ಕ, ನಾವೇ ಗೆದ್ದಾಗ ಲೆಕ್ಕ. ಇನ್ನು ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಹೌದಲ್ಲೋ, ಅರ್ಜುನ ಎಂಥ ಹುಡುಗ ಗೊತ್ತಾ, ನಾವಾಗಿ ಹೋಗಿ ಮದುವೆ ಮಾಡಿಕೊಡ್ಬೇಕಾಗಿತ್ತು ನ್ಯಾಯವಾಗಿ. ಎಂಥ ಭೀಮನ ತಮ್ಮ, ಧರ್ಮರಾಜನ ತಮ್ಮ, ಪಾಂಡುರಾಜನ ಮಗ, ನಮ್ಮ ಸೋದರತ್ತೆಯ ಮಕ್ಕಳು ಎಲ್ಲರೂ ಕೂಡ, ಅಂತ ಧನುರ್ಧಾರಿಯೇ ಇಲ್ಲ. ಕೃಷ್ಣ ಹೊಗಳ್ತಾನೆ ಹೊಗಳ್ತಾನೆ, ಅಷ್ಟು ಹೊಗಳ್ತಾನೆ ಅರ್ಜುನನನ್ನ, ಅಂತ ವರನನ್ನ ನಾವಾಗಿ ಕೇಳಿ ವರದಕ್ಷಿಣೆ ಮದುವೆ ಮಾಡಿಕೊಡ್ಬೇಕಾಗಿತ್ತು. ಆತೇ ಕರ್ಕೊಂಡು ಹೋಗಿದ್ದಾನೆ, ಎಷ್ಟು ಉಪಯೋಗ ಒಳ್ಳೇದಾಯ್ತು ಗೊತ್ತಾ ನಮಗೆ, ಫ್ರೀ ಆಫ್ ಕಾಸ್ಟ್ ಒಳ್ಳೆ ಹುಡುಗ ಸಿಕ್ಕಾಗಾಯ್ತು. ಯೋಚನೆ ಮಾಡಬೇಕಾಗಿಲ್ಲ, ನಿಶ್ಚಿಂತೆಯಾಗಿರಬಹುದು. ಆದ್ದರಿಂದ ಒಪ್ಕೊಂಡ್ಬಿಡೋಣ, ಅಕಸ್ಮಾತ್ ನೀವು ಹೋದ್ರಿ ಅಂತ ತಿಳ್ಕೊಂಬೋಣ, ಯುದ್ಧ ಮಾಡಿದ್ರಿ ಅಂತ ತಿಳ್ಕೊಂಬೋಣ, ಅಕಸ್ಮಾತ್ ಸೋತ್ರೆ ಎಷ್ಟು ಮರ್ಯಾದೆ ಹೋಗ್ತದೆ ಗೊತ್ತಾ, ನೀವು ಇಲ್ದಾಗ ಹೋಗಿದ್ದೆ ಮರ್ಯಾದೆ ಉಳ್ಕೊಂಡಿದೆ, ನಿಮ್ಮ ಹಣೆ ಬಾರ ಎಲ್ಲ ಹರಿ ಬಂದ್ಬಿಡ್ತದೆ. ಆಮೇಲೆ ಅಲ್ಲಿ ಭೀಮಸೇನ ದೇವರು ಇದ್ದಾರೆ, ಯಾರಿಗೆಲ್ಲಕ್ಕೆ ಆಗೋದಿಲ್ಲ, ಮತ್ತೆ ಸೋತ್ ಬಿಡ್ತೀರಿ. ಅಕಸ್ಮಾತ್ ನೀವು ಗೆದ್ರಿ ಅಂತ ತಿಳ್ಕೊಂಬೋಣ, ಹೋಗ್ಲಿ ಕರ್ಕೊಂಡು ಬರ್ತೀರಿ. ಮುಂದೆ ಗತಿ ಏನು, ಯಾರು ಮುಂದೆ ಮದುವೆ ಆದಾಗ್ತಾರೆ, ಹುಡುಗಿನ ಓಡೋದವಳು ಅಂತ ಹೆಸರಾಗೋದಿಲ್ಲ ಈಗಾಗ್ಲೇನೆ, ನಮ್ಮ ಹುಡುಗಿ ಇಲ್ಲೇ ಇರ್ತಾಳೆ, ಮದುವೆನೂ ಇಲ್ಲ, ಏನ್ ಮಾಡ್ತೀರಾ ಆಮೇಲೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಒಪ್ಕೊಂಡು ಕೃಷ್ಣಾರ್ಪಣ ಅಂದ್ರೆ ವಾಸಿ ಅಂತ ಕೃಷ್ಣನೇ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್, ಒಪ್ಕೊಂಡ್ಬೇಡಿ ಸಾಕೇ ಸಾಕು, ಇಲ್ಲರೂ ಕೆಟ್ಟೋಗ್ತದೆ ಮದುವೆ. ಇದೆಲ್ಲ ತೋರಿಸ್ಕೊಡ್ತಾನೆ ಭಗವಂತ. ಇವತ್ತು ಓಡಿದವಳು ಫಸ್ಟ್ ಪ್ರಿಫರೆನ್ಸ್ ಅಂತ ಕಾಲ ಬಂದ್ಬಿಟ್ಟಿದೆ ಇವತ್ತು. ಮದುವೆ ಅಂದ್ರೆ ಏನಾಗಿದೆ ಇವತ್ತು, ಎಷ್ಟು ಬೇಕಾದ್ರೂ ಮದುವೆ ಆಗಿರಲಿ, ಇವತ್ತು ದಿನ ಜನರ ಕಲ್ಚರ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಇವತ್ತು ಪಾವಿತ್ರ್ಯಕ್ಕೆ ಬೆಲೆ ಇಲ್ಲ, ಪಾತಿವ್ರತ್ಯಕ್ಕೆ ಬೆಲೆ ಇಲ್ಲ ಅಂತ ಕಾಲ ಇದೆ. ಮಹಾಭಾರತ ಓದಬೇಕು, ಎಷ್ಟು ಎಂಥ ಕಾಲ ಇತ್ತು ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಆಗ ಎಲ್ಲರೂ ಆಗ ಬಲರಾಮದೇವ್ ಹೇಳ್ತಾರೆ, ನನಗೆ ಈಗ ಗೊತ್ತಾಯ್ತು, ಎಲ್ಲ ಇದರಲ್ಲೇ ಪ್ಲಾನು ಅಂತ ಹೇಳಿ, ಎಲ್ಲ ಇವಂದೇ ಇದೆಲ್ಲ ಕೂಡ ಅಂತ ಬೇಜಾರು ಮಾಡ್ಕೊಂಬಲಿಲ್ಲ. ಅಶ್ಯಾನುವೃತ್ತಿ ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತೈ ಪರತಶ್ಚ ಮುಕ್ತಿ. ಇದನ್ನ ಮಾತು ಕೇಳೋಣ, ನಮಗೆ ಜಯ ವಿಜಯ ಮೋಕ್ಷ ಎಲ್ಲ ಸಿಗ್ತದೆ ಅಂತ ಹೇಳಿದ ತಕ್ಷಣ ಬಲರಾಮದೇವರು ಸ್ವತಃ ಹೊರಡ್ತಾರೆ ಕೃಷ್ಣನಿಂದೆ, ಹೋಗಿ ಬೇಕಾದಷ್ಟು ಕಾಣಿಕೆ ಕೊಡ್ತಾರೆ, ಅದ್ಭುತವಾದ ಮದುವೆ ಆಗ್ತದೆ. ಇಂಥ ಮದುವೆಯ ಪ್ರಯೋಜನ ಏನು ಗೊತ್ತಾ, ಅಭಿಮನ್ಯು ಅಂತ ಮಗ ಹುಟ್ಟುತ್ತಾನೆ ಪುಣ್ಯಾತ್ಮ, ಅಭಿಮನ್ಯುನಂತ ಮಗ ಹುಟ್ಟುತ್ತಾನೆ, ಆತ ಪದ್ಮವ್ಯೂಹದಲ್ಲಿ ಅಪ್ರತಿವಾದ ಪರಾಕ್ರಮ ತೋರಿಸ್ತಾನೆ, ಆತನ ಮಗ ಪರೀಕ್ಷಿತ ರಾಜ ಹುಟ್ಟುತ್ತಾನೆ, ಭಾಗವತ ಕೇಳ್ತಾನೆ, ಆತನ ಮಗ ಜನಮೇಜಯ ಹುಟ್ಟುತ್ತಾನೆ, ಮಹಾಭಾರತ ಕೇಳ್ತಾನೆ. ಇದು ಒಳ್ಳೆ ಮದುವೆ ಆದ್ರೆ ಹೀಗಿರ್ತದೆ ಅಂತ ಅರ್ಥ. ಇಲ್ಲ ಕ್ಲಬ್ಗೆ ಹೋಗ್ತಾನೆ ಅಷ್ಟೇ, ಎಂತ ಮದುವೆ ಆದ್ರೆ ಕ್ಲಬ್ಗೆ ಹೋಗ್ತಾನೆ, ಕುಡಿದು ಎಲ್ಲ ಬಿದ್ದಾನ ಸುದ್ದಿ ಬರ್ತದೆ ಅಷ್ಟೇ. ಅಂತ ಮದುವೆ ಆಗಬಾರದು. ಭಾರತ ಕೇಳೋ ಮಗ, ಭಾಗವತ ಕೇಳೋ ಮೊಮ್ಮಗ, ಎಂಥ ಒಂದು ಯೋಗ್ಯ. ಗೀತಾ ಕೇಳಿದ ಅಪ್ಪ ಅರ್ಜುನ, ಗೀತಾ ಕೇಳಿದವರು, ವಂಶ ವಂಶನೇ ಪುರಾಣ ಕೇಳಿದ ಜನ ಅದು. ಗೀತಾಮೃತ, ಭಾಗವತಾಮೃತ, ಭಾರತಾಮೃತ, ಇಂಥ ಮಹಾನು ಎಲ್ಲಿ ಸಿಗ್ತಾರೆ? ಒಳ್ಳೆ ಮದುವೆಯ ಫಲ ಹೀಗಿರ್ತದೆ ಅಂತ ಅರ್ಥ. ಅದಕ್ಕೆ ಪೌತ್ರೇ ಪವಿತ್ರಾಹ್ವಯ ಜಾಮಿ ಪೌತ್ರೇ ಧರಾಂ ನಿಧಾಯ ಅಸುರಧೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೇ ಪದಂ ಸ್ವಂ ಸಹಜೇಶ ಭೀಮ. ಇದು ಮದುವೆ ಕಲ್ಯಾಣದ ಬಗ್ಗೆ ಒಂದು ಸೂಕ್ಷ್ಮವಾದ ಪರಿಚಯ. ಇವತ್ತಿನ ದಿವಸ ಎಕ್ಸ್ಟ್ರಾ ಕಾರ್ಯಕ್ರಮ ಇದೆ, ಸಾಮಾನ್ಯ ನಾವು ಮಾಡೋದೆಲ್ಲ ಕಾರ್ಯಕ್ರಮಗಳು, ಪುಣ್ಯ ದಿನಗಳು, ಉತ್ಸವಗಳು, ಅದನ್ನು ಆಚರಣೆ ಮಾಡ್ತೇವೆ. ಇದು ಹೊಸ ಕಾರ್ಯಕ್ರಮ. ಇವತ್ತು ರಾಮಚಂದ್ರಮೂರ್ತಿಯವರ ಮಗ ನರಸಿಂಹಾಚಾರ್ಯರು ಮತ್ತೆ ಅವರ ಮನೆಯವರು 25 ವರ್ಷ ಆಯ್ತಂತೆ ಮದುವೆಯಾಗಿ. ಈ ಕಾಲ ದೊಡ್ಡ ನ್ಯೂಸ್ ಅದು. ಒಂದು ಹಿಂದಿನ ಕಾಲ ಇದ್ದ ಕಾಲ 2-3 ತಿಂಗಳು, 1 ತಿಂಗಳ ಜೊತೆಗಳ ಮದುವೆ ನೋಡಿದ್ದಾರೆ. ಒಂದೇ ತಿಂಗಳಲ್ಲಿ ಆಚಾರ್ಯ ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾರೆ. 25 ವರ್ಷ ಆಗಿದೆ, ಅಷ್ಟೇ ಮುಖ್ಯ ಅಲ್ಲ. ಜೊತೆಗೆ ಒಳ್ಳೆ ಮೊದಲಿಂದ ರಾಮಚಂದ್ರಮೂರ್ತಿಯವರು ಸರ್ವಮೂಲ ಪಾಠ ಶುರು ಮಾಡಿದಾಗ ಬೆಂಗಳೂರು ಹೊಸ್ತಾಗಿ ಬಂದಾಗ ಪೂರ್ತಿ 12 ವರ್ಷ ಪಾಠಕ್ಕೆ ಬಂದವರು. ಪಾಪ ನರಸಿಂಹ ಮತ್ತೆ ಅವರ ತಮ್ಮ ಹರಿ ಎಲ್ಲರೂ ಕೂಡ ಅನೇಕ ದಿವಸ ಪಾಠ ಪ್ರವಚನ ಅಂದ್ರೆ ಅವ್ರು ಇವತ್ತಿಗೂ ಕೂಡ ಅದಕ್ಕೆ ಆದ್ಯತೆ ಕೊಡ್ತಕ್ಕಂಥವ್ರು. 8 ವರ್ಷ ಪಾಠ ಪ್ರವಚನ ಕೇಳಿದ ಲೆಕ್ಕನೇ ಇಲ್ಲ ಅವರೆಲ್ಲ ಕೂಡ. ಅಂಥವ್ರು ಇವತ್ತು ಈ ಒಳ್ಳೆ ಉತ್ಸವ ಮಾಡ್ತಾರೆ, ಮಕ್ಕಳನ್ನೆಲ್ಲ ಧನ್ಮಾರ್ಗದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಮನೆತನಗಳೇ ಭಾರಿ ಅಪರೂಪ. ಅವ್ರು ಬಂದು ಕೇಳ್ಕೊಂಡ್ರು, ಹೀಗೆ ಒಂದು ಮದುವೆ ಸಮಾರಂಭಕ್ಕೋಸ್ಕರ ಒಂದು ಕಾರ್ಯಕ್ರಮ ಇಲ್ಲೇ ಆಗಬೇಕು ಅಂತ ಕೇಳಿದರು. ಅದಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಏರ್ಪಾಟಾಗಿದೆ. ನಮ್ಮ ಮದುವೆ ಸಾರ್ಥಕವಾಗೋದು ದೇವರ ಮದುವೆ ಆಗಿತ್ತು ತಿಳ್ಕೊಂಡ್ರಷ್ಟೇನೆ. ಲಕ್ಷ್ಮೀರ್ಯಶ್ಯ ಪರಿಗ್ರಹ ಕಮಲಹೂಹು ಸೂನು ವರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಶ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ ಮಂಗಲಂ. ಅದು ನಿಜವಾದ ಮಂಗಲ ಅಂದ್ರೆ ಅದು ಮಂಗಲ ಅಷ್ಟಕ್ಕೆ ಹೇಳಬೇಕು, ದೇವತೆಗಳಿರಬೇಕು, ಬ್ರಾಹ್ಮಣರಿರಬೇಕು, ಆಗ ಮದುವೆ ಆದರೆ ಮದುವೆ ಅದು. ಅಂತ ಮದುವೆಗಳೇ ಇವತ್ತು ಭಾರಿ ದುರ್ಲಭ. ಅಂತ ಹೊತ್ತಿನಲ್ಲಿ ಇಂಥ ಮದುವೆಯ ವಿಶೇಷವಾದ ಉತ್ಸವವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಯಾವ ಕಾರ್ಯ ಮಾಡಿದರೂ ಕೂಡ ಹಣ ಖರ್ಚಾಗ್ತದೆ, ಪುಣ್ಯ ಕಡಿಮೆ ಆಗ್ತದೆ. ಹಣನೂ ಹೋಯ್ತು, ಪುಣ್ಯನೂ ಹೋಯ್ತು. ಜ್ಞಾನ ಕಾರ್ಯ ಮಾಡಿದರೆ ಮಾತ್ರ ಅದಕ್ಕೆ ಮಹತ್ವ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ದಂಪತಿಗಳು ಇನ್ನೂ ವಿಶೇಷವಾದ ಅಭಿವೃದ್ಧಿಯನ್ನು ಕಾಣಲಿ, ಆ ಮೂಲಕವಾಗಿ ಹರಿವಾಯುಗಳ ಸೇವೆ ಹೆಚ್ಚೆಚ್ಚಾಗಿ ಮಾಡೋ ಯೋಗ ಬರಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು, ಜೊತೆ ಎಂದಿನಂತೆ ಯಾವುದೇ ಪ್ರವಚನ ನಡೆದರೂ ಕೂಡ ವಾಸುದೇವಮೂರ್ತಿಯವರು, ನಾಗರಾಜರಾಯರು ಮತ್ತು ಗುರುರಾಜರಾಯರು, ಸತ್ಯನಾರಾಯಣರಾಯರು ಕೆಲವರು ಎಲ್ಲದಕ್ಕೂ ಕೂಡ ಮಳ್ಳೂರು ಶ್ರೀಧರವರು ಎಲ್ಲರೂ ಅದಕ್ಕೆ ಪಾಲ್ಗೊಂಡಿದ್ದಾರೆ, ಅವರೆಲ್ಲ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಯುಗಾದಿ ಪಾಡ್ಯ 11ನೇ ತಾರೀಕು ಸಾಯಂಕಾಲ ಇಲ್ಲಿ ವಿಜಯನಾಮ ಸಂವತ್ಸರದ ಪಂಚಾಂಗ ಶ್ರವಣ ಇರ್ತದೆ. ಅವತ್ತಿನ ಸಂವತ್ಸರದ ಒಟ್ಟು ಫಲ, ಅದು ಸಂವತ್ಸರದ ಮಹತ್ವ, ವರ್ಷದ ವಿಶೇಷ ದಿವಸಗಳು ಎಲ್ಲದರ ಬಗ್ಗೆ ಪ್ರತಿ ವರ್ಷದಂತೆ ಪ್ರವಚನ ಇರ್ತದೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾ.